ಪಾಚಮಿಧಾ ಪ್ರಸಕ್ತ ಸಂಜೀವಯತ್ಯಖಿಲಶಕ್ತಿ ಸರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾಹಿ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರನಾಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರತಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾದೇಡ ಮೂಕೂಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದಿಧತ್ತಾಂ ಸನ್ನಿಧಿಂ ಮಾನಸೇ ಚ ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ ಉಮೇಶಾದ್ಯಾಸುರಾವೂಹಂ ಗೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮದ್ಭಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಗದಹನಂಚ ವಾಸವಿ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ ಪರಮ ಪವಿತ್ರವಾದ ಭಗವದ್ಗೀತೆ ವಿಶ್ವದ ಮಹೋನ್ನತವಾದಂತಹ ಕೃತಿ. ಸ್ವತಃ ಭಗವಂತನ ಮಾತು ಅಂದರೆ ಅದಕ್ಕಿರೋ ಬೆಲೆ ಎಷ್ಟು ಯೋಚನೆ ಮಾಡ್ಬೋದು. ಸ್ವತಃ ಭಗವಂತನ ಮಾತು ಸರ್ವೋತ್ತಮನ ಮಾತು, ಜಗತ್ತಿಗೆ ಜಗನ್ನಾಥ ಕೊಟ್ಟ ಸಂದೇಶನೇ ಭಗವದ್ಗೀತೆ. ಜಗತ್ತಿಗೆ, ಇಡೀ ಜಗತ್ತಿಗೆ ಭಗವಂತ ಕೊಟ್ಟ ಸಂದೇಶ ಭಗವದ್ಗೀತೆಯಾಗಿ ವಿಶ್ವಮಾನ್ಯವಾಗಿ ಬಂದಿದೆ. ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷ ಪ್ರಾಪ್ತಿಯ ಸಾಧನ ಮಾರ್ಗವನ್ನು ಬಹಳ ಖಚಿತವಾಗಿ, ಸ್ಪಷ್ಟವಾಗಿ, ಸರಳವಾಗಿ ನಿರೂಪಣೆ ಮಾಡ್ತಕ್ಕಂಥ ಸಕಲ ಶಾಸ್ತ್ರಗಳ ಸಾರ ಭಗವದ್ಗೀತೆ. ಆಚಾರ್ಯ ಹೇಳ್ತಾರೆ, ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಸಕಲ ಶಾಸ್ತ್ರಗಳ ಸಾರ ಮಹಾಭಾರತವಾದರೆ ಮಹಾಭಾರತದ ಸಾರನೂ ಭಗವದ್ಗೀತೆ ಅಂತ ಹೇಳ್ತಾರೆ. ಭಗವದ್ಗೀತೆ ಅಂದರೆ ಸಕಲ ಶಾಸ್ತ್ರಗಳ ಸಾರ. ಇನ್ನೊಂದು ವಿಷ್ಣು ಸಹಸ್ರನಾಮ, ಜ್ಞೇಯಂ ಪಾಠ್ಯಂಚ ತದ್ವಯಂ. ಇವೆರಡನ್ನು ತಿಳಿಬೇಕು, ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ. ತಾವು ತಿಳಿಬೇಕು, ಇನ್ನೊಬ್ಬರಿಗೆ ತಿಳಿಸ್ಬೇಕು. ಇದು ದೊಡ್ಡ ಸಂದೇಶ. ಅಂತ ಭಗವದ್ಗೀತೆಯಲ್ಲಿ ಏನು ಮಹತ್ವ ಇದೆ ಎಂಬುದನ್ನು ಅದರ ಶ್ರವಣ, ಮನನ, ಪಠಣ, ಸಂಪರ್ಕ ಮೊದಲಾದವುಗಳಿಂದ ಸಾಧಿಸಿದ ಜನಗಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದೇ ಈ 18 ಅಧ್ಯಾಯಗಳಿಗೆ 18 ಮಹಾತ್ಮೆಗಳ ಒಂದು ಒಳ್ಳೆಯ ಒಂದು ಕಥಾಗುಚ್ಛ. ಅದರಲ್ಲಿ ಈ ಸಲ ಮೊನ್ನೆಯಿಂದ 7-8, ನಿನ್ನೆ 9-10, ಅದು 4 ಅಧ್ಯಾಯಗಳ ಮಹತ್ವ ನೋಡಿದ್ದೇವೆ. ಇವತ್ತು 11-12 2 ಅಧ್ಯಾಯಗಳ ಮಹತ್ವವನ್ನು ಅಲ್ಲಿ ಹೇಗೆ ಹೇಳಿದ್ದಾರೆ ನೋಡಿ. 11 ಅಧ್ಯಾಯಕ್ಕೆ ಹೇಳ್ತಾರೆ, ಒಂದು ವಿಶೇಷವಾದ ಪಟ್ಟಣ ಮೇಘಂಕರ ಅಂತ ಅದಕ್ಕೆ ಹೆಸರು. ಪ್ರಣೀತಾ ನದಿಯ ತೀರದಲ್ಲಿದ್ದ ಪಟ್ಟಣ. ಅಲ್ಲಿ ಒಬ್ಬ ಬ್ರಾಹ್ಮಣ ಸುನಂದ ಅಂತ ಅವನ ಹೆಸರು. ಅವನು ಒಳ್ಳೆಯ ಸದಾಚಾರ ಪರಾಯಣ, ಪ್ರತಿಯೊಂದು ಶಾಸ್ತ್ರೋಕ್ತವಾದ ರೀತಿಯಲ್ಲೇ ಬದುಕಿದ, ಕೊನೆಗೆ ಬ್ರಹ್ಮಜ್ಞಾನಿ ಆಗಿಬಿಟ್ಟ ಅಂತ ಹೇಳ್ತಾರೆ. ಇಷ್ಟೆಲ್ಲ ಅವನು ಅಪರೋಕ್ಷ ಜ್ಞಾನಿಯೇ ಆಗಿಬಿಟ್ಟ. ಕರ್ಮಣ ಜ್ಞಾನ ಮಾತನೋತೆ ಎಂಬುದುಕೊಂಡ ನಿದರ್ಶನ ಇದು. ಬ್ರಹ್ಮಜ್ಞಾನಿಯಾದ, ಅನೇಕ ದಿವಸಗಳ ಕಳೆದುವು. ಒಂದು ಸಲ ಅವನಿಗೆ ವಿಶೇಷ ಪ್ರಸಂಗ, ಗೋದಾವರಿ ಸ್ಥಾನಕ್ಕೆ ಅಂತ ಹೊರಟ. ಗೋದಾವರಿ ಅಂದರೆ ಗಂಗೆ ಇನ್ನೊಂದು ಭಾಗನೇ ಗೋದಾವರಿ, ಗಂಗಾ ಗೋದಾವರಿ. ಭಗೀರಥನ ಬಂದಿದ್ದಕ್ಕೆ ಅದಕ್ಕೆ ಭಾಗೀರಥಿ ಅಂತ ಹೆಸರಾಯಿತು. ಗೌತಮ ಮುನಿಗಳಿಂದ ಬಂದಿದ್ದಕ್ಕೆ ಇದಕ್ಕೆ ಗೌತಮಿ ಅಂತ ಹೆಸರಾಯಿತು. ಇದರ ವೈಶಿಷ್ಟ್ಯ ಅಂದರೆ ಗಂಗಾ ಸ್ನಾನ ಮಾಡಿದಷ್ಟೇ ಪುಣ್ಯ. ಆಚಾರ್ಯ ಹೇಳ್ತಾರೆ, ಷಣ್ಮಾಸ ಫಲದ ಗೋದಾ, 6 ತಿಂಗಳ ಯಜ್ಞ ಮಾಡಿದ ಫಲವನ್ನು ಗೋದಾವರಿ ಸ್ನಾನ ಕೊಟ್ಟರೆ ವತ್ಸರಸ್ಯತು ಜಾಹ್ನವಿ, ಒಂದು ವರ್ಷದ ಸ್ನಾನದ ಫಲವನ್ನು ಗಂಗಾ ನದಿ ಕೊಡ್ತದಂತೆ. ಆದರೆ ಈ ಗುರು ಸಿಂಹರಾಶಿಯಲ್ಲಿದ್ದಾಗ ಗೋದಾವರಿ ಸ್ನಾನ ಎಷ್ಟು ಶ್ರೇಷ್ಠ ಅಂದರೆ ಗಂಗಾ ಸ್ನಾನಕ್ಕಿಂತ ಶ್ರೇಷ್ಠ. ಸಿಂಹರಾಶಿಯಲ್ಲಿ ಗುರು ಇದ್ದಾಗ ಎಷ್ಟು ಪುಣ್ಯ ಬರುತ್ತೆ ಗೋದಾವರಿ ಸ್ನಾನ ಮಾಡಿದರೆ ಅಂದರೆ, ಒಂದು ಸರ್ತಿ ಸರಿಯಾಗಿ ಏನಾದರೂ ಗೋದಾವರಿ ಸ್ನಾನವನ್ನು ಸಿಂಹಸ್ಥ ಗುರುವಿನ ಕಾಲಕ್ಕೆ ಮಾಡಿದರೆ 60 ಕೋಟಿ ವರ್ಷ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತೆ. ಲೆಕ್ಕ ಇಟ್ಕೋಬೇಕು, ಅದು 12 ವರ್ಷಕ್ಕೊಮ್ಮೆ ಬರುತ್ತೆ, ನೆನಪಿರಬೇಕು. 12 ವರ್ಷಕ್ಕೊಮ್ಮೆ ಬರುತ್ತೆ. ನಮ್ಮ ಜೀವನ ಎಷ್ಟೋ ಸತ್ತು ಬಂದೋಗಿದೆ, ಅದು ಹೋಗಿದೆ ಅಷ್ಟೇ, ಬಂದು ಉಪಯೋಗ ಮಾಡಿಕೊಂಡವ್ರು ಕಡಿಮೆ. ಪರ್ವಕಾಲ ಉಪಯೋಗ ಮಾಡಿಕೊಳ್ಬೇಕು ಅದನ್ನು. ಒಂದು ವರ್ಷ ಪೂರ್ತಿ ಇರ್ತಾಳೆ ಗಂಗಾ, ಪೂರ್ಣ ಸನ್ನಿಧಾನ ಅಲ್ಲ, ಗಂಗೆಗಿಂತ ಹೆಚ್ಚು ಸನ್ನಿಧಾನದ ಒಂದು ಪರ್ವಕಾಲ. ಸ್ವತಃ ವಾದಿರಾಜ ಸ್ವಾಮಿಗಳು ತೀರ್ಥಪ್ರಮದಲ್ಲಿ ವರ್ಣನೆ ಮಾಡ್ತಾರೆ ಆ ಮಾತನ್ನು. ಅಂಹಾಂಸಿ ಹಂಸಿ ಸತತಂ ಕಿಲ ರಾಶಿ ಪುಣ್ಯಂ ಸಿಂಹಸ್ಥಿತೆಯ ಸುರಗುರೌ ನತದಂಬ ಯಾಚೆ ಗೋದೆ ಸಮಸ್ತ ಫಲದೆ ದಿಶ ಕೃಷ್ಣ ಪಾದೆ ಭಕ್ತಿಂ ವಿರಕ್ತಿಂ ಇತರತ್ರ ಪರತ್ರ ಮುಕ್ತಿಂ. ಈ ಮಾತಿನಲ್ಲಿ ಮುಕ್ತಿಗೆ ಸಾಧನವಾದ ಜ್ಞಾನ ಕೊಡ್ತಕ್ಕಂಥ ಪರ್ವಕಾಲ ಸಿಂಹರಾಶಿಯಲ್ಲಿ ಗುರು ಇರೋ ಕಾಲ. ಆ ಕಾಲ ಬಂತು, ಅಲ್ಲಿ ಸ್ನಾನಕ್ಕೆ ಅಂತ ಹೊರಟು. ಇದು ಗಮನಿಸಿರಬೇಕು, ಇದೆಲ್ಲ ಕತೆ ಹೇಳೋ ನೆಪದ ನಮಗೆ ಧರ್ಮವನ್ನು ಹೇಳ್ತಾ ಇದ್ದಾರೆ. ನಾವು ಕಾಯ್ತಾ ಇರಬೇಕು ಯಾವಾಗ 12 ವರ್ಷ ಆಗುತ್ತೆ ಅಂತ ಹೇಳಿ. ಈಗಾಗಲೇ ಕೆಲವು ವರ್ಷ ಆಗಿದೆ, ಇನ್ನೊಂದು 5-6 ವರ್ಷಕ್ಕೆ ಮತ್ತೆ ಬರುತ್ತೆ. ಆಗ ಹೋಗಿಬಿಟ್ಟು ಮಾಡ್ತಕ್ಕಂಥ ಸ್ನಾನ ಪಾನ ಪಿತೃಕಾರ್ಯ ಅಂತೂ ಭಾರಿ ಶ್ರೇಷ್ಠ. ಆ ಕಾಲಕ್ಕೆ ವಿಶಿಷ್ಟವಾದ ಪುಣ್ಯಕಾಲ. ಆತ ಹೊರಟ, ಗೋದಾವರಿ ಸ್ನಾನ ಶುರು ಮಾಡಿದೆ ಮಾಡಲಿಕ್ಕೋಸ್ಕರ. ಆತ ಒಂದು ಕಡೆ ಸ್ನಾನ ಮಾಡಿ ಹೋಗಲಿಲ್ಲ, ಒಳ್ಳೆ ಜ್ಞಾನಿಯಲ್ಲ ಆತ. ಏನು ಮಾಡಿದನಂತೆ, ಊದಕ್ಕೆ ಸ್ನಾನ ಮಾಡ್ಕೋತಾನೆ ಹೋದ ಗೋದಾವರಿ ತೀರದೊಳಗೆ. ಒಂದಾಯ್ತು ಇನ್ನೊಂದು, ಒಂದು ತೀರ್ಥಕ್ಕೆ ಹೋಗೋದು ಸ್ನಾನ ಮಾಡೋದು, ಮತ್ತೊಂದು ತೀರ್ಥಕ್ಕೆ ಹೋಗೋದು ಸ್ನಾನ ಮಾಡೋದು, ಅಲ್ಲಿ ಸ್ನಾನ ಮಾಡೋದು, ದೇವತಾ ದರ್ಶನ ಮಾಡೋದು, ತಪಸ್ಸು ಮಾಡೋದು, ಮುಂದೆ ಹೋಗ್ತಿರೋದು. ಹೀಗೆ ವರ್ಷ ಪೂರ್ತಿ ಚಾನ್ಸ್ ಇತ್ತಲ್ಲ, ಮಾಡ್ಕೋತಾ 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 ಹೋದ. ಕೊನೆಗೆ ಒಂದು ಕಂಠಸ್ಥಾನ ಅಂತ ಒಂದು ಊರು ಬಂತು, ಅಲ್ಲಿ ಹೋದ. ಒಂದು ಅಲ್ಲಿ ಸ್ವಾರಸ್ಯ ಅಂದರೆ ಹೆಸರಿಗೆ ಕಥೆ ಹೇಳ್ತಾರೆ, ಗೋದಾವರಿ ತೀರದಲ್ಲಿ ಎಷ್ಟು ತೀರ್ಥಗಳಿವೆ ಹೇಳ್ತಾರೆ, ಎಷ್ಟೆಷ್ಟು ತೀರ್ಥಗಳಿವೆ, ಯಾರ್ಯಾರ ಸನ್ನಿಧಾನ ಇದೆ. ಒಂದು ಕಡೆಗೆ ವಾಮನ ಸನ್ನಿಧಾನ, ಒಂದು ಕಡೆ ವಿಷ್ಣು ಸನ್ನಿಧಾನ, ಒಂದು ಕಡೆ ಲಕ್ಷ್ಮಿ ಸನ್ನಿಧಾನ, ಮತ್ತೊಂದು ಕಡೆಗೆ ಗಣೇಶನ ಸನ್ನಿಧಾನ, ಉದ್ದಕ್ಕೂ ದೇವತಾ ಸನ್ನಿಧಾನನೇ, ಮುಖ್ಯವಾಗಿ ಎಲ್ಲ ವಿಷ್ಣು ಸನ್ನಿಧಾನನೇ. ಎಲ್ಲ ಸ್ನಾನ ದರ್ಶನ ಮಾಡ್ಕೋತಾ ಮಾಡ್ಕೋತಾ ಹೊರಟು ಕೊನೆಗೆ ಒಂದು ಊರಿಗೆ ಬಂದ. ಅದಕ್ಕೆ ವಿವಾಹ ಮಂಟಪ ಅಂತ ಹೆಸರಂತೆ, ವಿವಾಹ ಮಂಟಪ ಅಂತ ಊರಿನ ಹೆಸರು. ಗೋದಾವರಿ ಹೊತ್ತು ತೀರ ಅಂದರೆ ತೀರನೇ ಅಂತ ಸ್ಥಳ. ಅಲ್ಲಿಗೆ ಬಂದ ಯಾತ್ರಿಕರು, ಅಷ್ಟು ಜನ ತುಂಬಿ ಹೋಗಿಬಿಟ್ಟಿದ್ದಾರೆ, ಹಿಡ್ಕೊಳ್ಳೋಕೆ ಜಾಗನೇ ಸಿಗ್ತಾ ಇಲ್ಲ, ತಿಂಗಳ ಹಿಡ್ಕೋಬೇಕು ಅಂತೇಳಿ. ಇವತ್ತು ನೋಡಬೇಕು ನೀವು ಅದನ್ನು. ಕುರುಕ್ಷೇತ್ರದಲ್ಲಿ ಸರ್ತೆ ಸಿಂಹಮೇಳ ಅಂತ ನಡೆಯುತ್ತೆ ಗಂಗಾ ನದಿಗೆ. ಅಲ್ಲಿ ಪ್ರಯಾಗ ಹರಿದ್ವಾರಗಳಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ, ವರ್ಷದಿಂದ ಮುಂಚೆ ಪ್ರಿಪರೇಷನ್ ಶುರು ಮಾಡ್ತಾರೆ. ಅಷ್ಟು ಕಡೆ ಇದಾಕಿರ್ತಾರೆ, ಇಷ್ಟಾದ್ರೂ ಎಷ್ಟೋ ಜನ ನೂಕುನುಗುಲಿಗೆ ಸತ್ತು ಹೋಗ್ತಾರೆ, ಅಷ್ಟು ರಶ್ ಇರ್ತದೆ. ನಮ್ಮ ಉತ್ತರ ದಕ್ಷಿಣ ಭಾರತದಲ್ಲಿ ಅವಾಗ ರಶ್ ಇರ್ತದೆ, ನಮ್ಮ ಊಟಕ್ಕೆ ಬಂದರೆ ರಶ್ ಇರ್ತದೆ, ಯಾವುದಕ್ಕೆ ರಶ್ ಇರ್ತದೆ. ಅಲ್ಲಿ ಸ್ನಾನಕ್ಕೆ ಅಷ್ಟು ರಶ್ ಇರ್ತದೆ. ಕುರುಕ್ಷೇತ್ರ ಅಲ್ಲಿ ಗ್ರಹಣ ಕಾಲಕ್ಕೆ, ಆ ಕಾಲಕ್ಕೆ ಈ ಸತ್ಯ ಕುಂಭರಾಶಿಯಲ್ಲಿ ಬಂದಾಗ ಗಂಗಾ ನದಿ ಅಲ್ಲಿ ಶ್ರೇಷ್ಠ. ಅಲ್ಲಿ ಜನ ನುಗ್ಗಿಬಿಡ್ತಾರೆ ಸಮುದ್ರದ, ಇಲ್ಲ ಹಾಗೆ ಬರ್ತಾರೆ. ಇಲ್ಲಿ ಬಂದಾಗ ಮೊನ್ನೆ ಒಂದು 5-6 ವರ್ಷಗಳು ಬಂದ ಕಾಲಕ್ಕೆ ಎಷ್ಟು ಆಶ್ಚರ್ಯ ಅಂದರೆ, ಅಲ್ಲೆಲ್ಲ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಯಾತಕ್ಕೆ ಅಂದರೆ ಎಷ್ಟು ಖರ್ಚು ಮಾಡಿದ್ರು, ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಅದು 100 ಸಂಪಾದನೆ ಮಾಡ್ತಾರೆ. ಮತ್ತೆ ಜನ ಬಂದು ಅನುಕೂಲಕ್ಕೆ ದುಡ್ಡು ಕೊಟ್ಬಿಡ್ತಾರಲ್ಲ, ಬಂದಾಗೆಲ್ಲ ದುಡ್ಡು ಬರ್ತಾ ಇದೆ. ಆಂಧ್ರ ಪ್ರದೇಶ ಸರ್ಕಾರ ಈ ಸರ್ತಿ ಅಷ್ಟು ಮಾಡಿತ್ತು, ಎದ್ದಕ್ಕೂ ಒಳ್ಳೊಳ್ಳೆ ಸ್ನಾನಘಟ್ಟಗಳೇನು ವ್ಯವಸ್ಥೆ ಏನೋ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ರೋಡ್ ರಿಪೇರಿ ಸಮೇತ ಎಲ್ಲ ಮಾಡಿರ್ತಾರೆ. ಈಗಿನ ಕಾಲಕ್ಕೆ ಇದು ನಾಸ್ತಿಕರ ಕಾಲ, ಹೆಚ್ಚು ಕಡಿಮೆ 21ನೇ ಶತಮಾನದ ನಾಸ್ತಿಕರ ಕಾಲ. ಈ ಕಾಲಕ್ಕೆ ಅಷ್ಟು ರಶ್ ಇರ್ಬೇಕಾದ್ರೆ ಆ ಕಾಲಕ್ಕೆ ಹೇಗಿರಬೇಕು ಲೆಕ್ಕ ಹಾಕಿ. ಅದೆಲ್ಲ ದೇವರ ಭಕ್ತಿ ತುಂಬಿದ್ದ ಕಾಲ ಅದು. ನೋಡ್ತಾರೆ ಎಲ್ಲೂ ಜಾಗ ಸಿಗೋದಿಲ್ಲ. ಕೊನೆಗೊಂದು ಛತ್ರಕ್ಕೆ ಹೋಗ್ತಾರೆ, ಯಾವ ಊರಿನ ಮುಖಂಡ ಸಿಗ್ತಾನೆ, ಅವನು ಗ್ರಾಮಪಾಲ ಅಂತ. ಗ್ರಾಮಪಾಲ ಅವನ ಹತ್ರ ಹೋಗಿ, ಏನು ಜಾಗನೇ ಇಲ್ಲ ಅಲ್ಲಿ ಎಲ್ಲಿ ಇಳ್ಕೊಳ್ಳಿ ಅಂತ ಕೇಳಿದ. ಒಂದು ಛತ್ರ ತೋರಿಸ್ದೆ, ಇಳ್ಕೋ ಅಂತ ಹೇಳಿದ. ಇಳ್ಕೊಂಡ್ಬಿಟ್ಟ, ಇಳ್ಕೊಂಡ, ರಾತ್ರಿ ಕಳೆದ, ಬೆಳಗಾಯಿತು. ಅಲ್ಲಿ ರಾತ್ರಿ ಮಲಿದಾಗ ಏನಾಗಿತ್ತು ಅಂದರೆ ತುಂಬಿ ತುಳುಕ್ತಾ ಇತ್ತು ಛತ್ರ, ಅದು ಎಲ್ಲ ಓವರ್ಫ್ಲೋ ಆಗಿಬಿಟ್ಟಿದೆ. 8 ಜನ ಸೇರಿಬಿಟ್ಟಿದ್ದ. ಬೆಳಿಗ್ಗೆದ್ದ, ನೋಡ್ತಾರೆ ಒಬ್ಬರೂ ಇಲ್ಲ ಅದ್ರೊಳಗೆ, ಎಲ್ಲ ಖಾಲಿ. ನನಗೆ ಆಶ್ಚರ್ಯ ಆಗೋಯ್ತು, ಇವನೇನು 9 ಗಂಟೆಗೆ ಹೇಳೋನಾಗಿದ್ರೆ ಖಾಲಿ ಆಗಿದ್ದು ಆಶ್ಚರ್ಯ ಅಲ್ಲ. ಬೇಗ ಎದ್ದಿದೆ, 4 ಅಷ್ಟರೊಳಗೆ ಎದ್ದುಬಿಡಿ, ಎಲ್ಲ ಎಲ್ಲಿ ಒಬ್ಬರು ಇಲ್ಲಲ್ಲ ಏನಂತ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಓ, ನನಗಿಂತ ಮುಂಚೆ ಇದ್ದಿರ್ಬೇಕು ಬಹುಶಃ, ಒಳ್ಳೆ ಪರೋಗ ಬಾಡಿ ಜ್ಞಾನಿಗಳು ಅಂತ ಹೇಳ್ಕೊಂಡು ಹೊರಟ. ಅದರಿಂದ ಹೊರಗೆ ಬಂದ. ಅಷ್ಟೊತ್ತಿಗೆ ಗ್ರಾಮಪಾಲ ಬಂದ, ಇದ್ರಿಗೆ ನೋಡಿದ, ದಪ್ಪ ಅಂತ ಖಾಲಿ ಬಿದ್ದುಬಿಟ್ಟದ. ನಮಸ್ಕಾರ ಮಾಡಿಬಿಟ್ಟ ಇವರಿಗೆ. ಯಾಕೆ ಅಂತ ಕೇಳಿದ. ಸ್ವಾಮಿ, ಏನು ಪುಣ್ಯ ನಿಮ್ಮದು, ಏನು ಆಶ್ಚರ್ಯ, ಯಾವ ಮಂತ್ರ ಹೇಳ್ತಿರೋ ಗೊತ್ತಿಲ್ಲ, ಏನು ದೇವ್ರ ಉಪಾಸನೆ ಮಾಡ್ತಿರೋ ಗೊತ್ತಿಲ್ಲ ಅಂತ ಹೇಳಿದ. ಯಾಕೆ ಅಂತ ಕೇಳಿದ. ಅಂತ ಹೇಳಿದ, ಈ ಛತ್ರದಲ್ಲಿ ರಾತ್ರಿ ಮಲಗಿದವರು ಬೆಳಿಗ್ಗೆ ಯಾರೂ ಬದುಕಿಲ್ಲ ಇವತ್ತವರಿಗೂ ಅಂತೇಳಿ. ರಾತ್ರಿ ಮಲಗಿದವರು ಎಂದೆಂದು ಬೆಳಿಗ್ಗೆ ಹೇಳೋದಿಲ್ಲ, ಕತೆ ಓದೋಯ್ತವರು ಅಂತ ಹೇಳಿದ. ಆಶ್ಚರ್ಯ ಇದೆ, ಒಬ್ಬರೇ ನಾನು ಇತಿಹಾಸದಲ್ಲಿ ಒಬ್ಬರೇ ಓದಿ ಬದುಕಿ ಉಳಿದವರು ರಾತ್ರಿ ಅಂತ ಹೇಳಿದ. ಏನು ನಿಮ್ಮಲ್ಲಿ ಸಿದ್ಧಿ ಇದೆ ಹೇಳಿ ನನಗೆ, ಎಂಥ ಪುಣ್ಯಾತ್ಮರು ನೀವು. ಎಷ್ಟು ವರ್ಷದಿಂದ ನೋಡ್ತಿದ್ದೇನೆ, ಒಂದು ಮರ ಪ್ರಾಣಿ ಬದುಕಿಲ್ಲ, ನೀವೊಬ್ಬರೇ ಸುಖವಾಗಿ ಬದುಕಿದ್ದೀರಲ್ಲ, ಎಷ್ಟು ಖುಷಿಯಿಂದ ಇದ್ದೀರಿ, ಏನು ಖುಷಿ ಆಗ್ತಾ ಇದೆ ಅಂತ ಇನ್ನೊಮ್ಮೆ ನಮಸ್ಕಾರ ಮಾಡಿ ಸ್ವಾಮಿ. ನನ್ನ ಪ್ರಾರ್ಥನೆ, ಇಲ್ಲೇ ಇದ್ಬಿಡಿ ಸ್ವಲ್ಪ ದಿವಸ, ನಿಮ್ಮ ಯೋಚನೆ ನಾನು ನೋಡ್ಕೋತೀನಿ ಅಂತ ಹೇಳಿ. ಇಲ್ಲೇ ಇದ್ಬಿಡಿ ಅಂತ. ಆದ್ರೆ ಒಳ್ಳೇದಾಯ್ತು, ಒಂದು ಜಾಗನೇ ಸಿಕ್ಕಿದ್ದಿಲ್ಲ, ಯಾಕಿದ್ರು ಸಿಕ್ತು ಅಂತ ಹೇಳಿದ. ಯಾಕೆಂತ ಕಾರಣ ಕೇಳಲಿಲ್ಲ, ಅವ್ರು ಅವೇ ತಲೆಗೆಡಿಸಿಕೊಳ್ಳೇ ಇಲ್ಲ. ಬ್ರಾಹ್ಮಣ ಅನುಕೂಲ ಇದೆ, ಸ್ನಾನ ಆಯಿತು, ಅನ್ನಕ್ಕಾಯ್ತು, ಉಳ್ಕೊಂಡ್ಬಿಟ್ಟ. ಒಂದು ಕೆಲವು ದಿವಸಗಳಾಗೋಗ್ಬಿಡುತ್ತೆ, ಒಳ್ಳೆ ಪ್ರಶಸ್ತ ಜಾಗ ಅಂತ. ಇವರು ಸ್ನಾನ ಅನ್ನಕ ಮಾಡೋದು ಮಂಟಪ ನೈಟ್ ಹಾಲ್ಟಲ್ಲಿ ಮಾಡ್ಕೊಂಡಿದ್ದು ಬಿಟ್ಟ. ಸ್ವಲ್ಪ ದಿವಸ ಆಯಿತು. ಒಂದು ದಿವಸ ಗ್ರಾಮಪಾಲ ಬೆಳಿಗ್ಗೆ ಬಂದ, ಗೋಳಾಡ್ತಿದ್ದ, ನೊಂದ ಸಮನೇನೆ ಭಾರಿ ದುಃಖ ಪಡ್ತಾ ಇದ್ದಾನೆ. ಅವಳು ನಿಲ್ಸಕ್ಕಾಗ್ತಾ ಇಲ್ಲ ಇವನ ಕೈಯಲ್ಲಿ. ಏನಾಯ್ತು ಅಂತ ಕೇಳ್ತಾನೆ. ಸ್ವಾಮಿ, ಏನು ಹೇಳಿ ನಾನು ಈ ಕಥೆ ನಿಮಗೆ ಹೇಳಿದ್ದಿಲ್ಲ, ಇವತ್ತು ಹೇಳ್ತೇನೆ ಕೇಳಿ ಅಂತ ಹೇಳ್ತ. ಇವರಿಗೊಬ್ಬ ರಾಕ್ಷಸ ಗಂಟು ಬಿದ್ದ. ಅನೇಕ ವರ್ಷಗಳ ಹಿಂದೆ ಊರಿಗೊಬ್ಬ ರಾಕ್ಷಸ ಗಂಟು ಬಿದ್ದ. ಮಹಾಭಾರತ ಕೇಳಿದವರಿಗೆ ಏಕಚಕ್ರಾನಗರಕ್ಕೆ ಹೇಗೆ ಬಹಳ ಬಗ್ಗೆ ಗಂಟು ಬಿದ್ದಿದ್ದಲ್ಲ, ಹಾಗೆ ಒಬ್ಬ ರಾಕ್ಷಸ ಗಂಟು ಬಿದ್ದ. ಅವನು ಬರೋದು, ಜನ ತಿನ್ನೋದು, ಹೋಗೋದು, ಗೊತ್ತಿಲ್ಲ ಬಂದು ಹೋಗ್ತಾ ಇದ್ದ. ನಾವೆಲ್ಲ ತುಂಬ ಯೋಚನೆ ಮಾಡಿದ್ವಿ, ಎಲ್ಲ ಸೇರಿಸಿ ಅವನ ಜೊತೆಗೆ ಒಂದು ಕರಾರು ಮಾಡಿಕೊಂಡ್ವಿ ಅಂತ ಹೇಳಿದ್ದ. ಒಂದು ಕರಾರು ಮಾಡಿಕೊಂಡ್ವಿ. ಏನು ಕರಾರು ಅಂದರೆ, ಇನ್ಮೇಲೆ ಹುಚ್ಚಾಬಟ್ಟಿ ಬಂದು ಹಾಗೆಲ್ಲ ತಿನ್ಲಕ್ಕೆ ಹೋಗ್ಬೇಡ, ನಾವೊಂದು ಕೆಲಸ ಮಾಡ್ತೀವಿ, ಈ ಛತ್ರದಲ್ಲಿ ಯಾರು ಮಲಗ್ತಾರಲ್ಲ ಅವರು ಮಾತ್ರ ತಿನ್ನು, ಬೇರೆಯವರು ತಿನ್ನಬಾರ್ದು, ನೀವು ಈ ಛತ್ರದಲ್ಲಿ ಮಲಗೋರು ನಾ ತಿನ್ನಬೇಕು ಅಂತ ಹೇಳಿದ್ವಿ. ಅವ್ರು ಬುದ್ಧಿವಂತ ಬಿಡ್ತಾನ, ಯಾರು ಮಲಗಬೇಡ್ರಿ ಅಂತ ಹೇಳಿದ್ರೆ ನಾನೇನು ಮಾಡಲಿ ಅಂತ ಹೇಳಿದ. ಯಾರು ಬೋರ್ಡ್ ಹಾಕಿಬಿಟ್ಟೆ ಡೇಂಜರ್ ಅಂತ ಯಾರು ಬರೋದೇ ಇಲ್ಲ ಅಲ್ಲಿಗೆ, ನಾ ಹೇಳೋದಿಲ್ಲ ಅಂತ ಹೇಳಿದ. ಹೇಳೋದಿಲ್ಲ, ಯಾರು ಅವರಾಗಿ ನಾವು ಕಳಿಸೋದಿಲ್ಲ, ಮತ್ತೆ ಅವರಾಗಿ ಬಂದು ಮಲಗಿದ್ರೆ ನೀವು ತಿನ್ಬಹುದು. ಒಪ್ಕೊಂಡ, ಜನ ಬರ್ತಿದ್ರು ಪಾಪ, ತಿಂದು ಹೋಗ್ತಾ ಇದ್ರು. 8 ದಿವಸಗಳಲ್ಲಿ ಬದುಕುಳಿದ್ವಿ, ಒಬ್ಬರೇ ಒಬ್ಬರು ಅಂತ ಹೇಳಿ, ಒಬ್ಬರೇ ಬದುಕುಳಿದ್ದಿದ್ದು, ಎಲ್ಲ ಸತ್ತೋದವರೇನು ಅಂತ ಹೇಳಿ. ಆಗ ಆಶ್ಚರ್ಯ ಆಗೋಯ್ತು. ಹೌದು, ಮುಂದೆ ಏನು ಅಂತ ಕೇಳ್ತಾರೆ. ಸ್ವಾಮಿ, ಅದಕ್ಕೆ ನಿಮ್ಮ ಬಗ್ಗೆ ಆಶ್ಚರ್ಯ ಆಗಿದ್ದೆ, ನನಗೆ ನಿಮ್ಮ ಬಗ್ಗೆ ಭಾರಿ ಗೌರವ ಬಂತು ನನಗೆ. ಆದರೆ ಏನಾಯ್ತು ಗೊತ್ತಾ, ನಿನ್ನೆ ರಾತ್ರಿ ಒಂದು ಅನಾಹುತ ನಡೆದೋಯ್ತು ಅಂತ ಹೇಳ್ತಾರೆ. ಏನು ಅನಾಹುತ ಅಂದರೆ, ನಿನ್ನ ಎಷ್ಟೋ ಜನ ಯಾತ್ರಿಗೆ ಬಂದರು, ಜಾಗ ಇಲ್ಲ, ಇಲ್ಲಿ ಬಂದರು, ಬಂದುಬಿಟ್ರಿ ಕಡೆಗೆ. ಕೆಲವು ಈ ಕಡೆ ಹೋಗ್ತಾ ಇದ್ರು, ನಾನು ಕಳಿಸಿಕೊಟ್ಟೆ, ಹೋಗು ಅಂತ ಕಳಿಸಿಬಿಟ್ಟೆ. ಆಮೇಲೆ ನನ್ನ ಮಗ ಬಂದ, ಈ ರೀತಿ ಯಾರೋ ಬಂದಿದ್ರು ಅಂತ ಹೇಳಿದೆ. ಮಗ ಹೇಳಿದ, ನನ್ನ ಆಪ್ತ ಸ್ನೇಹಿತ ಬಂದಿದ್ದ, ಯಾಕೆ ಕಳಿಸಿಬಿಟ್ಟೆ ಅಂತ ಹೇಳಿದ. ಪಾಪ, ಮಗನ ಕ್ಲೋಸ್ ಫ್ರೆಂಡ್ ಬಂದಿದ್ದಂಥ ಊರಿಗೆ, ಛತ್ರಕ್ಕೆ ಹೋಗಿಬಿಟ್ಟಿದ್ದವ್. ತಕ್ಷಣ ಮಗ ಏನು ಮಾಡಿದ, ಸತ್ತು ಹೋಗ್ಬಿಡ್ತಾನೆ ಮಗ, ಅವನ ಫ್ರೆಂಡು ಅಂತೇಳಿ ಉಡಿಸ್ಲಕ್ಕೆಂತ ಹೋದ. ಪಾಪ, ರಾತ್ರಿ ಲೇಟಾಗಿತ್ತಾಗಲೇ ಉಡಿಸ್ಲಕ್ಕೆಂತ ಛತ್ರಕ್ಕೆ ಹೋದ. ಅಲ್ಲೇನಾಯ್ತು ಗೊತ್ತಾ, ರಾಕ್ಷಸ ಅವನ್ನೆಲ್ಲ ತಿಂದ, ನನ್ನ ಮಗನೂ ತಿಂದುಬಿಟ್ಟ ಅಂತ ಹೇಳಿದ. ಆಗ ಕತ್ತು ಭಯಂಕರ ಅಂಧಕಾರ, ನನ್ನ ಮಗನೂ ತಿಂದುಬಿಟ್ಟ, ಆ ಸ್ನೇಹಿತ ಹೋದ, ನನ್ನ ಮಗನು ಹೋದ, ಓಡಾಡ್ತಿದ್ದೆ ನಾನು ಅಂತ ಹೇಳಿದ. ಆಗ ತುಂಬ ಯೋಚನೆ ಮಾಡಿದ, ಪಾಪ ಈಗ ಆಗಬಾರ್ದಾಗಿತ್ತು ಅಂತ ಸಮಾಧಾನ ಹೇಳಿದ. ಆಗ ಆತ ಕೇಳ್ಕೊಂಡ, ಸ್ವಾಮಿ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅಂತ ಹೇಳಬೇಕಾ, ಸಹಾಯ ಮಾಡ್ತೇನೆ ಕೇಳು ಅಂತ ಹೇಳಿದ. ಇನ್ನೇನೂ ಇಲ್ಲ, ದಯವಿಟ್ಟು ನೀವು ನನ್ನ ಮಾತು ನಡೆಸಿಕೊಡ್ಬೇಕು, ನನ್ನ ಮಗನ ಉಳಿಸ್ಕೊಡ್ಬೇಕು ಅಂತ ಹೇಳಿದ. ತಕ್ಷಣ ಕೇಳಿದ, ನಾನು ಹೇಗೆ ಉಳಿಸ್ ನನ್ನ ಕೈ ಹೇಗಾಗುತ್ತೆ ಅಂತ ಕೇಳಿದ. ಇಲ್ಲ, ರಾಕ್ಷಸನ ಕೇಳಿದೆ, ಅವನು ಹೇಳಿದ ಅಂತ ಹೇಳಿದ. ರಾಕ್ಷಸನ ಕೇಳಿದೆ, ಬೆಳಗಾದ್ಮೇಲೆ ಸಿಕ್ಕ, ಇವ್ ಬತ್ತು ಮಾತಾಡಿಸ್ಕೊಂಡು ಬಂದೆ, ಏನಯ್ಯ ನನ್ನ ಮಗನೇ ತಿಂದುಬಿಟ್ಟಿಯಲ್ಲ ಅಂತ ಕೇಳಿದೆ. ಕರಾರು ಮಾಡಿಕೊಂಡವರು ಇವರು ಪಾಪ, ಇವರೆಲ್ಲ ಸೇರಿ ಕರಾರು ಮಾಡಿಕೊಂಡು, ನನ್ನ ಮಗನೇ ತಿಂದುಬಿಟ್ಟಿಯಲ್ಲ ಅಂತ ಕೇಳಿದೆ. ಆ ಹೇಳಿದ, ಕತ್ಲು ಕಾಣಿಸ್ತಿಲ್ಲ ತಿಂದುಬಿಟ್ಟೆ ಅಂತ ಹೇಳಿ. ಕತ್ಲು ಕಾಣಿಸ್ತಿಲ್ಲ, ಅಲ್ಲಿ ಬಂದವರೆಲ್ಲ ಕರಾರು ಮಾಡಿಕೊಂಡಿದ್ವಿ, ಅಲ್ಲ ಬಂದವರು ತಿನ್ನಬೇಕು, ತಿಂದು ಹಾಕ್ಬಿಟ್ಟೆ ನಾನು, ನಾನೇನು ಮಾಡಲಿ ಅಂತ ಹೇಳಿದ. ತುಂಬ ಬೈದೆ, ತುಂಬ ಗೋಳಾಡಿದೆ. ಆಗ ಅವನು ಹೇಳಿದ, ಒಂದು ಉಪಾಯ ಇದೆ, ಅದನ್ನು ಮಾಡಿದರೆ ನಿನ್ನ ಮಗ ಬದುಕ್ತಾರೆ ಅಂತ ಹೇಳಿ. ತಕ್ಷಣ ಹೇಳಿದೆ, ಏನು ಅಂತ ಕೇಳಿದರೆ, ಅದು ಹೇಳಿದ, ನೋಡು ಯಾರು ಭಗವದ್ಗೀತೆಯ 11ನೇ ಅಧ್ಯಾಯನ ಪ್ರತಿನಿತ್ಯ ತಪ್ಪದೇ ಜಪ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಅವ್ರನ್ನ ಕರೆಸು, ಅವ್ರ ಕೈಲಿ ಭಗವದ್ಗೀತೆಯ 11ನೇ ಅಧ್ಯಾಯದಿಂದ 7 ಸರ್ತಿ ಜಪ ಮಾಡಿಸಿ ಪ್ರೋಕ್ಷಣೆ ಮಾಡಿಸು ನನ್ನ ಮೇಲೆ, ತಕ್ಷಣ ಬದುಕಿಬಿಡ್ತಾನೆ ನಿನ್ನ ಮಗ, ಬದುಕ್ತಾನೆ ಅಷ್ಟೇ ಅಲ್ಲ, ನಾನು ಬದುಕಿಬಿಡ್ತೇನೆ ಅಂತ ಹೇಳಿದ್ರು ರಾಕ್ಷಸ. ನಾನು ನನ್ನ ಶಾಪ ನನಗೆ ಅದು ಬಿಡುಗಡೆ ಆಗ್ತದೆ, ಮಗನು ಬದುಕಿಬಿಡ್ತಾನೆ, ಕಷ್ಟ ಕೆಲಸ ಮಾಡು ಅಂತ ಹೇಳಿ. ಅವನು ಹಾಕಿ ಕೇಳಿದ, ಅಲ್ಲ 11ನೇ ಅಧ್ಯಾಯಕ್ಕೆ ಶಕ್ತಿ ಇದೆ ಅಂತ ನಿಂಗೇನು ಗೊತ್ತು ಅಂತ ಕೇಳಿದ. ನೋಡಿ ಜನ ಏನು ತಿಳ್ಕೊಂಡು ಇಬ್ಬನೆ ಕತೆ ಹೇಳ್ತಾರೆ ಅಂತೇಳಿ. ಎಲ್ಲ ಟೆಸ್ಟೆಡ್, ಅದೆಲ್ಲ ಕೂಡ ಹೇಗೆ ಸೈನ್ಸನ್ನು ಟೆಸ್ಟ್ ಮಾಡಿ ಮಾಡಿ ಶಾಸ್ತ್ರ ಒಪ್ತದೋ, ನಾವು ಅದೇ ರೀತಿಯಲ್ಲಿ ಒಪ್ತಾರಲ್ಲ, ಅದೇ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾ, ಅದೇನು ಅದೇ ನಿನಗ್ಯಾ ಗೊತ್ತದು ಅಂತ ಕೇಳಿದರೆ, ಇಲ್ಲ ಆ ರಾಕ್ಷಸ ಹೇಳಿದ್ರೆ, ಒಂದು ಸಲ ನಾನು ಎಲ್ಲ ಸಂಚಾರ ಮಾಡ್ತಾ ಹೋಗ್ತಾ ಇದ್ದೆ, ಒಂದು ಊರು ದೊಡ್ಡ ತೀರ್ಥ ಇತ್ತು, ಯಾರು ಬಳಸ್ತಾ ಇದ್ದಲ್ಲ ಜನ ಅದನ್ನು, ಸಾಮಾನ್ಯವಾದ ಎಲ್ಲ ಕಡೆ ಇರೋದ್ರೆ ತೀರ್ಥ ಇತ್ತು, ಅಷ್ಟು ಬಾವಿ ಇರ್ತಾವಲ್ಲ ಹಾಗೆ. ನಾನು ನೋಡ್ತಾ ಹೋಗ್ತಿದ್ದೆ, ಆಗ ಆಶ್ಚರ್ಯ ಆಯಿತು, ಮೇಲಿಂದ ಒಂದು ಹದ್ದು ಹಾರಿ ಬಂತಲ್ಲಿ, ಒಂದು ಹದ್ದು ಹಾರಿ ಬಂತು, ಅದರ ಬಾಯಿಂದ ಒಂದು ಮೂಳೆ ಜಾಯಿ ತೀರ್ಥದಲ್ಲಿ ಬಿತ್ತು, ಆ ದೊಡ್ಡ ತೀರ್ಥದಲ್ಲಿ ಬಿತ್ತು. ನಾನು ನೋಡ್ತಾ ಇದ್ದೆ, ತಕ್ಷಣ ಒಬ್ಬ ದೊಡ್ಡ ಋಷಿಯಲ್ಲಿಗೆ ಬಂದ ಅಂತ ಹೇಳಿದ, ಒಬ್ಬ ದೊಡ್ಡ ಋಷಿಯಲ್ಲಿಗೆ ಬಂದನಂತೆ, ಭಾರಿ ದೊಡ್ಡ ಪ್ರಸಿದ್ಧ ವಿದ್ವಾಂಸ, ಒಂದು ಸ್ನಾನ ಮಾಡಿದ್ದು ಮಾಡಿದ್ದೇನೆ, ಗಂಗಾ ಗಂಗೆತಿ ಉಗ್ರೆ ಶುರು ಮಾಡಿಬಿಟ್ಟ, ವಿಚಿತ್ರ ಜಪ ಅನೇಕ ಶುರು ಮಾಡಿಬಿಟ್ಟ. ಜನಗಳೆಲ್ಲ ಕೇಳಿದರು, ಸ್ವಾಮಿ ನಮ್ಮೂರು ತೀರ್ಥ ಇದು, ನಾವು ಕಂಡಾಗಿಲ್ಲಿ ಏನು ವಿಶೇಷ ಪ್ರಾಶಸ್ತ್ಯ ಏನೂ ಇಲ್ಲ ತೀರ್ಥದೊಳಗೆ, ನೀವು ಯಾರು ಹೊಸಬ್ರು ಅಂತ ಕಾಣಿಸ್ತದೆ, ಅಂತ ಮಹಾತೀರ್ಥ ಏನು ಅಲ್ಲ ಇದು, ನೀವು ಯಾತಕ್ಕೆ ಹೀಗೆ ಮಾಡ್ತೀರಿ ಅಂತ ಯಾರು ಕೇಳಿದ್ರೆ, ಹಾಗೆ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ವಿಷಯ ಅಂತ, ನಿಮಗೆ ಗೊತ್ತಿಲ್ಲ ವಿಷಯ, ನೀವು ಹೇಳಿದ್ದು ಸರಿ, ಇದು ಮಹಾತೀರ್ಥ ಏನು ಆಗಿರಲಿಲ್ಲ, ಆದ್ರೆ ಇವತ್ತಿನಿಂದ ಮಹಾತೀರ್ಥ ಆಯಿತು ಅಂತ ಹೇಳಿದ್ದ. ಯಾತಕ್ಕೆ ಅಂತ ಕೇಳಿದ್ದಾರೆ, ನೀವು ನೋಡಿದ್ರೆ ಒಂದು ಹದ್ದು ಬಂದು ಒಂದು ಮೂಳೆ ಕೆಳಗೆ ಬಿಡಿಸ್ತೇ ಅಲ್ಲ, ಅದರಿಂದ ಚೇಂಜ್ ಆಯಿತು ಇದ್ರ ವಾತಾವರಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮೂಳೆ ಬಿದ್ದರೆ ಮೈಲಿಗೆ ಆಗಬೇಕು, ಒಳ್ಳೆ ತೀರ್ಥ ಇದ್ಮೇಲೆ ಹೋಯ್ತು ಅಂತ ಅರ್ಥ, ಉಲ್ಟಪಟ್ಟಾಗಿಬಿಟ್ಟಿದೆ ಮೂಳೆ ಬಿಡ್ತಲ್ಲ, ಅದರಿಂದ ಚೇಂಜ್ ಆಯಿತು ಅಂತ ಹೇಳಿದರೆ, ಸ್ವಾಮಿ ಮೂಳೆ ಬಿದ್ದರೆ ಮೈಲಿಗೆ ಆಗುತ್ತೆ, ಅದು ಹೇಗೆ ತೀರ್ಥ ಆಯಿತು ಅಂತ ಕೇಳ್ತಾರೆ. ಆ ಮೂಳೆ ಯಾರ್ದು ಗೊತ್ತಾ ಅಂತ ಹೇಳ್ತಾರೆ, ಆ ಮೂಳೆ ಯಾರ್ದು ಗೊತ್ತೇನೋ, ಪ್ರತಿನಿತ್ಯ ಭಗವದ್ಗೀತೆ 11ನೇ ಅಧ್ಯಾಯ ತಪ್ಪದೇ ಒಬ್ಬ ಜಪ ಮಾಡ್ತಿದ್ದ ಒಬ್ಬ ಬ್ರಾಹ್ಮಣ, ಅವನ ಕಾಲ ಬಿಗಿತು ಸತ್ತೋಗಿಬಿಟ್ಟ, ಅವನಿಗೆ ಅವನ ಮೂಳೆನ ಕಚ್ಕೊಂಡು ಹೋಗ್ತಾ ಇತ್ತು ಹದ್ದು, ಆ ಮೂಳೆ ಇದರಲ್ಲಿ ಬಿತ್ತು, ಎಷ್ಟು ಪವಿತ್ರವಾಗಿದೆ ಅಂದರೆ ತೀರ್ಥ ಆಗಿಬಿಡ್ತು ಅಂತ ಹೇಳಿದ್ರು. ಎಷ್ಟು ಪವಿತ್ರವಾಗಿದೆ ಅಂದರೆ ಅಂತ ಬರಲಿಂದ ತೀರ್ಥ ಆಗಿದೆ ಇದು, ಅದಕ್ಕೆ ಸ್ನಾನ ಅನೇಕ ಶುರು ಮಾಡಿಬಿಟ್ಟೆ, ಇನ್ಮೇಲೆ ತೀರ್ಥ ದೊಡ್ಡ ತೀರ್ಥ ಅಂತ ಹೇಳಿಬಿಟ್ಟೆ. ಇದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಹೇಳಿದೆ, ಇದೆಲ್ಲ ನನಗೆ ಕೇಳಿಸ್ಕೊಂಡೆ, ಆಗ ನನಗೆ ಗೊತ್ತಾಯಿತು ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ತಪ್ಪದೇ ಜಪ ಮಾಡ್ತಕ್ಕಂಥ ಬ್ರಾಹ್ಮಣನ ಒಂದು ಮೂಳೆ ಬ್ರಾಹ್ಮಣ ಮುಟ್ಟಿದ್ದಲ್ಲ, ಅವನು ಮೂಳೆ ಬಿದ್ದಿದ್ದಕ್ಕೆ ದೊಡ್ಡ ತೀರ್ಥ ಆಯ್ತಂಥದ್ದು. ನಮ್ಗೆ ಈಗ ಅರ್ಥ ಆಗುತ್ತೆ, ರಾಯರ ಪಾದದ ಮೃತ್ತಿಕೆ ಏನು ಕೆಲಸ ಮಾಡುತ್ತೆ ಗೊತ್ತಾಯ್ತಲ್ಲ, ಈಗ ಮೂಳೆಯಲ್ಲ ಪಾದ ಟಚ್ ಆದರೆ ಸಾಕು, ಭೂತಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನಜಾಯತೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಯರ ಮಹಿಮೆ ಎಂಬುದು ಈಗ ಅರ್ಥ ಆಗುತ್ತೆ. ಗೀತಾ ಮಾತೆ ಕೆಡ್ತಾ ಹೋದಂತೆ ರಾಯರ ಮಹಿಮೆ ತಿಳಿಯುತ್ತಾರೆ, ಓಹೋ ಇದು ಆಕಸ್ಮಿಕ ಅಲ್ಲ, ನಿಜವಾಗಲೂ ಕೂಡ ಸೈನ್ಸ್ ಅದು ಅಂತ. ಮತ್ತು ಕರೆಂಟ್ ಇಲ್ಲಿ ಬಂತು ಅಂತ ಕೇಳಿದರೆ ಇಲ್ಲಿ ಬಂದಿದ್ದಲ್ಲ, ಈ ಪ್ರಿನ್ಸಿಪಲ್ ಎಲ್ಲ ಕಡೆ ಲೈಟ್ ಬರುತ್ತೆ, ಈ ಪ್ರಿನ್ಸಿಪಲ್ ಅಪ್ಲೈ ಮಾಡಿಬಿಟ್ಟೆ ಎಲ್ಲ ಕಡೆ ಲೈಟ್ ಬರುತ್ತೆ, ಈ ಪ್ರಿನ್ಸಿಪಲ್ ಅಪ್ಲೈ ಮಾಡಿ ಎಲ್ಲ ಕಡೆ ಸಿದ್ಧಿ ಬರಬೇಕು. ರಾಯರಂತ ದೊಡ್ಡ ಮಹಾನುಭಾವರಾದ್ರಿಂದ ಸಿದ್ಧಿ ಮಾಡ್ತಿದ್ದಾರೆ ವಾದಿರಾಜರು. ರಾಯ ಇವತ್ತು ಯಾರ್ಯಾರು ಜ್ಞಾನಿಗಳಂತಿದ್ದಾರೆ ಅವರೆಲ್ಲ ಕೂಡ ಶಾಸ್ತ್ರೋಕ್ತವಾದ ಸಿದ್ಧಿ ಪಡೆದವರೇ ಹೊರತು, ಈ ಇವರಿರ್ತಾರಲ್ಲ ಆಧುನಿಕರೆಲ್ಲ ಬೂದಿಗಿದಿ ಕೊಡ್ತಾರಲ್ಲ, ಏನು ಸಿದ್ಧಿ ಅಲ್ಲ, ವಾಮಾಚಾರ ಅಂತ ಇದೆಲ್ಲ ಕೂಡ ದೇವಪೀಡೆಗಳನ್ನು ಉಪಾಸನೆ ಮಾಡಿ ಪಡ್ಕೊಂಡಿರ್ತಾರೆ, ಅದು ನಶ್ವರ ಕೊನೆಗೆ ಅವರನ್ನು ನಾಶ ಮಾಡುತ್ತದ್ದು, ಜನಗಳು ಉದ್ಧಾರ ಮಾಡೋದಲ್ಲ, ಕೊಟ್ಟವರು ನಾಶ ಆಗಿಬಿಡುತ್ತೆ. ಇದಾಗಲ್ಲ, ಲೋಕಕ್ಕೆ ತಾರಕ ಇದು, ಇದರ ಹಿನ್ನೆಲೆ ಅಂತ ಹೇಳಿದರೆ ಭಾರಿ ಆಶ್ಚರ್ಯ ಆಗೋಯ್ತು. ಅದಕ್ಕೆ ನನ್ನ ಅರ್ಥ ಆಯಿತು, ನನಗೆ ರಾಕ್ಷಸ ಹೇಳ್ತಾರೆ ಇಂಥ ಸಿದ್ಧಿ ಇರೋದ್ರಿಂದ, ಈ ಸಿದ್ಧಿ ಇರ್ತಕ್ಕಂಥ ವ್ಯಕ್ತಿ 7 ಸರ್ತಿ ಜಪಿಸಿ ನೀರನ್ನು ಪ್ರೋಕ್ಷಣೆ ಮಾಡಿ ಉದ್ಧಾರವಾಗ್ತಾರೆ. ಈ ಕಥೆ ಹಿಂದೆ ಕೇಳಿ ನಾರಾಯಣ ಕವಚದಲ್ಲಿ ಇದೇ ಮಾತು ಬರು, ದಧೀಚಿ ಮುನಿಗಳ ಮೂಳೆಗಳು ವಜ್ರಾಯುಧ ಆಗಿದೆ ನೆನಪಿರಬೇಕು. ವಜ್ರಾಯುಧ ಅಂದರೆ ವಜ್ರದಿಂದ ಮಾಡಿದ ಆಯುಧ ಅಲ್ಲ, ಅದು ಮೂಳೆಗಳಿಂದ ಮಾಡಿದ ಆಯುಧ. ಯಾರ್ದೋ ಮೂಳೆ ಆದರೆ ಮೈಲಿಗೆ ಆಗ್ತಿತ್ತು, ಅದರಂಥ ಮಡಿ ವಸ್ತ್ರ ಶಸ್ತ್ರ ಸಿಗೋದೇ ಕಷ್ಟ. ಯಾತಕ್ಕೆ ಅಂದರೆ ದಧೀಚಿ ಮುನಿಗಳು ನಾರಾಯಣ ಕವಚ ಮಂತ್ರ ಸಿದ್ಧರು, ಅವರ ಅಸ್ಥಿಗಳಿಂದ ಮಾಡಿದ್ದಕ್ಕೆ ವಜ್ರಾಯುಧ, ಅದರಿಂದ ಹೊಡೆದ್ರೆ ರುದ್ರಾಸುರ ಸತ್ತು ಬಿಡ್ತಾರೆ ಅಂತ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದು ಕಾರಣ ಏನು, ನಾರಾಯಣ ಕವಚ ಮಂತ್ರದ ಸಿದ್ಧಿ ಅದು. ಬರೀ ವೈರ್ ಇದೆ, ಕರೆಂಟ್ ಪಾಸ್ ಮಾಡ್ತಾರೆ ಏನಾಗ್ತೀವಿ ನೋಡಿ, ಅದೀಗ ಬರೀ ವೈರ್ ಹಿಡ್ಕೊಂಡು ಓಡಾಡ್ತಿರ್ಬೋದು, ಕರೆಂಟ್ ಬಂತು ಅಂದ್ರೆ ಇವತ್ತು ಮುಟ್ಟೋದು ಸಾಧ್ಯ, ಹೋಗ್ಬಿಡ್ತಾರೆ ಆ ಕ್ಷಣಕ್ಕೆ. ಆ ಶಕ್ತಿ ಇಲ್ಲಿಂದ ಬಂತು, ಕರೆಂಟ್ ಪಾಸ್ ಆಗ್ತಿರ್ಲಿಕ್ಕೆ ಬಂತು. ಭಗವದ್ಗೀತೆಯ ಸಿದ್ಧಿ ಎಷ್ಟು ಚೇಂಜ್ ಮಾಡುತ್ತೆ ಎಂಬುದಕ್ಕೆ ಸಾಕ್ಷಿ ಇದು. ಅದಕ್ಕೆ ಅವನು ಹೇಳಿದ, ನಾನು ಹೇಳ್ತೆ, ಅವನು ಹೇಳಿದ ನನಗೀಗ ಇಂಥ ಸಿದ್ಧಿ ಇರೋದ್ರಿಂದ ಅದನ್ನು ಜಪ ಮಾಡಿದವ್ರು ಘೋಷಣೆ ಮಾಡಿದರೆ ಅವ್ರು ಬದುಕಿ ಬಿಡ್ತಾರೆ, ಸತ್ತವ್ರು ಬದುಕಿ ಬಿಡ್ತಾರೆ. ರಾಯರು ಸತ್ತವ್ರು ಬದುಕಿದ್ದಾರೆ ಗೊತ್ತಿರಬೇಕು, ರಾಯರು ಸತ್ತವ್ರು ಬದುಕಿಕತೆ ಕೇಳಿ, ಮಾವಿನಣ್ಣು ಸೀಕರಣಿಯಲ್ಲಿ ಮಗು ಬಿದ್ದಿತ್ತು, ಸತ್ತೋಯ್ತು, ರಾಯರು ಬದುಕಿದ್ರು ಕೇಳ್ತೇವಲ್ಲ, ಈಗ ಅರ್ಥ ಆಗುತ್ತೆ ಗೀತೆಗ ಶಕ್ತಿ ಇದೆ. ಗೀತೆಯನ್ನು ಯಾರು ಹೇಳ್ತಾರೋ ಆ ರೀತಿ ಸತ್ತವ್ರು ಬಸಕ್ಕೆ ಬರುತ್ತೆ, ಇಲ್ಲವಾದ್ರೆ ಬದುಕಿದವರು ಸಾಯಿಸಕ್ಕೆ ಬರುತ್ತೆ, ಅದು ಕೊಲೆ ಆಗುತ್ತೆ. ಇವತ್ತು ಯಾವುದನ್ನು ಹೇಳಿಬಿಟ್ಟು ಬದುಕಿದವರು ಸಾಯ್ತಾರೆ, ಎಷ್ಟೋ ಜನ ಸಹಿತಿದ್ದಾರಲ್ಲ, ಆದರೆ ಸತ್ತವರು ಬದುಕತಕ್ಕಂಥ ಒಂದು ಮಂತ್ರದಂಡ ಅಂದರೆ ಭಗವದ್ಗೀತೆ, ಅದಕ್ಕೆ ಗೀತಾಮೃತ ಅಂತ ಕರೀತಾರೆ. ಅಮೃತ ಅಂದ್ರೆ ಏನು ಗೊತ್ತಾ, ಮೃತರನ್ನ ಬದಿಸಿದ್ರೆ ಅಮೃತ ಆಗೋದು. ಅಷ್ಟು ಜನ ಕಪಿಗಳು ಸತ್ತು ಬಿದ್ದಿದ್ರು, ಹನುಮಂತೇವರು ಮೃತ ಸಂಜೀವಿನಿ ತಂದ್ರು, ಎಲ್ಲ ಬದುಕಲಿಲ್ಲ. ಆಗ ರಾಯರು ವಾದಿರಾಜರಂಥವ್ರು ಬದುಕಿಸಿದ್ದಾರೆ. ಹನುಮಂತ ದೇವರು ಕೋಟಿಗಟ್ಟಲೆ ಕಪಿಗಳು ಬದಿಸಿದ್ದಾರೆ ಗೊತ್ತಾ, ಸಂಜೀವನ ತಂದುಬಿಟ್ಟು. ಸಂಜೀವನ ಬೆಟ್ಟ, ಗೀತಾ ಅಮೃತ ಇದು ಅಂದ್ರೆ ಸಂಜೀವನ ಪರ್ವತ, ಇದೇ ಸಂಜೀವನ ಪರ್ವತ. ಅಲ್ಲಿ ಹನುಮಂತ ಸ್ನಾಗಿ ಸಂಜೀವನ ಪರ್ವತ ತಂದರೆ, ಮಧ್ವಾಚಾರ್ಯರಾಗಿ 18 ಪರ್ವಗಳ ಮಹಾಭಾರತ ಸಂಜೀವನವನ್ನು ತಂದಿದ್ದ. ಅದರಲ್ಲಿ ಇರೋ ಮೂಲಿಕೆಗಳು ಅಂದರೆ ಗೀತಾಮೃತ. ಅದರಿಂದ ಎಲ್ಲ ಬದುಕ್ತಾರೆ. ಆಚಾರ್ಯ ಹೇಳ್ತಾರೆ, ಸಂಸಾರ ವಿಷಪಾನೇನ ಏ ಮೃತ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತ ಸ್ತೇಷಾಂ ಕೃಷ್ಣಾಮೃತ ಮಹಾರಣವ. ನಾನು ಸತ್ತವನ್ನು ಬದುಕಲಿಕ್ಕೆ ಬಂದಿರೋದು ಅಂತ ಆಚಾರ್ಯ ಹೇಳ್ತಾರೆ. ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳಂಥವ್ರು, ವಾದಿರಾಜರಂಥವ್ರು, ಅದರಿಂದ ಎಷ್ಟು ಉಪಯೋಗ ಆಗಿದೆ ಲೋಕಕ್ಕೆ ನೋಡಬೇಕು. ಅವನು ಹೇಳಿದ, ಅಷ್ಟೇನಾ, ನಾನು ಖಂಡಿತ ಮಾಡ್ತೇನೆ. ಆ ಒಂದು ಪ್ರಶ್ನೆ ಬಂತು, ಸ್ವಾರಸ್ಯ ಇದೆ. ಆಗ ಸರಿ ರಾಕ್ಷಸರು ಕೇಳಿದ್ದಂತೀವನು, ಸರಿ ರಾಕ್ಷಸ ಈಗ ಅಂತ ಬ್ರಾಹ್ಮಣ ಎಲ್ಲಿ ಹುಡ್ಕೊಂಡು ಬರಲಿ ನಾನಂತ ಕೇಳ್ತಾನೆ. 11ನೇ ಅಧ್ಯಾಯ ನಿತ್ಯ ಪಾರಾಯಣ ಮಾಡು, ಬರೀ ಬಂದ್ರೆ ಸಹ ನಿತ್ಯ ಪಾರಾಯಣ ಮಾಡಿ ವ್ರತ ಇರಬೇಕು. ಅವ್ರಿ ಮಠಕ್ಕೆ ಹೋಗಿರ್ತಾರೆ, ವ್ರತ ಊಟ ಮಾಡಿಬಿಡ್ತಾನೆ. ವ್ರತ ಮಾಡ್ತಾನೆ ಅಂತ ಕರೆಯೋದಿಲ್ಲ, ನಿರ್ವಾಗಿಲ್ಲ, ಉಪವಾಸ ಕರೆದು ಊಟ ಮಾಡಿ ಹೋಗ್ತಾನೆ ಅಷ್ಟೇ. ವ್ರತ ಅಂದ್ರೆ ವ್ರತಡಿ ಹಾಕ್ಲಿಲ್ಲ, ಊಟ ಬಿಟ್ಟು ಹೇಳಬೇಕು, ಅದಕ್ಕೆ ವ್ರತ ಅಂತ ಕರೀತಾನೆ. ಕ್ಯಾಜುವಲಿ ಸತ್ಯ ಹೇಳೋದಾರೆ ಎಲ್ಲರೂ ಸತ್ಯ ಹರಿಶ್ಚಂದ್ರ ಆಗಿಬಿಡ್ತಾ ಇದ್ರು. ಕ್ಯಾಜುವಲಿ ಸತ್ಯ ಹೇಳೋದಲ್ಲ, ಸತ್ಯಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೇನೆ ಅಂದ್ರೆ ವ್ರತ ಅಂತ ಕರೀತಾರೆ. ಇವತ್ತು ಊಟ ಬಿಟ್ಟು ಹೋಗ್ತೇನೆ ವ್ರತ ಅಲ್ದಡಿಗೆ ಅಲ್ಲ ಅಂತ ಹೇಳಿದ್ರೆ ವ್ರತ ಅಂತ ಕರೀತಾರೆ. 11ನೇ ಅಧ್ಯಾಯ ಪ್ರತಿನಿತ್ಯ ತಪ್ಪದೆ ನಾನು ಜಪ ಮಾಡಿದ್ರೆ ಊಟನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ವ್ರತ ಅಂತ ಇರುತ್ತೆ ಅಂತ ಎಲ್ಲಿ ಸಿಗಬೇಕು ನನಗೆ ಅಂದ್ರೆ, ರಾಕ್ಷಸ ಹೇಳಿದನಂತೆ. ಯಾಕೆ ಯೋಚನೆ ಮಾಡ್ತೀಯಲ್ಲ, ಛತ್ರದಲ್ಲಿ ಮರಗಿದ್ದಾನಲ್ಲ ಬ್ರಾಹ್ಮಣ, ಅವನಿಗೆ ಬರುತ್ತೆ ಅಂತ ಹೇಳಿದ್ರೆ ನಿನಗೇನು ಗೊತ್ತು ಅಂತ ಕೇಳ್ತಾನೆ. ಅವನೇ ಅದಕ್ಕೆ ಅವನು ಬದುಕಿರೋದು ಅಂತ ಹೇಳಿದ್ರೆ ಅದಕ್ಕೆ ಅವನು ಬದುಕಿರೋದು. ಅವನು ಬುಟ್ಲಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಗೊತ್ತಾ, 11ನೇ ಅಧ್ಯಾಯ ಜಪ ಮಾಡ್ತಾನಾದ್ರಿಂದ ಅಷ್ಟು ಜನ ತಿಂತಿದ್ದೆ ನಾನು, ಇವನು ತಿನ್ನಲಿಕ್ಕಾಗಲಿಲ್ಲ ಅದಕ್ಕೆ ಬದುಕಿರೋದು ಅಂತ ಹೇಳ್ತಾನೆ. ಈಗ ಗುಟ್ಟು ಬಿಟ್ಟಾಗ ಆಯ್ತು. ಅವನು ಅಷ್ಟು ಜನ ಛತ್ರದ ಮನೆಯಲ್ಲಿ ಸತ್ತೋಗ್ತಾ ಇದ್ರು ಕೂಡ ಒಬ್ಬನ ಯಾತಕ್ಕೆ ಸಾಯಲಿಲ್ಲ ಅಂದರೆ, ಭಗವದ್ಗೀತೆ 11ನೇ ಅಧ್ಯಾಯ ಪ್ರತಿನಿತ್ಯದಲ್ಲೂ ತಪ್ಪದೇ ಜಪ ಮಾಡ್ತಿದ್ದ, ರಾಕ್ಷಸರಿಗೆ ಮುಟ್ಲಕ್ಕೆ ಆಗಲಿಲ್ಲ. ಅವನು ಎಷ್ಟು ಆರಾಮ ಮಲಗಿದ್ದಾನೆ ಅಂದರೆ ಅಷ್ಟು ಜನ ಕೊಂದು ತಿಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಾರ್ದು, ಸೊಳ್ಳೆ ಕಡದೆ ನಿದ್ದೆ ಬರೋದಿಲ್ಲ ಮನುಷ್ಯನಿಗೆ. ರಾಕ್ಷಸ ಇದ್ರು ಸುಖವಾಗಿ ಮಲಗಿದ್ದಾನೆ ಅಂದರೆ ಈಗ ಅರ್ಥ ಆಗಬೇಕು. 11ನೇ ಅಧ್ಯಾಯ ಕೇಳಿದರೆ ಸುಖವಾಗಿ ಬದುಕ್ತಾನೆ, ಯಾವ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಳ್ಳೋದು ನಿದ್ದೆನೂ ಬರುತ್ತೆ ಅಂತ ಅರ್ಥ. ಸುಖವಾಗಿ ನಿದ್ದೆ ಮಾಡೋಕ್ಕೂ ಬರುತ್ತೆ, ಯಾರು ಅದನ್ನು ಓದಿಬಿಟ್ರೆ ನಿಶ್ಚಿಂತೆಯಾಗಿರಬಹುದು. ಆಗ ಆಶ್ಚರ್ಯ ಆಯಿತು, ಸ್ವಾಮಿ ದಯವಿಟ್ಟು ನನ್ನ ಮಗನ ಪ್ರಾಣ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಅದು ಬದುಕಿಸ್ಬೇಕು ನೀವು ಅಂತ ಹೇಳಿದರೆ, ಬ್ರಾಹ್ಮಣ ಹೇಳಿದನಂತೆ, ಪುಣ್ಯಾತ್ಮ ನಾನು ಎಷ್ಟು ದಿವಸ ಜಾಗ ಮಾಡಿಕೊಟ್ಟು ಹೇಳ್ಕೊಳ್ಳೋದಕ್ಕೋಸ್ಕರ ನೀನು ಕೈ ಬಿಡ್ತೇನೆ ಬಾ ಅಂತ ಹೇಳ್ತಾನೆ. ಆ ಗೊತ್ತಾಗುತ್ತೆ ಭೀಮಸೇನ ದೇವರಿಗೆ ಪಾಂಡವರಿಗೆ ಆ ಏಕಚಕ್ರ ಬ್ರಾಹ್ಮಣ ಹಿಡ್ಕೊಳ್ಳೋ ಜಾಗ ಕೊಟ್ಟಿದ್ದಕ್ಕೆ ಅವ್ರು ಪ್ರಾಬ್ಲಮೇ ಸಾಲ್ವ್ ಮಾಡಿಬಿಟ್ರು, ಬಕಾಸುರನ ಕೊಂದು ಊರಿಗೆ ಬಂದ ವಿಘ್ನ ಪರಿಹಾರ ಮಾಡಿಬಿಟ್ರು. ಅದಕ್ಕೆ ಹೇಳ್ತಾರೆ, ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲ ಬಗ ಧ್ವಂಸನಾದ್ದೇನ ಶೋಚತ್ ವಿಪ್ರಾನು ಕ್ರೋಶ ಪಾಶೈಹಿ ಅಸು ವಿಧೃತಿ ಸುಖಶೈಕಚಕ್ರಾ ಜನಾಂ ತಸ್ಮೈತೆ ದೇವ ಕುರ್ಮಃ ಗುರುಕುಲ ಪತಯೇ ಕರ್ಮಣಾ ಚ ಪ್ರಡಾಭಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ ಧರ್ಮಣಾ ನಿರ್ಮಮಾಥ. ವಾಯುಸ್ಥಿತಿ ಹೇಳಿದರೆ ಗೊತ್ತಿರುತ್ತೆ, ವಿಪ್ರಾನು ಕ್ರೋಶಪಾಶೈಹಿ ಅಂತ ಕರೆದಿದ್ದಾರೆ. ಇವತ್ತು ದೊಡ್ಡವರು ಹಿಡ್ಕೊಳ್ಳೋ ಜಾಗ ಕೊಟ್ಟರೆ ಏನಾಗುತ್ತೆ ಅಂತ ದುಷ್ಟಾಂತ ಇದೆ. ಆ ಬ್ರಾಹ್ಮಣ ಇಲ್ಲಕ್ಕೆ ವಾಹನ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ಅವತ್ತು ಕಳಿಸಿ ಕೊಟ್ಟು ಹೋಗುವ ಅಂತ ಕಳಿಸಿ ಮುದೋಗ್ತಿದ್ದಾಗ ಸಜ್ಜನರು ವಾಸ ಮಾಡಿದ್ರೆ ಸುಮ್ಮನೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ವಾಸ ಮಾಡಿದರು, ನಾರದರ ಸೇವೆ ಮಾಡಿದರು, ಎಂಥ ಉಪದೇಶ ಮಾಡಿ ಹೋದರು ಗೊತ್ತಾ ಅವರು? ಅದು ಎಂದೂ ಕೂಡ ದೊಡ್ಡವರ ಸೇವೆ ವ್ಯರ್ಥ ಆಗೋದಿಲ್ಲ. ನ ದೇವತೋಷಣ ವೃಥ ಉಪಲಕ್ಷಣೆಯ ದೇವಋಷಿ ಪಿತೃಪ ಗಂಧರ್ವ ಅಂತ ಹೇಳ್ತಾ ಇತಿ ಮುಕ್ತಾಸ್ತು ಪಂಚಧ. ಜ್ಞಾನಿಗಳ ಸೇವೆ ವ್ಯರ್ಥ ಆಗೋದಿಲ್ಲ ಅನ್ನೋದು ಸಾಕ್ಷಿ ಇದು. ಖುಷಿಯಾಯಿತು, ನಡಿ ಉಡಿಸ್ತೇನೆ ಕಾಪಾಡ್ತೇನೆ ಅಂತ ಹೇಳಿದ. ಹೋದ, ಜಪ ಮಾಡ್ದ, ಪ್ರೋಕ್ಷೆ ಮಾಡ್ದ ರಾಕ್ಷಸನ ಮೇಲೆ. ಅಲ್ಲಿ ಒಂದು ಪ್ರಶ್ನೆ ಬಂತು, ಮತ್ತೆ ಕೇಳ್ತಾನೆ ಆ ರಾಕ್ಷಸ ಕ್ಷಣಕ್ಕೇನೆ ದಿವ್ಯ ರೂಪಧರ ರಾಕ್ಷಸನ ಹೋಗೇ ಬಿಡ್ತವನಿಗೆ, ಒಳ್ಳೆ ಗಂಧರ್ವ ಅಂತ ಇದ್ಬಿಟ್ಟಿದ್ರು, ನಾಲ್ಕು ಕೈ ಚಕ್ಕ ಚಕ್ರ ಎಲ್ಲ ಬಂದುಬಿಟ್ಟಿರುತ್ತ. ಆಗ ಬ್ರಾಹ್ಮಣ ಕೇಳ್ತಾನೆ, ಯಾರಯ್ಯ ನೀನು ರಾಕ್ಷಸನಾಗಿದ್ದಿ ಅಂತ ಕೇಳ್ತಾನೆ. ಆಗ ಅವನು ತನ್ನ ಕತೆ ಹೇಳ್ತಾನೆ. ಮತ್ತೆ ರಾಕ್ಷಸರು ಯಾತಕ್ಕಾಗ್ತಾರೆ ಎಂಬುದಕ್ಕೆ ಕಾರಣ ಕೊಡ್ತಾರೆ. ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಒಂದೆಂದು ಬರೀ ಬ್ರಾಹ್ಮಣರ ಕಥೆನೇ ಜಾಸ್ತಿ, ಕತೆ ಮಾಡೋದು ಬ್ರಾಹ್ಮಣರೇ ಅಂತ ಅರ್ಥ. ನ್ಯೂಸ್ ದೊಡ್ಡ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ, ಮಾಡಬಾರ್ದನ್ನು ಮಾಡಿದ್ರು ನ್ಯೂಸ್ ಆಗ್ತದೆ, ಮಾಡಬೇಕಾದ ಮಾಡಿದ್ರು ನ್ಯೂಸ್ ಆಗ್ತದೆ. ರಾಯರು ಎಂತ ನ್ಯೂಸ್ ಮಾಡಿದ್ದಾರೆ ಗೊತ್ತಾಗುತ್ತೆ, ಪೂಜ್ಯಾಯ ರಾಘವೇಂದ್ರ ಆಯ ಕೆಲವರು ನ್ಯೂಸ್ ನೋಡಿದರೆ ಗುಂಡಿಟ್ಟು ಹೊಡಿಬೇಕಾಗಿರ್ತ. ನಾನು ಬ್ರಾಹ್ಮಣನಾಗಿದ್ದೆ, ನಾನು ಬ್ರಾಹ್ಮಣ ಧರ್ಮಕ್ಕಿಂತ ಜಾಸ್ತಿಯಾಗಿ ಹೊಲ ಗದ್ದೆ ನೋಡಿಕೊಂಡಿದ್ದೆ. ಒಂದು ಸಲ ಸುಗ್ಗಿಯ ಕಾಲ, ಆಗ ಕಾಳನ್ನು ಕಳ್ಳರು ಒಯ್ದು ಬಿಡ್ತಾರೆ, ಈ ಪ್ರಾಣಿಗಳು ತಿಂದು ಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಹಳ್ಳಿಗರೆಲ್ಲ ಅಲ್ಲೇ ಕಾಯ್ತಾರೆ, ಒಂದು ಮೇಲಿಂದ ಅಟ್ಟಿಗೆ ಅಂತ ಹಾಕೊಂಡ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕಾಯ್ತಿರ್ತಾರೆ. ನಾನು ಕಾಯ್ತಾ ಇದ್ದೆ, ಆಗ ಒಂದು ದೃಶ್ಯವನ್ನು ಕಂಡೆ. ಅಲ್ಲೊಬ್ಬ ಯಾರೋ ಒಬ್ಬ ಪ್ರಯಾಣಿಕ ಹೋಗ್ತಾ ಇದ್ದ ದೂರದೊಳಗೆ, ಒಂದು ರಣಹದ್ದು ಬಂತು ಅಂತ ಹೇಳಿದ. ರಣಹದ್ದು ಬಂತು, ಅವನು ಅಟ್ಯಾಕ್ ಮಾಡಿದ್ದವನಂತ. ನಾನು ನೋಡಿದೆ, ನನ್ನ ಪಾಡಿಗೆ ನಾನು ಕಾಯ್ಕೊತ ಕುತ್ಕೊಂಡು ಬಿಟ್ಟೆ. ರಣಹದ್ದು ಹೋಯ್ತೋ, ಅವನು ತುಂಡು ಮಾಡಿ ಕತ್ತರಿಸಿ ತಿಂದು ಹೋಗೇ ಬಿಡ್ತಾ. ಒಬ್ಬ ತಪಸ್ವಿ ಬರ್ತಾ ಇದ್ರು ಆ ಕಡೆ, ಅವ್ನು ಬಿಡಿಸಕ್ಕೆಂದು ಓಡೋಡು ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹದ್ದು ತಿಂದು ಕೊಚ್ಚಿ ಓಡೋಯ್ತು ಅವನ. ಇವು ನೋಡ್ತಾ ನಿಂತಿದ್ದ ತಪಸ್ವಿಗಳು ನನ್ನ ನೋಡಿದರು, ತಷ್ಟ ಬೈದರು. ನೀನೇನು ಬುದ್ಧಿ ಇದೆಯಾ ಅಂತ ಕೇಳಿದ್ರು ನನ್ನನ್ನು. ಯಾತಕ್ಕೆ ಅಂತ ಕೇಳಿದೆ, ನೀನೇನಾದ್ರೂ ಬುದ್ಧಿ ಇದೆಯಾ ನೋಡು. ಆಪತ್ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅಷ್ಟು ದುಃಖ ಪಡ್ತಿದ್ದಾನೆ, ರಣ ಅಂತ ಆಕ್ರಮಣ ಮಾಡಿದೆ, ಬಿಡಿಸ್ಬಾರ್ದ ನೀನು ಅಂತ ಕೇಳಿದ್ರು. ಬಿಡಿಸ್ಬಾರ್ದ ನೀನು, ಯಾಕೆ ಬಿಡಿಸಲಿಲ್ಲ? ಈ ಮಾತು ಬಹಳ ಗಮನಿಸಬೇಕು ನಾವು. ಆಪತ್ಕಾಲದಲ್ಲಿ ಯಾರು ಇರ್ತಾರೋ ಅವ್ರನ್ನ ನೋಡಿ ಯಾರು ಬಿಡಿಸೋದಿಲ್ವೋ ಅವರು ರಾಕ್ಷಸರಾಗ್ತಾರೆ ಅಂತ ಹೇಳಿದ್ದಾರೆ. ರಾಕ್ಷಸರ ಕೆಲಸ, ನೀ ರಾಕ್ಷಸರಾಗೋ ಶಾಪ ಕೊಟ್ಬಿಟ್ಟಿರೋದು ಅವತ್ತಿನ. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನಾ ಆಚಾರ್ಯ ಹೇಳ್ತಾರೆ, ನಾನಾ ಜನ ಶಿಶುಶ್ರೂಷ ಕರ್ಮಾಖ್ಯ ಕರವನ್ವಿತೇಹಿ. ನಮ್ಮ ಕಣ್ಣಿಗೆ ನೇರ್ಪೂಜೆ ಮಾಡ್ತಾ ಇರ್ತೇವೆ, ಯಾರೋ ಒಬ್ರು ಆಪತ್ತೆ ಇರೋದು ಕಾಣಿಸುತ್ತೆ. ಒಂದ್ ಕಡೆ ದೇರ್ ಪೂಜೆ, ಒಂದ್ ಕಡೆ ಆಪತ್ತಿನಲ್ಲಿರೋರು. ಇದರಲ್ಲಿ ಯಾವ್ದು ದೊಡ್ಡದು ಅಂದ್ರೆ ದೇರ್ ಪೂಜೆಗಿಂತ ಅವ್ರು ಬಿಡಿಸೋ ದೊಡ್ಡದು ಅಂತ ಹೇಳಿ ಅವ್ರನ್ನ ಬಿಡಿಸ್ಬಿಡಿ, ಆಮೇಲೆ ದೇರ್ ಪೂಜೆ ಕಂಟಿನ್ಯೂ ಮಾಡಿ. ಆದ್ರೆ ಆ ರೀತಿ ಮಾಡದೆ ಹೋಗ್ಬಿಟ್ರೆ ಒಳ್ಳೆಯ ಒಂದು ಉದ್ಧಾರದ ಅವಕಾಶ ಕಳ್ಕೊಂಡ್ಬಿಡ್ತೀರಿ ಅಂತ ಹೇಳ್ತಾರೆ. ನಾವು ಆಪತ್ತಿನಲ್ಲಿ ಇರೋರನ್ನ ಬಿಡಿಸೋದಿಲ್ಲ ಅಲ್ಲ, ನಾವೇ ಆಪತ್ತು ಕ್ರಿಯೇಟ್ ಮಾಡ್ತೇವೆ ಅವ್ರಿಗೆ. ಎಷ್ಟೋ ಸಲ ಎಷ್ಟು ಪಾಪ ಬರುತ್ತೆ ಲೆಕ್ಕ. ಇನ್ನೊಬ್ಬರಿಗೆ ಯಾವಾಗಲೂ ಕೂಡ ದುಃಖ ಕೊಡಬೇಡಿ. ಇನ್ನೊಬ್ಬರಿಗೆ ದುಃಖ ಕೊಟ್ಟರೆ ಇವನು ದುಃಖಿ ಆಗ್ತಾನೆ ಹೊರತು ಎಂದು ಕೊಟ್ಟಿದ್ದು ವಾಪಸ್ ಬರುತ್ತಲ್ಲ, ಕೊಟ್ಟಿದ್ದು ಮಲ್ಟಿಪ್ಲೈ ಬರುತ್ತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತ, ಮಾಡಿದ್ದುಣ್ಣ ಮಾರಾಯ ಅಂತ. ಅದಕ್ಕೆ ನಾವು ನಮ್ಮ ಕೈಯಿಂದಾದರೂ ಸಹಾಯ ಮಾಡಬೇಕೇ ಹೊರತು ಎಂದು ಅದಕ್ಕೆ ವಿರೋಧ ಮಾಡಬಾರದು. ದೊಡ್ಡ ತತ್ವ ಹೆಸರು ಕಥೆಗಳಿವೆಲ್ಲ ಕೂಡ ಎಷ್ಟು ಹ್ಯೂಮನ್ ವ್ಯಾಲ್ಯೂಸ್ ಹೇಳ್ತಾರೆ ನೋಡಬೇಕು. ಅಂತ ಅಪತ್ ಅಲ್ಲ ಇನ್ನೊಂದು ಹೇಳಿದಾಗ ಅದು ಏನೋ ಸರಿ ಸ್ವಾಮಿ, ನನ್ನ ಕೈಯಲ್ಲಿ ಆಗುತ್ತಾ ಬಿಡಿಸಕ್ಕೆ ರಣಹದ್ದಿನ ಕೈಯಲ್ಲಿ ಅಂತ ಕೇಳಿದೆ. ಆಗ ಹೇಳ್ತಾನೆ, ಆಗುತ್ತೋ ಬಿಡುತ್ತೋ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಇದು ದೊಡ್ಡದಿದು. ಯಾರೋ ಬಂದು ಕೇಳಿದ್ರು ಕಷ್ಟದಲ್ಲಿದ್ದೇನೆ ಕೊಡಿ ಅಂತ ಕೇಳ್ತಾರೆ. ನಮಗೆ ಅಟ್ಕೊಳ್ಳಕ್ಕೆ ಬರೋದಿಲ್ಲ, ಆದಷ್ಟು ಕೊಡಿ. ಯಥಾಶಕ್ತಿ ಅಂತ ಅದಕ್ಕೆ ಕರೆದಿದ್ದೆ. ಎಲ್ಲ ಕೊಡೋ ಶಕ್ತಿ ಯಾರಿಗಿರೋದಿಲ್ಲ, ಅದು ಏನೂ ಇಲ್ಲ ಅಂತ ಹೇಳೋದು ಮೋಸ. ಅದು ಎಲ್ಲ ಕೊಡ್ಲಿಕ್ಕಾಗೋದಿಲ್ಲ ಅಂಬುದು ಎಷ್ಟು ತಪ್ಪು. ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂದ್ರೆ ತಪ್ಪೇನೆ. ಇವತ್ತು ಮನೆ ಒಂದು ಗೋವು ಬರುತ್ತೆ, ನೀವು ಮನೇಲಿ ಗೋವಿನ ಇಟ್ಕೊಂಡೇನು ಸಾಕಬೇಕಾಗಿಲ್ಲ. ಒಂದಿಷ್ಟು ಹುಲ್ಲು ನೀರು ಕೊಡಿ ಸಾಕು, ನಾವು ಕೊಡೋದಿಲ್ಲ, ಹೊಡೆದು ಕಳಿಸ್ತೀವಿ. ಅದು ಬೇರೆ, ಜೊತೆಗೆ ಇನ್ನೂ ಊರ ಮನೆ ಕೂಡ ಹೋಗ್ಬಾರ್ದು, ಕೈ ಕಾಲು ಮುಂದೆ ಕಳಿಸ್ಬಿಡು. ನಾಯಿನ ಬಂದರೆ ಒಳ ಒಳಗೆ ಕರೀತಾರೆ, ಅದೇನು ಯೋಚನೆ ಇಲ್ಲ. ಯಾಕೆ ನಾಯಿ ಬೊಗಳುತ್ತಲ್ಲ, ಹಸು ಬೊಗಳೋದಿಲ್ಲ, ಅದೇ ಸಮಸ್ಯೆ ಆಗಿರೋದು. ಅಂದರೆ ಬೊಗಳೋರಿಗೆ ಕಾಲ, ಕಲಿಯುಗದಲ್ಲಿ ಬೊಗಳೋರಿಗೆ ಕಾಲ ಅಂತ ಅರ್ಥ. ದುಷ್ಟರಿಗೆ ಕಾರಣ ಹೊರತು ಯೋಗ್ಯರಿಗಲ್ಲ. ಎಷ್ಟು ಸಾಧು ಪ್ರಾಣಿ ಹಸು ಯೋಚನೆ ಮಾಡಿ, ಅದಕ್ಕೆ ಏನು ಕೊಡ್ತೀರೋ ವಾಪಸ್ ಬರುತ್ತೆ ನಿಮಗೆ. ಹಾಲಾಗಿ ಕೊಡುತ್ತೆ, ಮೂತ್ರವಾಗಿ ಕೊಡುತ್ತೆ, ಗೋಮಯವಾಗಿ ಕೊಡುತ್ತೆ, ಒಂದು ಚೂರು ವಾಪಸ್ ತಗೊಳ್ಳೋದಿಲ್ಲ. ಈ ನಾಯಿ ಒಂದು ಚೂರು ವಾಪಸ್ ಕೊಡೋದಿಲ್ಲ ನಮಗೆ. ಅದನ್ನು ಸಾಕಿದ್ದು ಸಾಕಿದ್ದೇನೆ, ಇದನ್ನು ನೋಡಿದರೆ ಓಡಿಸಿದ್ದು ಓಡಿಸಿದ್ದೇನೆ. ಇದಕ್ಕೆ ವಿಕೃತ ಚಿಂತನೆ ಅಂತ ಕರೀತಾರೆ. ಕಲಿಯುಗದಲ್ಲಿ ಮನುಷ್ಯ ಮಾಡಬಾರದನ್ನ ಬಿಡ್ತಾನೆ, ಮಾಡ್ತಾನೆ, ಮಾಡಬೇಕಾದನ್ನು ಕೈ ಬಿಟ್ಟು ಬಿಡ್ತಾನೆ. ಅದಕ್ಕೆ ಸ್ವಕರ್ಮವನ್ನು ತ್ಯಾಗ ಮಾಡೋದು, ವಿಕರ್ಮವನ್ನು ಮಾಡೋದು, ಇದು ವಿಕೃತ ಜೀವನಕ್ಕೆ ಕಾರಣವಾಗುತ್ತೆ. ನಿನ್ನ ಪ್ರಯತ್ನ ಮಾಡಬೇಕಾಗಿತ್ತು. ಇದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ. ಒಂದು ಗೋವು, ಒಬ್ಬ ಸ್ತ್ರೀ, ಒಬ್ಬ ವೃದ್ಧ, ಒಬ್ಬ ಮಗು, ಒಬ್ಬ ಅನಾಥ ಆಪತ್ತಿಗೆ ಒಳಗಾಗಿದ್ದನ್ನು ಕಂಡ್ರೆ ಅವರಿವರಲ್ಲ, ವಿಪ್ರೋಪ ಯುದ್ಧೇತ ಮಹಾಪ್ರಭಾವ. ಬ್ರಾಹ್ಮಣ ಕೂಡ ಹೋರಾಡಬೇಕಂತೆ, ಅಲ್ಲ ಯತಿಗಳು ಹೋರಾಡಬೇಕಂತೆ. ಗೊತ್ತಾಯ್ತು, ಯತಿಗಳು ಶಸ್ತ್ರ ಹಿಡಿಬಾರದು, ಅಂತ ಕಾರ್ದಲ್ಲಿ ಹಿಡಿದು ಉಳಿಸ್ಬೇಕು ಅಂತ ಹೇಳ್ತಾರೆ. ನೀವು ಉಳಿಸಲಿಕ್ಕಾಗೋದಿಲ್ಲ, ಬೇಕಾದ್ರೆ ಸಾಯಿರಿ, ಆದ್ರೆ ಮುಂದೆ ಹಾಗೆ ಹೋಗಬೇಡಿ ಅಂತ ಹೇಳ್ತಾರೆ. ನಿಮ್ಮ ಕೈಯಿಂದ ಪ್ರಯತ್ನ ಪಡಿ, ಆಗ ಸತ್ರೆ ಯುದ್ಧದಲ್ಲಿ ಸತ್ರೆ ಎಷ್ಟು ಪುಣ್ಯ ಬರುತ್ತಲ್ಲ ಅಷ್ಟು ಪುಣ್ಯ ಬರುತ್ತೆ. ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದಾಗ ಯೋಧನಿಗೆ ದೇಶಭಕ್ತ ಅಂತ ಹೇಗೆ ಬಿರುದು ಕೊಡ್ತಾರೋ, ಇಲ್ಲಿ ದೇವಭಕ್ತ ಅಂತ ದೇವತೆಗಳು ಬಿರುದು ಕೊಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಪತ್ತಿನಲ್ಲಿ ಇರತಕ್ಕಂಥ ಸಹಾಯ ಭಾರಿ ದೊಡ್ಡದು. ನೀನು ಮಾಡಲಿಲ್ಲ ಆದ್ರಿಂದ ರಾಕ್ಷಸನಾಗುವಂತ ಶಾಪ ಕೊಟ್ಟುಬಿಟ್ರು. ಈ ಮಾತು ಕೇಳ್ತಾನೆ, ತುಂಬ ದುಃಖ ಆಯ್ತು ನನಗೆ, ರಾಕ್ಷಸ ಜನ್ಮ ಬರಲಿ ಅಂತಲೂ ಹೇಳಿ ಆಯಿತು. ಆಗ ನಾನು ಕ್ಷಮೆ ಕೇಳ್ಕೊಂಡೆ, ಸ್ವಾಮಿ ದಯವಿಟ್ಟು ತಪ್ಪಾಯಿತು, ನಾನು ರಾಕ್ಷಸ ಜನ್ಮ ಅಂದ್ರೆ ನನ್ನ ಗತಿ ಏನಾಗಬೇಕು, ದಯವಿಟ್ಟು ಅನುಗ್ರಹ ಮಾಡಿ ಅಂತ ಕೇಳಿದೆ. ಆಗ ಹೇಳಿದರು, ಭಗವದ್ಗೀತೆ 11ನೇ ಅಧ್ಯಾಯ ಪ್ರತಿನಿತ್ಯ ಜಪ ಮಾಡೋ ಬ್ರಾಹ್ಮಣ ಪ್ರೋಕ್ಷಣೆ ಮಾಡಿದರೆ ನಿನಗೆ ರಾಕ್ಷಸ ಜನ್ಮ ಹೋಗುತ್ತೆ ಅಂತ ಹೇಳಿದ್ರು. ಈಗ ಹೋಯ್ತು ಅಂತ ಹೇಳ್ತಾರೆ. ಅಂದರೆ ಪಾಪಕ್ಕೇನು ಕಾರಣ, ಉದ್ಧಾರಕ್ಕೇನು ಕಾರಣ, ಎರಡೂ ಹೇಳ್ತಾರೆ. ಪಾಪಕ್ಕೇನು ಕಾರಣ ಅಂತ ಗೊತ್ತಾದ್ರಿಂದ ಪಾಪ ಮಾಡಬಾರದು, ಪಾಪ ಆಡಿದ್ರೆ ಉದ್ಧಾರ ಮಾಡಬೇಕು. ಸೀಮೆಣ್ಣೆ ವಾಸನೆ ಆಗಿಬಿಡುತ್ತೆ, ತೊಳ್ಕೋಬೇಕಲ್ಲ, ರೆಮಿಡಿ ಹೇಳಬೇಕಂತ. ಮುಟ್ಟಬಾರ್ದು ಕರೆಕ್ಟೇ, ಮುಟ್ಟಿ ಆಯ್ತಲ್ಲ ಅದಕ್ಕೆ ರೆಮಿಡಿ ಹೇಳಬೇಕು. ಇದು ಶಾಸ್ತ್ರ ಎರಡು ಕೆಲಸ ಮಾಡ್ತಾರೆ, ವಿಷಯಗಳನ್ನು ಹೇಳ್ತಾರೆ, ತಪ್ಪಿದಾಗ ಪ್ರಾಯಶ್ಚಿತ್ತವನ್ನು ತಿಳಿಸ್ತಾರೆ. 11ನೇ ಅಧ್ಯಾಯ ಭಗವದ್ಗೀತೆಯ ಶಕ್ತಿ ಇದೆ, ಅದಕ್ಕೆ ಉದ್ಧಾರವಾದಿ ಅಂತ ಹೇಳಿ ಖುಷಿಯಾಯಿತು. ಆಮೇಲೆ ಇನ್ನೂ ದೊಡ್ಡ ಮ್ಯಾಜಿಕ್ ಅದು ಏನು ಗೊತ್ತಾ, ಅವನ ಮಗ ಬದುಕಿ ಬಂದ ಅವನ ಹೊಟ್ಟೆಯಿಂದ. ಯಾವಾಗದಾದ ಅವನ ಮಗ ಬದುಕಿದ್ದ, ಅವನು ಫಸ್ಟ್ ಕ್ಲಾಸಾಗಿ, ಅವನು ಚಕ್ರ ಸಿಂಗ ನಾಲ್ಕು ಕೈ ಅವನಿಗೂ ಕೂಡ. ನಾಗ ಆಶ್ಚರ್ಯ ಆಯಿತು, ಖುಷಿಯಾಯಿತು ಅವನಿಗೆ. ಇನ್ನೂ ಆಶ್ಚರ್ಯ ಗೊತ್ತಾ, ಅಷ್ಟು ದಿವಸ ಎಷ್ಟು ಜನ ತಿಂದಿದ್ದ ಎಲ್ಲ ಬದುಕಿ ಬಿಟ್ರಂತ, ಅಷ್ಟು ದೊಡ್ಡ ರೆಕಾರ್ಡ್ ಆಗಿಬಿಟ್ರು. ಎಷ್ಟು ವರ್ಷದಿಂದ ತಿಂದಿದ್ದ ಗೊತ್ತಾ, ಅವ್ರು ಎಲ್ಲ ಬದುಕಿ ಕುತ್ಕೊಂಡ್ಬಿಟ್ರು. ಈಗ ಭಗವತಿ 11ನೇ ಯಾರು ಬಿಡ್ತಾರೆ ಯೋಚನೆ ಗೊತ್ತಾಗಿಬಿಟ್ರೆ ಪ್ರಾಣ ಹೋದ್ರು ಬಿಡೋದಿಲ್ಲ, ಅದಕ್ಕೆ ರಾಯರು ಬಿಡಬಾರ್ದಂತಾನೆ ಗೀತಾ ವಿವೃತ್ತಿ ಬರೋದು ಎಲ್ಲ ಓದಲಿ ಅಂತ ಹೇಳ್ತಾರೆ. ನಮಗೋ ಪರಿಮಳ ಪ್ರಸಾದಕ್ಕಿಂತ ದೊಡ್ಡದು ಯಾವುದು ಕಾಣಿಸೋದಿಲ್ಲ, ಅದರಿಂದ ಓದೋದೇ ಇಲ್ಲ ನಾವು. ಅದನ್ನು ಓದಿ ಪರಿಮಳ ಪ್ರಸಾದ ತಿನ್ನಬೇಡಿ ಅಂತ ಹೇಳೋದಿಲ್ಲ, ಇದು ದೊಡ್ಡ ಪ್ರಸಾದ ಇದು. ಅದೇನಿದ್ರೂ ಸ್ವಲ್ಪ ರುಚಿ ಸ್ವಲ್ಪ ಪ್ರಸಾದ ಅಷ್ಟೇ, ಇದು ಶಾಶ್ವತ ಪ್ರಸಾದ. ಅದು ಹೊಟ್ಟೆಗೆ, ಇದು ತಲೆಗೆ, ಹೊಟ್ಟೆಗೆ ಹಾಕಿದ್ದು ತಲೆಗೆ ಬಂದು ಜ್ಞಾನಕ್ಕೆ ಕಾರಣವಾದರೆ ಸಾರ್ಥಕ ಆಗ್ತದೆ. ಆ ದೃಷ್ಟಿಯಲ್ಲಿ ರಾಯರ ಗ್ರಂಥ ಓದಬೇಕು ಜನಗಳು. ಗೀತಾಭಿವೃತ್ತಿ ಎಷ್ಟು ಪ್ರಾತಃ ಸಂಕಲ್ಪ ಗದ್ಯ, ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಎಷ್ಟು ಬರೆದಾರೆ ಬರ್ತ ಗ್ರಂಥಗಳನ್ನು, ಭಾರಿ ಭಾರಿ ಓದಲಿಕ್ಕೆ ಬರುತ್ತೋ ಪರಿಮಳಬಹುದು. ಏನು ಬರೆದ ರಾಮಚಾರಿತ್ರ ಮಂಜರಿ ಓದು, 11 ಶ್ಲೋಕ, ಎಷ್ಟು ಸುಲಭ ಗೊತ್ತಾ? ಇಡೀ ರಾಮಾಯಣನ 11 ಶ್ಲೋಕದಲ್ಲಿ ಹೇಳ್ತಾರೆ. ಇಡೀ ದಶಮಸ್ಕಂಧ ಭಾಗವತರ 28 ಶ್ಲೋಕದಲ್ಲಿ ಹೇಳ್ತಾರೆ. ಇಡೀ ನಮ್ಮ ಅನುಸಂಧಾನದ ಕ್ರಮ ಪ್ರಾತಃ ಸಂಕಲ್ಪ ಗದ್ಯ 2 ಪುಟದಲ್ಲಿ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಎಷ್ಟು ಅನುಗ್ರಹ ಮಾಡ್ತಾರೆ ರಾಯರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದೇನೆ ಇದ್ರೆ ಎಂದು ಉದ್ಧಾರ ಆಗೋದು. ನದಿ ತಾರತಮ್ಯ ಸ್ತೋತ್ರ 5 ಶ್ಲೋಕ, ಸ್ನಾನ ಮಾಡಬೇಕು ನದಿ ತಾರತಮ್ಯ ಸ್ತೋತ್ರ ಹೇಳಿ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ವಿಷ್ಣು ಪಾದೋಬ್ಜ ಗಂಭೂತ ಗಂಗಾ ಸರ್ವಾಧಿಕಾಮತ ತಥೋ ಗೋದಾವರಿ ನೂನ ಕೃಷ್ಣವೇಣಿ ತಥೋಧಿಕ. ಈ ಒಂದೊಂದೇ ಹೇಳ್ತಾ ಬರ್ತಾರೆ. 5 ಶ್ಲೋಕ ದೈನಿ ತಾರತಮ್ಯ ಸ್ತೋತ್ರ, ಎಲ್ಲ ಹೆಂಗಸರು ಗಂಡಸರು ಎಲ್ಲರೂ ಕರಿಬಹುದಾದ ಸ್ತೋತ್ರಗಳು. ನಮಗೆ ಆ ಕಡೆ ಕಾಂಟ್ಯಾಕ್ಟೇ ಬಂದಿಲ್ಲ, ಇದು ದೊಡ್ಡ ದೋಷ. ಇದು ನಾವು ಪುರಾಣ ಪುಣ್ಯಕಥೆಯನ್ನು ಕೇಳೋ ಉದ್ದೇಶ ಅದನ್ನು ಅನುಷ್ಠಾನಕ್ಕೆ ತರಬೇಕು. ಎಷ್ಟು ಸುಲಭ ಇರುತ್ತೆ, ಏನೂ ಕಷ್ಟ ಇರೋದಿಲ್ಲ, ಅದು ಸಿದ್ಧಿ. ಎಲ್ಲ ಬದುಕಿದ್ದಾರೆ ಅಷ್ಟೇ ಜನಗಳು ಕೂಡ, ರಾಶಿ ರಾಶಿ ಜನ ನೋಡ್ತಾರೆ. ಎಲ್ಲರೂ ಬರೀ ಬದುಕಿಲ್ಲ, ಎಲ್ಲ ಚಕ್ರಶಂಕ ಕಥಾಧಾರರೇ ಅಂದರೆ ಸಾರೂಪ್ಯ ಮುಕ್ತಿ ಹೋರು ಸಿದ್ಧರಾಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ವಿಮಾನಗಳ ಸಾಲು ಬಂದುಬಿಟ್ಟಿದೆ. ಇವನು ಕೇಳಿದಂತಾಗ ತನ್ನ ಮಗನ್ ನೋಡ್ತಾನೆ, ಭಾರಿ ಖುಷಿಯಾಗೋಯ್ತು. ಮಗ ವಿಮಾನ ಹತ್ತೆ ಬೆಟ್ಟ ಹೋಗ್ಬೇಕು ಅಂತೇಳಿ ಇವನು ಕೂಕೊಂಡ, ಅಪ್ಪ ನೋಡು ಮಗನೇ ನಾನು ನಮ್ಮಪ್ಪ ಬಂದಿದ್ದೆ ನಿಂತ್ಕೊ ಅಂತ ಹೇಳಿದ. ನಿಂತ್ಕೊಂಡು ಏನು ವಿಷಯ ಅಂದ, ಬದುಕಿದ್ದೆ ಮನೆಗೆ ಹೋಗೋಣ ಅಂತ ಕರೆದ. ನಕ್ಕು ಬಿಟ್ಟ, ನಿನ್ನ ಮನೆ ಬಂದು ನಾನೇನು ಮಾಡಲಿ ಅಂತ ಹೇಳಿದ. ಈ ಮನೆ ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ, ಈ ಮನೆ ಫಾರಿನ್ಗೆ ಹೋಗ್ರು ಬಾ ಅಂದರೆ ಸಿಟ್ಟು ಬರುತ್ತೆ ಅವರಿಗೆ, ಇನ್ನು ವೈಕುಂಠಕ್ಕೆ ಹೋಗ್ರು ಬಾ ಅಂತ ಸಿಟ್ಟು ಬರದೇ ಇರುತ್ತಾ? ಸರಿ, ನಾನು ಬರೋದಿಲ್ಲ, ಹಾಗೆಲ್ಲ ಕೂಡ ನಾನು ವೈಕುಂಠಕ್ಕೆ ಕೊಟ್ಟಿದ್ದೇನೆ ಅಂದ. ಮಗನೇ ನಿನ್ನ ಬಿಟ್ಟು ಹೇಗಿರಲಿ ಅಂತ ಕೇಳಿದ. ಅಪ್ಪ ನೀನು ಈ ಜನ್ಮದ ಅಪ್ಪ, ಎಷ್ಟು ಜನ್ಮ ಆಗಿದೆಯೋ ಗೊತ್ತಾ ನಮಗೆ? ಅದು ನೆನಪು ಮಾಡ್ಕೊಳ್ಳೋಕ್ಕೆ ಸಂಧ್ಯಾ ಒಂದಲ್ಲಿ ಪ್ರತಿ ದಿವಸ ಏನು ಮಾಡ್ತೇವೆ ಗೊತ್ತೇನು? ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಅಂತ ಹೇಳು. ಅದಕ್ಕೆ ಅರ್ಥ ಏನು ಗೊತ್ತಾ? ತಂದೆಯರಿ ನಮಸ್ಕಾರ, ತಾಯಂದಿರಿ ನಮಸ್ಕಾರ. ಎಷ್ಟು ಜನ್ಮದ ತಾಯಂದಿರಿದ್ದಾರೆ ಗೊತ್ತಾ ನಮಗೆ? ಎಷ್ಟು ಜನ್ಮದ ತಂದೆಗಳಿರ್ತವೆ ಅವರಿಗೆಲ್ಲ ಇವತ್ತು ನಮಸ್ಕಾರ ಮಾಡಬೇಕಂತೆ. ಮತ್ತೆ ಆ ಋಣ, ಆ ಜನ್ಮ ಹುಟ್ಟಿದ್ವಿ, ಈ ಜನ ಬಂದಿದ್ದೇವೆ ನಾವೀಗ. ಈ ಫಸ್ಟ್ ಇಯರ್ ಪಾಸ್ ಆಗಿದ್ದು ಸೆಕೆಂಡ್ ಇಯರ್ಗೆ ಹೋಗ್ತಾರಲ್ಲ, ಹಾಕಿ ಅವ ಈ ಜನ್ಮದ ಪಾತಾಪಿತ್ರಗಳು ಹೊರಗಾಕೋರಿಗೆ ಏನು ಅರ್ಥ ಆಗುತ್ತದು? ಜನ್ಮ ಜನ್ಮಾಂತರ ತಂದೆ ತಾಯಿಗಳಿಗೆ ನಮಸ್ಕಾರ ಸಂಧ್ಯಾ ವಂದನೆ ಹೇಳುತ್ತೆ. ಸಂಧ್ಯಾ ವಂದನೆ ಅಂದರೆ ಸಾಮಾನ್ಯವಾದದ್ದಲ್ಲ, ಎಲ್ಲರ ಋಣವನ್ನು ತೀರಿಸ್ತಕ್ಕಂಥ ದೊಡ್ಡ ಮಂತ್ರ. ಅದಕ್ಕಾಗಿ ಈ ಜನ್ಮದ ತಂದೆ ನಿನ್ನ ಮುಖ ನೋಡ್ಕೊಂಡು ಅಲ್ಲಿ ಇದ್ದರೆ ನನ್ನ ಸಾಧನೆ ಹಾಳಾಗೋಗುತ್ತೆ, ನಾನು ವೈಕುಂಠಕ್ಕೆ ಹೋಗ್ತೇನೆ ಅಂತ ವಿಮಾನ ಹತ್ತೆ ಬಿಟ್ಟವನು. ಮಗನೇ ನೀನು ಹೇಗೆ ಬಿಟ್ಟು ಬರಲಿ ಅಂದ. ಅಪ್ಪ ನಾನು ಬಿಡೋ ಯೋಚನೆ ಮಾಡಬೇಡ, ಇಟ್ಕೊಳ್ಳೋ ಯೋಚನೆ ಮಾಡಬೇಡ, ಇದರಿಂದ ಪಾಠ ಕಲಿ. ಈಗ ನೀನು 11 ಅಧ್ಯಾಯ ಭಗವದ್ಗೀತೆಯನ್ನು ಹೇಗೂ ಸಿಕ್ಕಿದ್ದಾರೆ ಅವರೇ, ಅವರೇ ಸಿಕ್ಕಿದ್ರೆ ಹೇಳ್ಕೊಂಡು ಹೇಳಿಸ್ಕೊಂಡ್ಬಿಡು. ಇಲ್ಲೂ ಭಾಗವತ್ ಸ್ವಾರಸ್ಯ ಇದೆ, ಸ್ವಂತ ಓದು ಅಂತ ಹೇಳೋದಿಲ್ಲ, ಹೇಳಿಸ್ಕೊ ಅಧೀಶ್ವ ಹೇಳ್ತಾರೆ, ಅಧ್ಯಯನ ಮಾಡು, ಆ ಉದ್ಧಾರ ಆಗುತ್ತೆ ಅಂತ ಹೇಳಿದ ತಕ್ಷಣ ಭಾರಿ ಖುಷಿ ಹೊರಟುಬಿಟ್ರಂತೆ. ಈತ ಆಚಾರ್ಯ ದಯವಿಟ್ಟು ನನಗೆ ಹೇಳ್ಕೊಡಿ ಅಂತ ಕೇಳ್ತಾನೆ. ಆ ಸುನಂದ ಬ್ರಾಹ್ಮಣ ಹೇಳ್ಕೊಡ್ತಾನೆ. ಸುನಂದ ಹೇಳ್ಕೊಟ್ಟಿದ್ದಕ್ಕೆ ಸದ್ಗತಿ ಹೋದನಲ್ಲ, ನಮಗೆ ಆನಂದ ತೀರ್ಥರು ಹೇಳ್ಕೊಡ್ತಾರೆ ಗೊತ್ತಾ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎರಡು ಗ್ರಂಥಗಳ ಮೂಲಕ ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಮ್ ಆಭ್ಯಾಮ್ ವಿಶ್ವಂ ಪ್ರಕಾಶ್ಯತೆ. ಮಧ್ವಯುದ್ಧದಲ್ಲಿ ಹೇಳ್ತಾರೆ ಆಚಾರ್ಯ ಎರಡು ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳು ಅಂದರೆ ಸೂರ್ಯ ಚಂದ್ರ ಇದ್ದಾಗೆ ಅಂತ ಹೇಳ್ತಾರೆ. ಸೂರ್ಯ ಹಗಲು ಬೆಳಗ್ತಾನೆ, ಚಂದ್ರ ರಾತ್ರಿ ಬೆಳಗ್ತಾನೆ. ಆಚಾರ್ಯರು ಇಡೀ ಗೀತಾ ಪ್ರಪಂಚದ ಮೇಲೆ ಬಿಟ್ಟ ಬೆಳಕುಗಳು ಎರಡು ಗ್ರಂಥಗಳು, ಗೀತಾ ಭಾಷ್ಯ ಗೀತಾ ತಾತ್ಪರ್ಯ. ಅದರ ಪ್ರಯೋಜನ ಪಡೆದಕ್ಕೆ ಜೈತೀರ್ಥರು, ಈತ ಪ್ರಮೇಯ ದೀಪಿಕಾ ನ್ಯಾಯ ದೀಪಿಕಾ ಆರಾಧನೆ ಬರ್ತಾ ಇದೆ ಅವ್ರದ್ದು, ಎಷ್ಟು ಹತ್ತಿರದಲ್ಲಿದೆ. ಈ ವಾರ ಮುಂದೆ ಸರಿಯಾಗಿ 15 ದಿವಸಕ್ಕೆ ಅವರ ಅತಿಕಾರ್ಯರ ಆರಾಧನೆ ಅಂತ ಮಹಾನುಭಾವರು. ಅವರು ಉಪಯೋಗ ಪಡ್ಕೊಂಡಿದ್ದಕ್ಕೆ ವ್ಯಾಸರಾಜರು ವಾದಿರಾಜರು ಮುಂದೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಗೀತೆಗೆ ಕನೆಕ್ಟ್ ಆದವರೇ. ಇನ್ನು ತಿಳ್ಕೊಂಡು ಗೀತಾಮೃತವನ್ನು ಓದಲೇಬೇಕು ಅನ್ನೋ ಭಾವನೆ ಬರುತ್ತೆ. ಈ ನಮಗೆ ಪ್ರಶ್ನೆ, ಈ 11 ಅಧ್ಯಾಯಕ್ಕೂ ಈ ಕಥೆಗೂ ಏನು ಸಂಬಂಧ ಅಂತ ಪ್ರಶ್ನೆ. 11 ಅಧ್ಯಾಯದಲ್ಲಿ ಕಂಡಿದ್ದೇನು? ಅಷ್ಟು ಜನಗಳನ್ನು ಬಟ್ಟೆಯಿಂದ ಬದುಕಿಸಿದ ದೃಶ್ಯವನ್ನು ಕಂಡು ರೋಷ ಮಾಡಿದ ತಕ್ಷಣ ಬಂದೋಯ್ತು. ಅದರಲ್ಲಿರೋದು ಹಾಗೇನೆ, ಅರ್ಜುನ ನೋಡು, ಅಷ್ಟು ಜನ ಸತ್ರು, ಅಸುನಂದ ಒಬ್ಬನೇ ಬದುಕೊಂಡ. ಅದು ಕೃಷ್ಣ ಹೇಳ್ತಾನೆ, ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ, ನಿನ್ನ ಒಬ್ಬನು ಬಿಟ್ಟರೆ ಎಲ್ಲರೂ ಹೋಗ್ತಾರೆ ಅರ್ಜುನ ನೆನಪಿರಲಿ ಅಂತ ಹೇಳ್ತಾನೆ. ಅದೇ ಕೆಲಸ ಆಗಿತ್ತು ಅವನು. ಯಾಕೆ ಕೃಷ್ಣನ ಭಕ್ತ ಉಳ್ಕೊಂಡ, ಭಕ್ತರಲ್ಲದರೆಲ್ಲ ಹೋಗ್ಬಿಟ್ಟು. ಇದನ್ನು ಅರ್ಥ ಮಾಡಿಕೊಂಡಾಗ ಕೃಷ್ಣರ ಸಂದೇಶ ಏನು ಅದೇ. ಕೃಷ್ಣ ಹೇಳ್ತಾನೆ, ಅರ್ಜುನ ನನ್ನನ್ನು ಅದು ಉಪಾಸನೆ ಹೇಗೆ ಮಾಡಬೇಕು ಗೊತ್ತಾ ಅಂತ ಹೇಳಿ 10 ಅಧ್ಯಾಯ ಪೂರ್ತಿ ವಿಭೂತಿಗಳನ್ನು ಹೇಳಿದ. ಅರ್ಜುನ ಪ್ರಾರ್ಥನೆ ಮಾಡಿದ, ಕೃಷ್ಣ ನನಗೆ ಭಾರಿ ಸಂತೋಷ ಆಯಿತು, ನನ್ನೆಲ್ಲ ಮೋಹೋಯಂ ವಿಗತೋ ಮಮ, ಎತ್ತೋಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ, ನನ್ನ ಮೋಹ ಎಲ್ಲ ಹೊರಟೋಗಿಬಿಡ್ತು. ಕೃಷ್ಣ ಒಂದು ಪ್ರಾರ್ಥನೆ, ಎಷ್ಟೇ ವಿಭೂತಿಗಳೆಲ್ಲ ಹೇಳಿದ್ದೀಯಲ್ಲ, ಆ ವಿಭೂತಿಯ ಸಮೇತ ನಿನ್ನ ರೂಪ ನೋಡಬೇಕು, ನಾನೀಗ ನಿನ್ನ ವಿಶ್ವರೂಪ ನೋಡಬೇಕು. ತನಗೆ ದಯವಿಟ್ಟು ತೋರಿಸಿಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಮನ್ಯಸೇ ಯದಿ ತಚ್ಚಕ್ಯಂ, ನಾನು ನೋಡ್ಲಿಕ್ಕೆ ಯೋಗ್ಯತೆ ಇದೆ ಅಂತ ಅನಿಸಿದರೆ ನನಗೆ ದಯವಿಟ್ಟು ತೋರಿಸು ಅಂತ ಕೇಳಿದ. ಆಗ ಭಗವಂತ ಹೇಳಿದ, ಅರ್ಜುನ ನಿನಗೆ ನೋಡೋ ಯೋಗ್ಯತೆ ಇದೆ, ನಿನ್ನ ಕಣ್ಣಿಗೆ ಆ ಶಕ್ತಿ ಇಲ್ಲ ಅಂತ ಹೇಳ್ತೀನಿ. ಕಣ್ಣಿಗೆ ಆ ಶಕ್ತಿ ಇಲ್ಲ, ಅದಕ್ಕೆ ದಿವ್ಯಂ ದದಾಮಿತೇ ಚಕ್ಷುಃ ಪಶ್ಯಮೇ ಯೋಗಮೈಶ್ವರ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ನೋಡು ಅಂತ ಹೇಳಿ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ. ಅರ್ಜುನ ನೋಡ್ತಾನಾಗ ಅದಿಷ್ಟು ನೋಡಿದ್ದಲ್ಲ, ಸ್ತೋತ್ರ ಮಾಡ್ತಾ ಹೋಗ್ತಾನೆ. ಪಶ್ಯಾಮಿ ದೇವಾನ್ ತವ ದೇವ ದೇಹೇ, ಅದೆಲ್ಲರನ್ನು ಕೂಡ ಬ್ರಹ್ಮಾಂಡ ಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅದು ವಿಶ್ವರೂಪ, ಭಗವಂತನ ಬಾಯೊಳಗೆ ಆತನ ಮೈಯೊಳಗೆ ಇಡೀ ವಿಶ್ವವನ್ನೇ ಅರ್ಜುನ ಕಾಣ್ತಾನೆ. ಕಣ್ತ ಹಾಗೆ ವರ್ಣನೆ ಮಾಡ್ತಾ ಹೋಗ್ತಾನೆ. ಅಲ್ಲಿ ಭಗವಂತನನ್ನು ವರ್ಣನೆ ಮಾಡ್ತಾ ಹೇಳ್ತಾನೆ, ಏನು ಕೃಷ್ಣ ಎಂಥ ರೂಪ ನಿಂದು, ನೋಡ್ತಾ ಇದ್ದೀನಿ ಎಲ್ಲರೂ ನಿನ್ನ ಬಾಯೊಳಗೆ ಹೋಗ್ತಾ ಇದ್ದಾರೆ. ಕೃಷ್ಣ ರಿಸಲ್ಟ್ ತೋರಿಸ್ತಾನೆ, ಯುದ್ಧರಂಗದಲ್ಲಿ ಎಲ್ಲರೂ ಸಾಯ್ತಾರೆ ನೆನಪಿರಲಿ ಅರ್ಜುನ ಎಂಬುದನ್ನು ತಿಳಿಸ್ಕೊಡ್ತಾನೆ. ಅರ್ಜುನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಒಳ್ಳೆ ಸ್ತೋತ್ರ ಮಾಡ್ತಾನೆ, ನೆನಪಿರಬೇಕು, ಅದಕ್ಕೆ ಸಿದ್ಧಿ ಬರೋದು. ಅದಕ್ಕೆ ತ್ವಮಾದಿ ದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾತತಂ ವಿಶ್ವಮನಂತ ರೂಪ ವಾಯುರು ಯಮೋಗ್ನಿ ವರುಣಸ್ಯ ಶಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರ ಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅರ್ಜುನ ಎಂಥ ಸ್ತೋತ್ರಗಳೆಲ್ಲ ದಿವಸ ಹೇಳ್ತಾ ಇದ್ರೆ ಒಳ್ಳೆ ದೇವರಲ್ಲಿ ಭಕ್ತಿ ಬರುತ್ತೆ, ದೇವರ ಅನುಗ್ರಹ ಮಾಡ್ತಾನೆ. ಪರಮಾತ್ಮ ನೀನೇ ಸರ್ವೋತ್ತಮ, ಎಲ್ಲ ಸರ್ವಶಬ್ದವಾಚ್ಯ ನೀನೇ, ಸರ್ವದೇವತೆಗಳ ಒಳಗಿದ್ದು ಪ್ರೇರಕನಾದವನು ನೀನೇ. ನೀನು ನಮೋ ನಮಃ, ನಮೋ ನಮಸ್ತೆ ಎಷ್ಟು ಸಹಸ್ರ ಕೃತ್ವ, ಸಾವಿರ ಬಾರಿ ನಮಸ್ಕಾರ, ಪುನಃ ಪುನಃ ಮತ್ತೆ ಮತ್ತೆ ನಮಸ್ಕಾರ. ಈ ರೀತಿ ಹೇಳಿದಾಗ ದೇವರು ಎಷ್ಟು ದೊಡ್ಡವನು ಎಂಬ ಚಿತ್ರವನ್ನು ಅರ್ಜುನ ಕಾಣ್ತಾನೆ. ಆಗ ಗಾಬರಿ ಆಗಿಬಿಡ್ತಾ ಇದೆ ಅರ್ಜುನನಿಗೆ, ಕೃಷ್ಣ ಏನೇನು ತಿಳ್ಕೊಂಡ್ಬಿಟ್ಟಿದ್ದೆ ನಾನು ನಿನ್ನ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಕೃಷ್ಣ ಅರ್ಜುನಿಗಿಂತ 7 ತಿಂಗಳು ದೊಡ್ಡವನು, ಏನು ತಿಳ್ಕೊಂಡಿದ್ದೆ ನಾವೆಲ್ಲ ಸಮಾನ ವಯಸ್ಕರು. ಕೃಷ್ಣ ಬಾ ಊಟ ಮಾಡು, ವಿಹಾರ ಶಯ್ಯಾಸನ ಭೋಜನಾದಿಶು, ಕೃಷ್ಣ ಊಟ ಮಾಡೋಣ ಬಾ, ಓಡಾಡೋಣ ಬಾ, ಮಲಿಕೊಳ್ಳಕ್ಕೆ ಒಂದಕ್ಕೆ ಓಡಾಡೋ ಏನೋ ಕರೆದು ಬಿಟ್ಟಿದ್ದೆ, ನೀ ಈಗ ಎದೆ ಹೊಡೆದು ಹೋಗ್ತಾ ಇದ್ದೆ. ಪಕ್ಕದಲ್ಲಿ ಕೂತಿರ್ತಾರೆ ಬಸ್ನೊಳಗೆ, ಭುಜಿಮ ಕೈ ಹಾಕಿ ಆಟ ಆಡಿದ್ದೆ ಆಟ ಆಡಿದ್ದೆ. ಅವ್ರು ಮುಂದೆ ಅವ್ನು ನೋಡ್ತಾನೆ, ಅವನು ಅಪಾಯಿಂಟ್ ಚೇರ್ಮನ್ ಅವನು, ಇವನು ಅಪ್ಲಿಕೆಂಟ್ ಇವನು, ನಡಿಗೋಗ್ಬಿಡ್ತಾನೆ. ಆಮೇಲೆ ಸಾರ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತಾರಲ್ಲ, ಹಾಗೆ ಎಲ್ಲಿ ಕೆಲಸ ಕೊಡೋದಿಲ್ಲ ಅಂತ ಗಾಬರಿ ಆಗಿಬಿಡುತ್ತಲ್ಲ, ಆ ಥರ ಆಗಿಬಿಟ್ಟೆ. ನಡಿಗೋಗ್ಬಿಡ್ತಾನೆ ಅರ್ಜುನ, ಬರೀ ಸಣ್ಣ ಪುಟ್ಟ ಬಾಸಲ್ಲ, ಇಡೀ ಜಗತ್ತಿನ ಬಾಸು ಭಗವಂತ. ಅಷ್ಟು ಭಯ ಆಗುತ್ತೆ ಅರ್ಜುನನಿಗೆ. ಈ ಭಾವನೆ ಕೊಡುತ್ತೆ ಭಗವದ್ಗೀತೆ ಓದಿದವರಿಗೆ ಒಳ್ಳೆ ಸಿದ್ಧಿ ಬರುತ್ತೆ. ಆ ಕೃಷ್ಣ ಹೇಳ್ತಾನೆ, ಅರ್ಜುನ ನೋಡಿದೀಯಾ, ಜಗತ್ತಿನಲ್ಲಿ ಕಾಲೋಸ್ಪಿ ಲೋಕಕ್ಷಯಕೃತ್ ಪ್ರವೃದ್ಧ, ಎಲ್ಲವನ್ನು ನಾಶ ಮಾಡ್ತಕ್ಕಂಥವನು ನಾನು ಅಂತ ಕೃಷ್ಣನ ಉಪಾಸನೆ ಮಾಡಿದ ರಾಕ್ಷಸ ಏನು ಕೊಲ್ತಾನೆ ಇವನನ್ನ, ಏನು ಮಾಡೋಕ್ಕಾಗಲಿ. ಇದೆಲ್ಲ ಕಥೆ ಕೇಳಬೇಕು ಅರ್ಜುನ, ಯೋಚನೆ ಮಾಡಬೇಡ, ನೋಡು ನೀನು ಗೆದ್ದೇ ಗೆಲ್ತಿ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅದೇ ಯುದ್ಧಸ್ವ ಜೇತಾಸಿ ರಣೇ ಸಪತ್ನ, ನಿನ್ನ ಗೆಲುವು ನಿಶ್ಚಿತ, 11ನೇ ಅಧ್ಯಾಯ ಓದ್ದವರಿಗೆ ಗ್ಯಾರಂಟಿ ಗೆಲುವು ಸಿಗುತ್ತೆ ಅಂತ. ವಿಷ್ಣು ಸಹಸ್ರ ಮೊದಲೇ ಕೊನೆಗೆ ಬರುತ್ತೆ. ವಿಶ್ವೇಶ್ವರ ಮಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತೆಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವ. ಯಾರು ಪುಷ್ಕರಾಕ್ಷನಾದ ಪುಂಡರೀಕಾಕ್ಷನಾದ ಹರಿಯನ್ನ ಕೃಷ್ಣನನ್ನು ಆರಾಧನೆ ಮಾಡ್ತಾರೋ ಅವರು ಎಂದೂ ಸೋಲಿಲ್ಲ ಅಂತ ಹೇಳ್ತಾರೆ, ಎಂದೂ ಸೋಲಿಲ್ಲ. ಅದಕ್ಕೆ ದಾಸರು ದೇವದೆ ದೈವದೆ ಈ ಮನೆ ತನಕೆ ಅಂತ ಹೇಳ್ತಾರಲ್ಲ, ನಿಶ್ಚಿತವಾದ ಜಯ. ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ, ಇದು 11ನೇ ಅಧ್ಯಾಯದಿಂದ ಕಲಿಬೇಕಾದ ಪಾಠ. ವಿಶ್ವರೂಪಾಧ್ಯಾಯ ಅಂತ ಅದಕ್ಕೆ ಹೆಸರು. ಅದರಿಂದ ಎಷ್ಟು ವಿಷಯ ತಿಳಿಯುತ್ತೆ ಅಂತ ಆಚಾರ್ಯ ಹೇಳ್ತಾರೆ, ದೇವರಿಗೆ ಆಕಾರನೇ ಇಲ್ಲ ಆಕಾರ ಇಲ್ಲ ಅಂತ ಹೇಳ್ತಾರಲ್ಲ, ವಿಶ್ವರೂಪಾಧ್ಯಾಯ ಕೇಳಿದ ಮೇಲೂ ಹಾಗಂತೀರಾ ಅಂತ ಕೇಳ್ತಾರೆ. ವಿಶ್ವರೂಪಾಧ್ಯಾಯಾದೇಶ್ಚ ರೂಪವಾನ್ ಅವಸೀಯತೆ ಆಚಾರ್ಯರ ಮಾತು. ಬ್ರಹ್ಮ ನಿರ್ಗುಣ ನಿರಾಕಾರ ಅಂತ ಹೇಳುವವರಿಗೆ ವಿಶ್ವರೂಪಾಧ್ಯಾಯ ಡೈರೆಕ್ಟ್ ಆನ್ಸರ್. ಅದು ಇಂಥ ರೂಪ ನೋಡಿದ ಮೇಲೂ ಕೂಡ ನಿರಾಕಾರ ಅಂತ ಕರೆ, ನಿಮಗೇನು ಬುದ್ಧಿಗಿದ್ದೀರಿಯಾ ಅಂತ ಅರ್ಥ. ಅದು ಭಗವಂತನಿಗೆ ಆಕಾರ ಇಲ್ಲ ಅಂತ ಕೆಲವು ಕಡೆ ಹೇಳ್ತಾರೆ, ಕರೆಕ್ಟ್. ಅದು ಆಕಾರ ಇಲ್ಲ ಅಂದರೆ ಆಕಾರನೇ ಇಲ್ಲ ಅಂತ ಅರ್ಥ ಅಲ್ಲ, ನಮ್ಮಂಥ ಆಕಾರ ಇಲ್ಲ ಅಂತ. ನಮ್ಮಂಥ ಆಕಾರ, ನಮ್ಮ ಆಕಾರ ಎಂಥದ್ದು, ರಕ್ತ ಮಾಂಸಗಳ ಆಕಾರ ಮತ್ತು ಹುಟ್ಟು ಸಾವುಗಳ ಆಕಾರ ಮತ್ತು ಜೊತೆ ರೋಗ ರುಜಿನಗಳ ಆಕಾರ ಆಕಾರ ಕೂಡ ಹೌದು. ಇಂಥ ದೇಹ ಪರಮಾತ್ಮನಿಗಿಲ್ಲ. ಆತಂದು ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಮಾಪ್ಯತಮಿಖಿಲೈ ಸುವಾಕ್ಯೈ ಅಶೋದ್ಭವಾದಿ ತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಇದನ್ನು ಕೇಳಿದ ಮೇಲೆ ದೇವರಿಗೆ ಆಕಾರ ಇದೆ, ಅಪ್ರಾಕೃತ ಆಕಾರ ಇದೆ, ಯಾರಿಗೂ ಇಲ್ಲದ ಆಕಾರ ಇದೆ, ಅಂತ ಆಕಾರ ಬೇರೆ ಯಾರಿಗೂ ಕೂಡ ಇಲ್ಲ. ಆಗ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಅರ್ಥ ಆಗುತ್ತೆ. ಅರ್ಜುನ ಗಾಬರಿ ಬಿಟ್ಟಿದ್ದಾರೆ. ಅರ್ಜುನ ಒಂದ್ ಕಡೆ ಭಾರಿ ಖುಷಿ, ಒಂದ್ ಕಡೆ ಭಾರಿ ಗಾಬರಿ. ಸಮುದ್ರ ನೋಡ್ತಿರ್ತಾರೆ, ಅಲೆಗಳು ನೋಡ್ತಾರೆ, ಭಾರಿ ಖುಷಿ. ಅಕಸ್ಮಾತ್ ನಮ್ಮ ಮೇಲೆ ಬಂದರೆ ನಡ್ಕೊಂಡ್ಬಿಡ್ತಾರೆ. ಆಗಲೇ ಒಂದೇ ಟೀ ಕಡೆ ಸುನಾಮಿ ಬಂತು ಅಂದ್ರೆ ಕತೆ ಮುಗಿದೋಯ್ತು. ಆನಂದದಲ್ಲೂ ಕೂಡ ಪ್ಲೇನಲ್ಲಿ ಹೋಗ್ತಿರ್ತಾನೆ, ನೋಡ್ತಾನೆ ಖುಷಿಯೋ ಖುಷಿ. ಅಕಸ್ಮಾತ್ ಯಾರು ಸ್ವಲ್ಪ ಶೇಕ್ ಆದ್ರೆ ಎಡವಡವೇ ಬಿಡುತ್ತಾಗಲೇ, ಸ್ವಲ್ಪ ಜರ್ಕ್ ಬಂತ ಅಷ್ಟ ಗಾಬರಿ ಆಗ್ಬಿಡ್ತಾನಾಗ್ಲೇ. ಏನಾಗುತ್ತೆ ಅಂತ, ಅಲ್ಲಿ ಖುಷಿನೂ ಇದೆ ದುಃಖನೂ ಇದೆ, ಭಯನೂ ಇದೆ ಸುಖನೂ ಇದೆ. ಆ ತರಹ ಇವತ್ತು ಎರಡೆರಡು ಆಗ್ತಿದೆ ಅರ್ಜುನ. ಒಂದ್ ಕಡೆ ನೋಡಿದರೆ ಭಾರಿ ಆನಂದ, ಮತ್ತೊಂದ್ ಕಡೆ ಭೀತ ಭೀತ ಪ್ರಣಮ್ಯ ನಡಿ ಹೋಗ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ ಯೋಚನೆ ಮಾಡಬೇಡ, ನಾನು ನಿನಗೆ ಮಯಾ ಪ್ರಸನ್ನೇನ ತವಾರ್ಜುನೇದಂ, ನಾನು ಅನುಗ್ರಹ ಮಾಡಿ ತೋರಿಸಿದ್ದೇನೆ, ಯೋಚನೆ ಮಾಡಬೇಡ. ನಾನು ಆಗ್ರಹ ಮಾಡಿದ್ರೆ ಕಥೆ ಬೇರೆ. ಇದೇ ರೂಪನ ಕೃಷ್ಣ ದುರ್ಯೋಧನ ತೋರಿಸ್ತಾನೆ, ಭಯಪಡಿಸ್ತಾನೆ ಅವನಿಗೆ, ಆಗ್ರಹ ಮಾಡಿ ತೋರಿಸ್ತಾನೆ, ಅನುಗ್ರಹ ಮಾಡಿ ತೋರಿಸ್ತಾ ಇದ್ದಾನೆ. ಅದಕ್ಕೆ ರಾಯರು ಕೂಡ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ನಾವೇನಾದರೂ ಸ್ನಾನ ಸಂಧ್ಯಾವನ್ನು ಮಾಡಿಕೊಂಡು ಬಂದು ನಮಸ್ಕಾರ ಮಾಡಿದರೆ ಅನುಗ್ರಹದ ದೃಷ್ಟಿ ತೋರಿಸ್ತಾರೆ. ಹಾಗೇನಾದ್ರು ಬಂದು ಏಕಾಶಿ ಫಸ್ಟ್ ಕ್ಲಾಸ್ ಈರುಳ್ಳಿ ಹುಳಿ ತಿಂದು ಬಂದುಬಿಟ್ರೆ ರಾಯರು ನೋಡ್ತಾರೆ, ಸುಟ್ಟು ಬೂದಿ ಆಗಬೇಕು ಹಾಗೆ ನೋಡ್ತಾರೆ, ನೆನಪಿರ್ಬೇಕು. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ, ಇಲ್ದವ್ರು ಅಘ ಅಲ್ಲ, ಇವನ್ನೇ ಸಂಭೇದನ ದೃಷ್ಟಿ ವಜ್ರ ಆಗಿಬಿಡ್ತಾರೆ, ಇವನ್ನೇ ಸುಟ್ಟಾಕಿಬಿಡ್ತಾರೆ. ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ಡಿಸಿಪ್ಲಿನ್ ಬೇಕಲ್ಲ, ನಮಗೆ ಡ್ರೆಸ್ ಕೋಡ್ ಗೊತ್ತು, ಈ ಸ್ಪಿರಿಚುವಲ್ ಕೋಡೇ ಗೊತ್ತಿಲ್ಲ, ಹಾಗಾಗಿಬಿಟ್ಟಿದೆ. ಅದಕ್ಕೆ ಕೋಡ್ ಬಂದ ಮಾತಾಡ್ತಾನೆ ಅಷ್ಟೇ ಹೊರತು ಬೇರೆ ಇರೋದಿಲ್ಲ. ಇವತ್ತು ಡ್ರೆಸ್ ಕೋಡ್ ನಮಗೆ ಅರ್ಥ ಆಗ್ತದೆ, ಮಠಕ್ಕೆ ಬರಬೇಕಾದ್ರೆ ಡ್ರೆಸ್ ಕೋಡ್ ಇರ್ತದೆ. ಆದರೆ ಸ್ಪಿರಿಚುವಲ್ ಕೋಡ್ ಅಂತ ಒಂದು ಇರ್ತದಲ್ಲ, ಕಾಮಕ್ರೋಧ ಬಿಟ್ಟು ಬರಬೇಕು ಅಂತೀರಿ, ಅದು ಬಿಟ್ಟಿರೋದಿಲ್ಲ ನಾವು. ಅದು ಮೈಲಿಗೆ, ಅದು ಹೊರಗಿನ ಡ್ರೆಸ್ ಹೇಗಿರಬೇಕು, ಒಳಗಿನ ಡ್ರೆಸ್ಸು ಹಾಗೆ ಇರಬೇಕು. ಅದಕ್ಕೆ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ವಿತತೇತ ಸಾಮ್ ಅಂತ ಭಗವಂತ ಹೇಳ್ತಾನೆ. ಆ ರೀತಿ ನಮ್ಮ ಶುದ್ಧ ಮಡಿಯಾಗಿ ಬರಬೇಕು. ಹೊರಗಿನ ಮಡಿ ವಸ್ತ್ರದ ಮಡಿ ಸ್ನಾನದ ಮಡಿ, ಒಳಗಿನ ಮಡಿ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಮಡಿ ಇರಬೇಕು. ಆಗ ಅನುಗ್ರಹ ಮಾಡ್ತಾರೆ ರಾಯರು. ಅದು ತಿಳ್ಕೋಬೇಕಿದೆ. ಇದರಿಂದ ನಮಗೇನು ಗೊತ್ತಾಯಿತು, ರಾಘವೇಂದ್ರ ವಿಜಯ ಅರ್ಥ ಆಯ್ತು ಇದರಿಂದ ರಾಯರಿಗೆ. ಆ ಸುನಂದ ಬ್ರಾಹ್ಮಣನ ಮಹಿಮೆ ಭಗವದ್ಗೀತೆಯ 11ನೇ ಅಧ್ಯಾಯದ ಅಧ್ಯಯನದ ಫಲ ಅಂತ ಗೊತ್ತಾದ ಮೇಲೆ ರಾಯರಂಥ ಮಹಾನುಭಾವರು, ಜೈತೀರ್ಥರಂಥವರು, ಒಟ್ಟು ಎಲ್ಲ ಜ್ಞಾನಿಗಳು ಕೂಡ ದೊಡ್ಡವರಾಗಿರೋದು ಏನೋ ಮಾಡಿ ಅಲ್ಲ, ಶಾಸ್ತ್ರೋಕ್ತ ಕ್ರಮದಲ್ಲಿ ದೊಡ್ಡವರಾಗಿದ್ದಾರೆ. ಅದು ಹಿರಿಯ ಒಬ್ಬನ ಯಾರೋ ಹಳ್ಳಿಯವರಿಂದ ಔಷಧಿ ಕೊಡ್ತಾನೆ, ವಾಸಿ ಆಗುತ್ತೆ, ಡಾಕ್ಟರ್ ಅಂತ ಕರೆಯೋದಿಲ್ಲ, ಔಷಧಿ ಕೊಡ್ತಾರೆ ವಾಸಿ ಆಗುತ್ತೆ ಅಷ್ಟೇ. ಇರೋ ಸಿಸ್ಟಮೆಟಿಕ್ ಆಗಿ ಓದಿ ಬಂದಿದ್ದಾನೆ ಯೂನಿವರ್ಸಿಟಿ, ದೊಡ್ಡ ಡಾಕ್ಟರ್ ಆಗಿ ಬರ್ತಾನೆ ಅವ್ನು, ಸಿಸ್ಟಮೆಟಿಕಲಿ ಡಾಕ್ಟರ್ ಅವ್ನು. ಅವ್ರಿಗೆ ಅಪ್ಪ ಪ್ರೊಫೆಸರ್ ಇವ್ರಿಗೆ ಪ್ರೊಫೆಸರ್ ಬೋರ್ಸ್ ಕೊಡೋದಿಲ್ಲ, ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ, ಅವ್ನಿಗೆ ಪ್ರೊಫೆಸರ್ ಬೋರ್ಸ್ ಕೊಡ್ತಾರೆ. ಅದಕ್ಕೆ ಸಿಸ್ಟಮೆಟಿಕ್ ಸ್ಟಡಿ ಮಾಡಿದವನು ಮತ್ತು ರಾಯರಂಥವರೆಲ್ಲ ಸಿಸ್ಟಮೆಟಿಕ್ ಜ್ಞಾನಿಗಳು. ಆ ದೃಷ್ಟಿಯಲ್ಲಿ ಅಪರೋಕ್ಷೀಕೃತ ಸ್ತ್ರೀಶಃ ಸಮುಪೇಕ್ಷಿತ ಭಾವಜಃ, ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಬೇಕು. ಅವನು ಬ್ರಹ್ಮಜ್ಞಾನಿಯಾಗಿದ್ದ ಸುನಂದ, ಇವರು ರಾಯರು ಬ್ರಹ್ಮಜ್ಞಾನಿಗಳು, ಅಪರೋಕ್ಷೀಕೃತ ಸ್ತ್ರೀಶಃ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದ. ಆ ಸಿದ್ಧಿ ಬಂದಿದ್ದರ ಫಲ ಇದಾಯಿತು. ಇನ್ನು ಸ್ವಾರಸ್ಯ ಇದೆ, ಗೌತಮಿ ನದಿ ಅದು, ಗೌತಮಿ ನದಿ, ಅಲ್ಲಿ ಸ್ನಾನ ಮಾಡಿ ಪುಣ್ಯ ಕೊಟ್ಕೊಂಡವನು ಅವನು. ರಾಯರ ಬಗ್ಗೆ ಭಾಳ ಜನ ಗೊತ್ತಿರೋದಿಲ್ಲ, ಗೌತಮ ಗೋತ್ರ ಅವ್ರದ್ದು ನೆನಪಿರಬೇಕ, ಗೌತಮ ಗೋತ್ರ, ಗೌತಮಿ ನದಿ, ಗೌತಮ ಗೋತ್ರ. ಆದ್ರಿಂದ ಅಷ್ಟು ಸಿದ್ಧಿ ಇರ್ಲಕ್ಕೆ ಅದೊಂದು ಕಾರಣ ಆಯಿತು. ಆ ಗೌತಮ ಶಾಪರದಿಂದಲೇ ಜ್ಞಾನ ಲೋಪ ಆಗಿದ್ದು, ವೇದವ್ಯಾಸಾವತಾರ ಆಗಿದ್ದೇ ಆ ನಿಮಿತ್ತದಿಂದ. ಮುಂದೆ ಗೋದಾವರಿ ನದಿ ಅವರಿಂದ ಬಂತು, ಪರಿಮಳಾದಿಗಳು ಇವರಿಂದ ಬಂತು. ಅದಕ್ಕೆ ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಬಲೀಕರೋತು ಅಂತ ಹೇಳ್ತಾರೆ. ಅಲ್ಲಿ ಗೋದಾವರಿ ಸರಿತ್ತು, ಇದು ಗೌತಮಿ, ಇದು ಗೌತಮಿನೇ, ಗೌತಮ ಗೋತ್ರದವರ ಗೌತಮಿ, ಪರಿಮಳಾದಿಗಳು, ಆ ಗೌತಮಿ ಗೋದಾವರಿ ನದಿ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಮಾತನ್ನ ಗೋದಾವರಿ ನದಿ ಹೋರಿಸಿರೋದು ಅತ್ಯಂತ ಸಾರ್ಥಕವಾದ ಮಾತು, ಗಂಗೆ ಆಗಿರೋದ್ರಿಂದ ಅಂತ ಅರ್ಥ. ಅಲ್ಲಿ ಒಂದು ಘಟ್ಟ ಮುಗಿಯುತ್ತೆ. ಮುಂದೆ ಕೊನೆ, ಈ ಇವತ್ತಿನ ಕೊನೆಯ ಅಧ್ಯಾಯ ಅಂದರೆ 12ನೇ ಅಧ್ಯಾಯ. ಒಬ್ಬ ಬ್ರಾಹ್ಮಣನ ಕಥೆ, ರಾಜಕುಮಾರನ ಕಥೆ. ಈಗ ಒಬ್ಬ ರಾಜಕುಮಾರ ಕೊಲ್ಲಾಪುರಕ್ಕೆ ಬರ್ತಾನೆ, ಕೊಲ್ಲಾಪುರದ ಮಹಿಮೆಯನ್ನು ಈ ಭಾಗದಲ್ಲಿ ಹೇಳ್ತಾನೆ. ಕೊಲ್ಲಾಪುರಕ್ಕೆ ಬರ್ತಾನೆ, ಕೊಲ್ಲಾಪುರದ ಬಗ್ಗೆ ವಾದಿರಾಜ ಸ್ವಾಮಿ ಹೇಳ್ತಾರೆ. ಅಮಾನ ವನಜಸ್ಥಾನ ಸರಸೀಕುಲ ಸಂಕುಲೆ ರಮಾ ಕೊಲ್ಲಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ ಅಂತ ಹೇಳ್ತಾರೆ. ಕೊಲ್ಲಾಪುರ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಯಾತಕ್ಕೆ ಅಂದರೆ ಪದ್ಮಪ್ರಿಯೇ, ಮಹಾಲಕ್ಷ್ಮಿ ಏನಂತ ಹೇಳಿದ್ರೆ ಪದ್ಮಪ್ರಿಯೆ, ಪದ್ಮ ಕಂಡ್ರೆ ಭಾರಿ ಖುಷಿ ಅಂತ ಮಹಾಲಕ್ಷ್ಮಿ. ಕೊಲ್ಲಾಪುರದಲ್ಲಿ ಏನಾಗಿದೆ ಅಂದರೆ ಬರೀ ಪದ್ಮಗಳೇ ತುಂಬ. ಅಮಾನ ವನಜಸ್ಥಾನ ಸರಸೀಕುಲ ಸಂಕುಲೆ, ಆ ಊರು ತುಂಬ ಸರೋವರಗಳು, ಸರೋವರ ತುಂಬ ಕಮಲಗಳು, ಅದಕ್ಕೆ ಲಕ್ಷ್ಮಿ ವಾಸ ಮಾಡ್ಕೊಂಡಿದ್ದು ಬಿಟ್ಟಾರೆ ಅಂತ ಹೇಳ್ತಾರೆ. ಇದು ಕೊಲ್ಲಾಪುರ ಅಂದರೆ ಸರೋವರಗಳ ಊರು, ಅದು ಕಮಲ ಪುಷ್ಪಗಳ ಸರೋವರಗಳ ಊರು. ಇವತ್ತು ಹೋಗಿ ನೋಡಿದರೆ ನಿಮಗೆ ಸಿಗೋದು ಒಂದೇ ಸರೋವರ ಅಷ್ಟೇ. ಕೊಲ್ಲಾಪುರ ಲಕ್ಷ್ಮಿ ಮಹಾಗುಡಿ ಹಿಂದೆ ದೊಡ್ಡ ಸರೋವರ ಇದೆ, ಇನ್ಯಾವ ಸರೋವರನೂ ಇಲ್ಲ. ಯಾಕೋ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ, ಕೆರೆ ಮುಚ್ಚಿದ್ದಾರೆ ಬೆಂಗಳೂರೊಳಗೆ. ಚನ್ನಮ್ಮನ ಕೆರೆಯೇ ಇಲ್ಲ ಅಲ್ಲಿ, ಹೆಚ್ಚುಕಟ್ಟು ಮಾತ್ರ ಅಚ್ಚುಕಟ್ಟಾಗಿ ಹೆಸರು ಹೇಳ್ತಾರೆ ಹೊರತು ಅಲ್ಲೇನು ಕೆರೆ ಇಲ್ಲ. ಅಲ್ಲಿ ಊರ ಹೆಸರೆಲ್ಲ ಅಲ್ಲಿ ಸರೋವರಗಳ ಹೆಸರೇ ಇರೋದು, ಕೊಲ್ಲಾಪುರ ತುಂಬ ಸರೋವರದ ಹೆಸರೇ, ಸರೋವರಗಳಿಲ್ಲ, ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ, ಸೈಟ್ ಮಾಡಿ ಜನ ವಾಸ ಮಾಡ್ತಿರ್ತಾರೆ. ಭದ್ರಾಸ್ವಾಮಿ ಕಾಲಕ್ಕೆ ಆಗಿತ್ತು ಲಕ್ಷ್ಮೀದೇವಿಯ ವಾಸಸ್ಥಾನ, ಅದು ವೆಂಕಟೇಶ್ ಕಲ್ಯಾಣ ಜ್ಞಾಪಕ ಬಿಡುತ್ತಾಗ ಮಹಾಲಕ್ಷ್ಮಿ ಅಲ್ಲಿಂದ ಬಂದು ವಾಸ ಮಾಡಿದ್ದು, ಕೊಲ್ಲಾಪುರಕ್ಕೆ ಬಂದು ವಾಸ ಮಾಡಿದಂತಹ ಸ್ಥಳ. ವೈಕುಂಠದಿಂದ ಕೊಲ್ಲಾಪುರಕ್ಕೆ ಬಂದಿದ್ದಾರೆ, ಶ್ರೀನಿವಾಸ ವೆಂಕಟಾಚಲಕ್ಕೆ ಹೋಗಿದ್ದಾನೆ. ಆ ಕಥೆಗೆ ಲಿಂಕ್ ಕೊಡ್ತಾರೆ. ಅಲ್ಲಿ ಬರ್ತಾನೆ ರಾಜಕುಮಾರ, ಲಕ್ಷ್ಮೀದೇವರು ಬಹಳ ಬಹಳ ಸ್ತೋತ್ರ ಮಾಡ್ತಾನೆ, ಶಾಸ್ತ್ರೋಕ್ತ ಕ್ರಮದಲ್ಲಿ ಆರಾಧನೆ ಮಾಡ್ತಾನೆ. ಕೃತ ಪಿತೃಕ್ರಿಯ, ಎಂಥ ಮಾತು ಹೇಳ್ತಾರೆ ಮಧ್ಯೆ, ಕೃತ ಪ್ರತಿಕ್ರಿಯ, ಪಿತೃಕ್ರಿಯವನ್ನು ಮಾಡಿದಂತೆ. ಮತ್ತೆ ತೀರ್ಥಕ್ಷೇತ್ರಕ್ಕೆ ಹೋದ ಕಾಲಕ್ಕೆ ಪಿತೃಗಳು ಮತ್ತೆ ಬಂದುಬಿಟ್ಟಿರ್ತಾರಂತಾಗಲೇ, ಬಹಳ ಜನ ಗೊತ್ತಿರಬೇಕು. ಪಿತೃಶ್ರಾದ್ದ ತೀರ್ಥ ಶ್ರಾದ್ದ ಮಾಡಬೇಕಾದ್ರೆ ಆವಾಹನ ಪ್ರೊಸೀಜರ್ ಇಲ್ಲ, ಅದಕ್ಕೆ ಯಾರು ಬಂದುಬಿಟ್ಟಿರ್ತಾರೆ ಮತ್ತೆ ಆವಾಹನ ಬೇಕಿಲ್ಲ ಅಂತ. ಅಷ್ಟು ಶ್ರೇಷ್ಠವಾದದ್ದು ಪಿತೃಕಾರ್ಯ. ಯಾವ ಕಥೆ ಹೇಳಿ ಪುರಾಣಗಳಲ್ಲಿ ಕೃತ ಪ್ರತಿಕ್ರಿಯ ಕೃತ ಪಿತೃಕಾರ್ಯ ಪಿತೃತರ್ಪಣ ಎಲ್ಲ ಮಾತು ಉಪಯೋಗಿಸ್ತಾರೆ. ಎಲ್ಲ ಕೆಲಸವನ್ನು ಮುಗಿಸಿದ ಸ್ನಾನ ಬಾಹ್ನಿಕ ತರ್ಪಣ ಎಲ್ಲ ಮುಗಿಸಿ ಲಕ್ಷ್ಮೀದೇವಿ ಸನ್ನಿಧಾನಕ್ಕೆ ಅಂತ ಬಂದ. ದಿವ್ಯ ಸ್ತೋತ್ರವನ್ನು ಮಾಡಿದ. ಅದು ಗೊತ್ತಿರಬೇಕು ಜನಗಳಿಗೆ. ಓ ನಿಂತ್ಕೊಂಡ್ಬಿಡ್ತಾರೆ, ಗಲ್ಗಲ್ಲ ಹಾಕೋತಿರೋದು, ಸ್ತೋತ್ರ ಬರೋದಿಲ್ಲ ಅಂತ ಅರ್ಥ. ಅದು ಏನು ಬರೋದಿಲ್ಲ ಸ್ವಾಮಿ ಅಂತ ಅರ್ಥ. ಹಾಗೆ ಮಾಡಬಾರ್ದು. ಶ್ರೀನಿವಾಸ ವೆಂಕಟೇಶ ಸ್ತೋತ್ರ ಕಲ್ತ್ಕೊಂಡು ಹೋಗಿ, ಏನು ಮಹಾಸುಲಭ, ಹೆಂಗಸರು ಹೇಳ್ಬೋದು ಅದನ್ನು, ಏನು ಗಾಬರಿ ಪಡಬೇಕಾತಿಲ್ಲ. ವೆಂಕಟೇಶ ವಾಸುದೇವ ಪ್ರದ್ಯುಮ್ನೋ ವಿತ ವಿಕ್ರಮ, ಎಷ್ಟು ಭಾರಿ ಚಿಕ್ಕದದು. ಆ ಕ್ಯೂರ ಸುಮ್ಮನೆ ಹಾಡಿ ಹೇಳ್ಕೊಂಡು ನಿಂತಿರ್ತಾರೆ. ಸ್ತೋತ್ರ ಹೇಳ್ಕೊಂಡು ನಿಂತ್ಕೋಬಾರ್ದೆ. ಕ್ಯೂ ಲೇಟ್ ಆದಷ್ಟು ಪುಣ್ಯ ಜಾಸ್ತಿ ಬಂದಿರುತ್ತಾನೆ. ಅಷ್ಟು ಸ್ತೋತ್ರ ಹೇಳಿರ್ತಾನೆ, 60 ಬೈಕೊಂದು ನಿಂತಿರ್ತಾನೆ, ಇಲ್ಲ ಕೆತ್ತಲ್ಲಿ ಯಥಾ ಪ್ರಕಾರ ಕ್ಯಾರಿಯರ್ ತೆಗೆದು ಬಿಡ್ತಾನೆ, ಕ್ಲಾಸ್ ತೆಗಿತಾನೆ. ಅವೆಲ್ಲ ಮಾಡಬಾರ್ದು. ತಲೆ ಓಪನ್ ಮಾಡ್ಕೋಬೇಕು. ಅಲ್ಲಿ ಹೋಗಿಬಿಟ್ಟು ನಿಧಾನವಾಗಿ ವೆಂಕಟೇಶ ಸ್ತೋತ್ರ ವಿಷ್ಣು ಸಹಸ್ರನಾಮ ಬಂದು ಹೇಳತಕ್ಕಂಥ ಅಧಿಕಾರ ವಿಷ್ಣು ಸಹಸ್ರನಾಮ. ವೆಂಕಟೇಶ ಸ್ತೋತ್ರ ಎಲ್ಲರೂ ಹೇಳ್ಬೋದು, ಆರಾಮ ಹೇಳ್ಕೊಂಡಿದ್ದರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ. ಅದಕ್ಕೆ ನಿದರ್ಶನ ಇದೆ. ಸ್ತೋತ್ರ ಪಾಠವನ್ನು ಹೇಳುತ್ತಾನೆ. ಇನ್ನು ಕೆಲವರು ತಾವೇ ಮಾಡಿ ಸ್ತೋತ್ರ ಹೇಳ್ಕೊಂಡ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ದೊಡ್ಡವರು ಮಾಡಿ ಸ್ತೋತ್ರ ಹೇಳಬೇಕು ಅಲ್ಲಿ ಹೋಗಿಬಿಟ್ಟು. ಎಷ್ಟು ದಿನ ಸ್ತೋತ್ರ, ವ್ಯಾಸರಾಜರು ಬರೆದ ಸ್ತೋತ್ರ ಶ್ರೀನಿವಾಸನ ಮೇಲೆ, ವಾದಿರಾಜ ತಗೊಂಡು ಎಷ್ಟು ಬರೆದರೆ ಲೆಕ್ಕನೇ ಇಲ್ಲ. ಇನ್ನು ಆಚಾರ್ಯ ಮಾಡಿದಂಕ ಒಳ್ಳೆ ಸ್ವರೂಪ ದ್ವಾದಶ ಸ್ತೋತ್ರ ಇದೆ ಅಂತ ಸ್ತೋತ್ರಗಳನ್ನು ಹೇಳಿಕೊಂಡು ದೇವರ ದರ್ಶನ ಮಾಡಿದರೆ ತಕ್ಷಣ ಅನುಗ್ರಹ ಮಾಡ್ತಾನೆ ದೇವರು. ಒಳ್ಳೆ ಸ್ತೋತ್ರಗಳನ್ನು ಹೇಳ್ತಾನೆ. ಆ ಸ್ತೋತ್ರನೇ 15-20 ಶ್ಲೋಕ ಸ್ತೋತ್ರ ಬರೀತಾರೆ, ಅದೆಲ್ಲದಕ್ಕೂ ಹೊತ್ತಿಲ್ಲ, ಹೇಳೋದಿಲ್ಲ. ಅಷ್ಟೆಲ್ಲ ಸ್ತೋತ್ರ ಮಾಡಿದಾಗ ಏನು ಎಫೆಕ್ಟ್ ಆಯಿತು ಅಂತ ಹೇಳ್ತಾನೆ. ನಾವು ಹೋಗಿ ಬರುತ್ತೆ, ಏನು ಎಫೆಕ್ಟ್ ಆಗಿರುತ್ತೆ, ಏನು ಎಫೆಕ್ಟ್ ಆಗಿರೋದಿಲ್ಲ. ಆದರೆ ಅವ್ರು ಮಾಡಿದ್ದಕ್ಕೆ ಲಕ್ಷ್ಮಿ ಕಣ್ಣಾರೆ ಕಂಡ್ಲಂತೆ. ಇದು ಸ್ತೋತ್ರದ ಫಲ ಇದೆ. ಮಹಾಲಕ್ಷ್ಮೀ ದೇವಿ ಸಾಕ್ಷಾತ್ ದರ್ಶನ ಕೊಟ್ಟಂತೆ. ಏನು ಪುಣ್ಯ ಆಗಿರಬೇಕು, ಭಾಗ್ಯದ ಲಕ್ಷ್ಮೀ ಪಾರಮ್ಮ ಅಂತ ನಾವು ಕಾಣದೇನೆ ಅಂತಿರ್ತೇವೆ. ಸಾಕ್ಷಾತ್ ದರ್ಶನ ಕೊಟ್ಟಿದ್ದಾಳೆ. ಸಾಷ್ಟಾಗ ನಮಸ್ಕಾರ ಮಾಡ್ತಾನೆ. ಅವ್ರು ಕೇಳ್ತಾರೆ ಏನು ವರ ಬೇಕು ಅಂತ ಕೇಳ್ತಾರೆ. ನೋಡಿ, ವರ ಕೊಡೋ ಸ್ಟೇಜ್ ಅದು, ಕಂಡ ಮೇಲೆ ವರ ಕೊಡೋದೇ ಹೊರತು ಆಗಲ್ಲ. ನಾವು ಕಾಣದೇನೆ ವರ ಕೇಳ್ತೀವಿ, ತಪ್ಪಾಗುತ್ತಷ್ಟೆ. ಕಂಡ್ತಾರೆ ಏನು ವರ ಬೇಕು ಕೇಳಿಕೊ ಅಂತ ಹೇಳಿದಷ್ಟು ಹೇಳಿದನಂತಾತ. ಅಮ್ಮ, ದೊಡ್ಡ ಸಮಸ್ಯೆ ಇದೆ ನನಗೆ, ಅನುಗ್ರಹ ಮಾಡಬೇಕು ನೀನು. ಇಲ್ಲ ಹೋದರೆ ನಾನು ದೊಡ್ಡ ಒಂದು ಕಾರ್ಯ ಕೈಕೊಂಡು ಎಲ್ಲ ಹಾಳಾಗಿ ಹೋಗಿಬಿಟ್ಟಿದೆ, ಅನುಗ್ರಹ ಮಾಡು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ ಏನು ನಿನ್ನ ಕಷ್ಟ ಅಂತ ಹೇಳಿದರೆ ಸರ್ವಜ್ಞರು ಲಕ್ಷ್ಮೀದೇವಿ ಕೇಳಬೇಕಾ? ಸೊ ಅವ್ರು ಬಾಯಲ್ಲಿ ಹಿಡಿಸ್ತಾರೆ ಅಷ್ಟೇ. ಆ ಕಾಲಕ್ಕೆ ಆಕೆ ಹೇಳ್ತಾನೆ, ನಮ್ಮಪ್ಪ ದೊಡ್ಡ ರಾಜ, ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ದ, ಯಾಗ ಶುರು ಮಾಡ್ದ, ಕುದುರೆ ತಯಾರಾಯಿತು, ಎಲ್ಲ ಸರಿ ಹೋಯಿತು. ಅಷ್ಟೊತ್ತಿಗೆ ಒಂದು ರೋಗ ಬಂತು, ನಮ್ಮಪ್ಪ ಸತ್ತೇ ಹೋಗಿಬಿಟ್ಟ ಅಂತ ಹೇಳಿ. ರೋಗ ಬಂತು, ಸತ್ತ ಹೋಗಿಬಿಟ್ಟ. ಆಗ ಒಂದು ಕೆಲಸ ನಾನು ಯೋಚನೆ ಮಾಡಿದೆ, ತಂದೆಯ ಸಂಕಲ್ಪ ಪೂರ್ಣ ಮಾಡಬೇಕು, ಇದು ಮಕ್ಕಳ ಕೆಲಸ ಇತ್ತು. ಅದಕ್ಕೆ ಭಗೀರಥ ಹಾಗೆ ಮಾಡ್ತಾ ಬಂದಿತ್ತು, ನಿನ್ನ ಸಂಕಲ್ಪ ಪೂರ್ಣ ಮಾಡಿ ಮಾಡಿ ಕೊನೆಗೆ ಭಾಗೀರಥಿ ಬಂದುಬಿಡ್ತಾ. ತಂದೆ ಸಂಕಲ್ಪ ಪೂರ್ಣ ಮಾಡಬೇಕು, ಅಶ್ವಮೇಧಯಾಗ ಪೂರೈಸಬೇಕು ಅಂತ ಯೋಚನೆ ಮಾಡಿದೆ ನಾನು. ತಂದೆಯ ದೇಹವನ್ನು ಕೆಡದಂತೆ ಒಂದು ತೈಲವನ್ನು ಹಾಕಿ ಇಟ್ಟುಬಿಟ್ಟೆ. ನೋಡಿ, ಆಗಿನ ಕಾಲ ಪ್ರೊಸೀಜರ್ ಹೇಳ್ತಾರೆ, ಬಾಡಿ ಕೆಡದಂತೆ ಇದ್ದ ವ್ಯವಸ್ಥೆ ಹೇಳ್ತಾರೆ. ಯಾಕೆಂದ್ರೆ ಅದು ಯಜ್ಞ ದೀಕ್ಷಿತನಾಗಿದ್ದಾನಲ್ಲ, ಮೈಲಿಗೆ ಇಲ್ಲ, ಯಜ್ಞ ಮುಗಿಯೋವರೆಗೂ ಮೈಲಿಗೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಇಟ್ಟುಬಿಟ್ಟೆ ಅಲ್ಲಿ ಯಜ್ಞ ಮಾಡಲಿಕ್ಕೆ ಅಂತ ಹೊರಟೆ. ಶುರು ಮಾಡಿದೆ, ಒಂದು ದಿವಸ ಬೆಳಿಗ್ಗೆ ನೋಡ್ತೇನೆ ಕುದುರೆನೇ ಇಲ್ಲ, ಯಾರೋ ಕದ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಕಳ್ಳರು ಎಲ್ಲ ಕಾಲಕ್ಕೂ ಇದ್ರು ಅಂತ ಆಯ್ತಲ್ಲ, ಅದು ಕುದುರೆ ಕಳ್ಳರು ಬೇರೆ, ಜೊತೆಗೆ ವಶುವೇದ ಕುದುರೆ ಕಳ್ಳರು, ಮತ್ತೆ ಕುದುರೆ ನೋಡ್ತಿ ಇಲ್ವೇ ಇಲ್ಲ, ಯಾರು ಇದ್ರು ಗೊತ್ತೇ ಇಲ್ಲ. ನಾನು ಹುಡುಕಿದೆ ಹುಡುಕಿದೆ ಹುಡುಕಿಸಿದೆ ಹುಡುಕಿದೆ ಎಲ್ಲ ಮಾಡಿದೆ, ಅದು ಸಿಗಲೇ ಇಲ್ಲ. ಅಮ್ಮ, ನಾನು ಪಿತೃಋಣ ಕಳ್ಕೋಬೇಕಾಗಿದೆ ಅಂತ ಹೇಳ್ತಾರೆ. ತಂದೆಯ ಕಾರ್ಯ ಅಪೂರ್ಣವಾಗಿಬಿಟ್ರೆ ಋಣ ಹಾಗೆ ಉಳಿದು ಬಿಡುತ್ತೆ. ಈಗ ನಿಮಗೆ ಸಾಲ ಉಳಿತದೆ ಅಂತ ಗೊತ್ತು, ಇದು ಉಳಿತದೆ ಅಂತ ಗೊತ್ತಿಲ್ಲ ನಮಗೆ. ಲೌಕಿಕದಲ್ಲಿ ಋಣ ಉಳಿಯೋದು ನಮಗೆ ಗೊತ್ತಿದೆ, ಆ ಅಧ್ಯಾತ್ಮ ಋಣ ಉಳಿದ್ರೆ ಶಾಸ್ತ್ರ ಹೇಳುತ್ತದೆ. ನಾನು ಅಶ್ವಮೇಧಯಾಗ ಮಾಡದೆ ಹೋದರೆ ಆನೃಣ್ಯ ನನಗೆ ಬರೋದಿಲ್ಲ, ಅದಕ್ಕೆ ಅನುಗ್ರಹ ಮಾಡಬೇಕು ದಯವಿಟ್ಟು. ಆ ಕುದುರೆ ತರಿಸಿಕೊಟ್ರೆ ಯಜ್ಞ ಮುಗೀತದೆ, ಅಮ್ಮ ತರಿಸಿಕೊಡು ಅಂದರೆ. ಆಗ ಮಹಾಲಕ್ಷ್ಮಿ ಹೇಳ್ತಾರೆ, ಇಷ್ಟಕ್ಕೆ ನನ್ನ ಹತ್ರ ಬರಬೇಕಾಗಿತ್ತಾ, ನಾನು ಬಾಗಿಲಲ್ಲಿ ಒಬ್ಬ ಇದ್ದಾನೆ ಹೋಗಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಬಾಗಿಲಲ್ಲಿ ಇದ್ದಾನೆ ಹೋಗು, ಸಿದ್ಧ ಸಾಧನ ಅಥವಾ ಮುನಿ ಇದ್ದಾನೆ, ಅವನು ಕೇಳು ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು. ತಕ್ಷಣ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ಅದು ಕೇಳಿದ ಲಕ್ಷ್ಮೀ ಕಳಿಸೋದಕ್ಕೆ ಬಂದೆ ಅಂತ ಕೇಳಿದೆ ತಕ್ಷಣ. ಇದು ಅಪ್ರೋಚ್ ನಾನು ಗುರುತಿದ್ದು. ಕೆಲವು ಹೋಗ್ತಾರೆ ನೋಡಿ, ತಲೆ ಎತ್ತು ಹೀಗೆ ನೋಡಿ ಮಚ್ಚಿಟ್ಕೊಂಡ್ಬಿಡ್ತಾರೆ, ಫೈಲ್ ಹುಡುಕ್ತಾ ಹೋಗಿರ್ತಾರೆ ಪಾಪ, ಕೆಟ್ಟಗಳಲ್ಲಿ ನೋಡಿ ಮತ್ತೆ ಎಲ್ಲರ ಹೊಡೆದ ಕುತ್ಕೊಂಡ್ಬಿಡ್ತಾರೆ. ಹೇಗೆ ಅನುಗ್ರಹ ಮಾಡ್ತಾರೆ ನೋಡಬೇಕು. ನೋಡಿಬಿಟ್ಟು ತಕ್ಷಣ ಅವರು ಲಕ್ಷ್ಮೀ ಕಳಿಸಿದ್ದು ಬಂದಿದೆ ತಾನೆ, ಸ್ವಾಮಿ ದಯವಿಟ್ಟು ಅನುಗ್ರಹ ಮಾಡಬೇಕು, ನನ್ನ ಸ್ಥಿತಿ ಹೀಗಾಗಿದೆ, ದಯವಿಟ್ಟು ಕುದುರೆ ತರಿಸ್ಕೊಡಿ ಅಂದ್ರೆ. ಆ ಬ್ರಾಹ್ಮಣ ಏನು ಮಾಡಿದ್ರು ಗೊತ್ತಾ, ಸಿದ್ಧ ಸಾಧನ ಒಂದು ಕ್ಷಣ ಏನೋ ಮಂತ್ರ ಹೇಳಿದನಂತೆ, ಎಲ್ಲ ದೇವತೆಗಳೇ ದಯವಿಟ್ಟು ಬನ್ನಿ ಅಂದಂತೆ. ಇಂದ್ರಾದಿ ದೇವತೆಗಳೇ ಬಂದು ನಿಂತ್ಕೊಂಡಿರುತ್ತೆ ಮುಂದೆ, ಬೆಲ್ಲೋಡ ಅಟೆಂಡರ್ ಬರೋದಿಲ್ಲ ಬೆಲ್ಲೋಡದ್ರೆ ಅಂತ ಕಾಲ ಇದು. ಎಲ್ಲ ದೇವತೆಗಳು ನಿಂತ್ಕೊಂಡಿರುತ್ತೆ ಬಂದ್ಬಿಟ್ಟು, ಏನಪ್ಪ ಏನ್ ಬೇಕು ಅಂತ ಕೇಳಿದಿರುತ್ತೆ ಬ್ರಾಹ್ಮಣನ. ಆ ಕ್ಷಣಕ್ಕೆ ಅಂತ ಕೇಳ್ತಾರೆ, ನಮ್ಮ ಈ ಹುಡುಗನಿಗೆ ಕುದುರೆ ಕಳೆದು ಹೋಗಿದೆಯಂತೆ, ಕುದುರೆ ಎಲ್ಲಿದ್ರು ತಕ್ಷ ಬೇಕು ಅಂದಿರುತ್ತೆ. ದೇವತೆಗಳು ಹೇಳಿದ ಕೇಳಬೇಕಾ, ಒಂದು ಕ್ಷಣದ ಕುದುರೆ ತಂದು ಮುಂದಿಟ್ಟು, ಯಾವನು ಕತ್ತಿದ್ರೆ ಅವರಿಗೇನಂತೆ, ದೇವತೆಗಳು ಕಾಣದೆ ತಗೊಳ್ಬೇಕು ಶಕ್ತಿ ಅವರಿಗಿದೆ, ಬೇಕಾದ ಮಾಡೋ ಶಕ್ತಿ ಇದೆ, ಕುದುರೆ ತಂದು ಮುಂದೆ ನಿಲ್ಲಿಸಿದ್ರಂತೆ. ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗೋಯ್ತು. ಸ್ವಾಮಿ ಏನಿದು, ಏನು ಆಶ್ಚರ್ಯ? ನನಗೆ ಒಂದೇ ಆಶ್ಚರ್ಯ, ನೀವು ಕರೆದ ದೇವತೆಗಳನ್ನ ಬಂದುಬಿಟ್ರಲ್ಲ, ಎಂಥ ಸಿದ್ಧಿ ನಿಮ್ಮದು ಅಂತ ಹೇಳಿದ್ದ. ಎಂಥ ಸಿದ್ಧಿ, ನಾನು ರಾಜಕುಮಾರ, ನನಗೆ ಅಧಿಕಾರದ ಕಷ್ಟ ನನಗೆ ಗೊತ್ತದೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ರು. ನೀವು ಈ ಕರೆದ ದೇವತೆಗಳು ಮುಂದೆ ನಿಂತ್ಕೋಬೇಕಾದ್ರೆ ಎಂಥ ಸಾಮರ್ಥ್ಯ ನಿಮ್ಮದು, ನಮೋ ನಮಃ ನಿಮಗೆ. ಅಷ್ಟೇ ಅಲ್ಲ, ಬಂದರೂ ಸುಮ್ಮನೆ ಕೈ ಜಾಡಿಸಿ ಹೋಗಲಿಲ್ಲ, ಕೆಲಸ ಮಾಡಿಕೊಟ್ರು ತಕ್ಷಣನೇ. ಆ ಕುದುರೆ ನಿಂತು ತಕ್ಷಣ ನಿಂತ್ಕೋಬಿಡ್ತು. ಇವತ್ತು ಮಂತ್ರಾಲಯ ಸಿದ್ಧಿ ಎಷ್ಟು ಜನಕ್ಕೆ ಬರಲ್ಲ, ಕಣ್ಣು ಹೋದ್ರೆ ಕಣ್ಣು ಬರೋದಿಲ್ವಾ? ಅಂದೋ ಕುದುರೆ ಅಲ್ಲ, ನಮ್ಮ ಕಣ್ಣೇ ಹೋಗಿರುತ್ತೆ, ಬರೋದಿಲ್ಲ ವಾಪಸ್ಸು. ಅಂದೋಪ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮುಖೋಪಿ ವಾಕ್ಪತಿ. ನೋಡಿ, ಪೂರ್ತಿ ರಾಯರ ಕಥೆ, ವಜರಾದ್ರ ಕಥೆ, ಶಾಸ್ತ್ರದ ಕಥೆ ಎಲ್ಲ ನಿಮಗೆ ಟ್ಯಾರಿ ಆಗುತ್ತೆ. ಇಲ್ಲಿಂದ ಬಂತು ಕುದುರೆ, ಹೇಗೆ ತಂದ್ರೆ ನೀವೀಗ? ನನಗೆ ಅರ್ಥನೇ ಆಗೋದಿಲ್ಲ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳಿದ್ರೆ, ಅದೆಲ್ಲ ಯಾಕೆ ನಿನಗೀಗ, ನಿನ್ನ ಕೆಲಸ ಆಯ್ತಲ್ಲ ಹೋಗು ಅಂದ್ರೆ. ಆಗ ಹೇಳ್ತಾರೆ, ಸ್ವಾಮಿ ನನ್ನ ಕೆಲಸ ಇನ್ನೂ ಆಗಿಲ್ಲ ಅಂತ ಹೇಳಿ, ಇನ್ನೂ ಸ್ವಲ್ಪ ಇದೆ ಅಂತ ಹೇಳ್ತಾರೆ. ನಾನೇನೋ ಅನ್ಕೊಂಡಿದ್ದೆ ಕುದುರೆ ಸಿಕ್ಕರೆ ಸಾಕು ಅಂತೇಳಿ, ನಿಮ್ಮಂಥ ಜ್ಞಾನಿಗಳನ್ನ ಕಂಡ ಮೇಲೆ ನನಗೆ ದೊಡ್ಡ ಐಡಿಯಾ ಬಂತು ಅಂತ ಹೇಳ್ತಾನೆ. ಏನು ಅಂತ ಕೇಳಿದರೆ, ನಮ್ಮಪ್ಪ ಸತ್ತೋಗಿದ್ದಾನಲ್ಲ, ಅವನು ಬದಿಸ್ಕೊಡಿ ಅಂತ ಕೇಳಿದ್ರಂತೆ, ಮುಂದೆ ಹೋಗ್ತಾನು. ಇದು ಒಳ್ಳೆ ಜ್ಞಾನಿಗಳ ಲಕ್ಷಣ ಇದೆ. ನಾವು ಹಾಗಲ್ಲ, ಅಲ್ಲಿ ಹೋಗ್ತೀವಿ ಊಟ ಮಾಡ್ಕೊಂಡು ಕೆಲಸ ಮುಗೀತು ಅಂತಾನೆ ಅರ್ಥ ನಮ್ದು. ಹಾಗೆ ಮಾಡಬಾರ್ದು, ಮತ್ತೆ ಕೇಳಬೇಕು. ರಾಯರು ಹೋದ, ಕಣ್ಣು ಹೋಗಿತ್ತು ಕಣ್ಣು ಕೊಟ್ಟ, ಕೆಲಸ ಹೋಗಿತ್ತು ಕೆಲಸ ಕೊಟ್ಟರು, ಟ್ರಾನ್ಸ್ಫರ್ ಬೇಕು ಟ್ರಾನ್ಸ್ಫರ್ ಕೊಟ್ಟರು. ನಾವೇನು ಮಾಡ್ತೇವೆ, ರಾಯರು ಕೊಟ್ಟು ನಮ್ಮ ಕೆಲಸ ಹೋಗೋದು ತಿಳ್ಕೊಂಡ್ಬಿಡ್ತೇವೆ. ಯೋಚನೆ ಮಾಡಬೇಕು, ಕೇಳಿದ್ದೆಲ್ಲ ಕೊಡ್ತಾರಲ್ಲ, ಇವ್ರು ಫೈನ್ ಏನು ಕೊಡ್ಬೋದು, ಹೈಯೆಸ್ಟ್ ಅಂತ ಯೋಚನೆ ಮಾಡಬೇಕು. ಇನ್ನು ಏನು ಕೊಡ್ತಾರೆ ಇವರೀಗ? ಅದನ್ನ ಹೇಳ್ತಾರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋ ಅವ್ಯಾತ್ ಗುರುರಾಘವೇಂದ್ರ. ಎಷ್ಟು ಶಕ್ತಿ ಇದೆ ಗೊತ್ತವರಿಗೆ, ಜ್ಞಾನ ಭಕ್ತಿ ಸುಪುತ್ರಾಯುರು ಯಶಸ್ತ್ರಿ ಪುಣ್ಯವರ್ಧನ. ಎಷ್ಟು ಶಕ್ತಿ ಇದೆ ಅವರಿಗೆ, ಉಪಯೋಗ ಮಾಡ್ಕೊಳ್ತಿರೋದೇನೋ ಮಿನಿಮಮ್ ಶಕ್ತಿ ಅಷ್ಟೇ. ತಪ್ಪದು, ಮನೆಯಲ್ಲಿ ಕಂಪ್ಯೂಟರ್ 10 ಕಂಪ್ಯೂಟರ್ ಇಟ್ಕೊಂಡಿದ್ದಾನೆ, ಹಾಲಿ ಮೊಸರು ಲೆಕ್ಕ ಹಾಕ್ತಾರೆ ಅಷ್ಟೇ ಕುತ್ಕೊಂಡೋದ್ರೊಳಗೆ. ಎಷ್ಟು ಹಾಲಿನ ಖರ್ಚು, ಮೊಸರಿನ ಖರ್ಚು, ಇದು ಕಂಪ್ಯೂಟರ್ ಬೇಕಾ? ಇದಕ್ಕೆ ಬಾಯಲೆಕ್ಕ ಪಟ್ಟ ಅಂತ ಹೇಳ್ಬೋದು. ಕಂಪ್ಯೂಟರ್ ಅದಕ್ಕೆ ಉಪಯೋಗಿಸಬಾರದು. ನಮ್ಮ ಏನು ಸಾಮಾನ್ಯ ಬುದ್ಧಿ ಮಾಡೋಕ್ಕೆ ಸಾಧ್ಯ ಅಲ್ಲಿ ಹೆಲ್ಪ್ ತಗೋಬೇಕಾದ. ಇವತ್ತು ದೊಡ್ಡ ಖಡ್ಗ ಹಿಡ್ಕೊಂಡಿರೋದು ಸೊಳ್ಳೆ ಹೊಡಿತಾ ಕೂತಿರೋದು, ಅದರಿಂದ ಸೊಳ್ಳೆ ಹೊಡಿತಿರೋದು. ದುಷ್ಟನ ಕೊಲ್ತಕ್ಕಂಥ ಆಯುಧದಿಂದ ಸೊಳ್ಳೆ ಹೊಡಿತಾರ? ಕೆಲಸ ಇಲ್ಲದ ಸೊಳ್ಳೆ ಹೊಡಿತಾರ? ಅದು ಬೇರೆ, ಅದೆಲ್ಲ ಅಲ್ಲ. ನಿಜವಾಗ್ಲೂ ಪ್ರಾಪ್ ಹೇಳ್ತಾರೆ, ಮ್ಯಾಚಿಂಗ್ ಫ್ರೂಟ್ ತಗೋಬೇಕು. ನಮಗೆಲ್ಲ ಮ್ಯಾಚಿಂಗ್ ಕಾನ್ಸೆಪ್ಟ್ ಗೊತ್ತಿದೆ, ನಮ್ಮ ಪರದ ಬಗ್ಗೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಗೊತ್ತಿದೆ. ಮನುಷ್ಯ ದೇಹ ಎಂಥದ್ದು? ಮನುಷ್ಯ ದೇಹ ಮನೆ ಕಟ್ಸ್ಕೊಂಡ್ಬಿಟ್ವಿ, ಕೆಲಸನ ಇದು ಒಂದು. ಮನುಷ್ಯ ದೇಹಕ್ಕೆ ವೈಕುಂಠದಲ್ಲಿ ಮನೆ ಕಟ್ಸ್ಕೋಬೇಕು ಅಂತ ಹೇಳ್ತಾರೆ, ನೆನಪಿರಬೇಕು. ಮನುಷ್ಯ ದೇಹ ಬಂದಿದ್ದಕ್ಕೆ ವೈಕುಂಠದಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಸ್ಕೋಬೇಕು, ಅದು ಕೆಲಸ ಸಿಕ್ಕಿದ್ದು ಸಾರ್ಥಕ. ಮನುಷ್ಯ ದೇಹ ಅಂದರೆ ಸಾಮಾನ್ಯ ಅಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಗರುಡ ಪುರಾಣ ಹೇಳುತ್ತೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ರಾಯರಿಂದ ಕಲಿಬೇಕು ನಾವು ಈ ಪಾಠನ. ರಾಯರು ತಮ್ಮ ಜೀವನದಲ್ಲಿ ಹೇಗಿದ್ರು ತುಂಬ ಸರ್ತಿ ಹೇಳಿರ್ತೇನೆ, ಕೇಳಿರ್ತೀರಿ. ಒಂದು ಕಾಲಕ್ಕೆ 20 ವರ್ಷ ರಾಯರಿಗೆ ಮದುವೆ ಆಗಿದೆ, ಆಗಲೇನೆ ಹೆಂಡತಿ ಇದ್ದಾಳೆ, ಚಿಕ್ಕ ಮಗು ಹುಟ್ಟಿದೆ ಅಷ್ಟೊತ್ತಿಗೆ ಆಗಲೇನೆ. ಆಗ ಏನಾಗಿತ್ತು ಗೊತ್ತ ಅವರಿಗೆ? ಭಯಂಕರ ಬಡತನ. ನಾವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ದಾರಿದ್ರ್ಯ ಅವರಿಗಿತ್ತು. ಆ ದಾರಿದ್ರ್ಯ ಇವತ್ತು ಅಂಥ ದರಿದ್ರ ಜಗತ್ತಲ್ಲಿ ಯಾರೂ ಇಲ್ಲ. ಇವತ್ತು ಅಷ್ಟು ದರಿದ್ರ ಆಗಿತ್ತಂತೆ ರಾಯರು, ತಾವು ಹೆಂಡತಿ ಮಗು, ಅಂಥ ದಾರಿದ್ರ್ಯ ಇದೆ. ಅಂಥ ದಾರಿದ್ರ್ಯ ಇದ್ದವನು ಅವ್ರಿಗೆ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳ್ತಾರೆ. ಅವರಿಗೆ ವಾರಕ್ಕೆ 20 ಅರ್ಧ ಹೊಟ್ಟೆ ಊಟ ಅಷ್ಟೇ 3 ಜನಕ್ಕೆ, ಅಂಥ ಕಷ್ಟ ಆಗುತ್ತೆ ಅವರಿಗೆ. ಇವತ್ತು 3 ಹೊಟ್ಟು ತಿಂದು ಇನ್ನೂ ಓಡಾಡ್ತಿರ್ತಾನೆ, ಇನ್ನೂ ಇಲ್ಲ ಇನ್ನೂ ಇಲ್ಲ ಅಂತ ಮನುಷ್ಯ. ನಮ್ಮ ದಾರಿದ್ರ್ಯ ಎಲ್ಲ ಆ ದಾರಿದ್ರ್ಯ ಅಲ್ಲ ನಮ್ಮದು, ಈ ಭೋಗದ ದಾರಿದ್ರ್ಯ ನಮಗಷ್ಟೇ. ಇನ್ನೊಬ್ಬರು ಮನೆ ನೋಡೋದು ನಮಗೆ ಅದಿಲ್ಲ ಇದಲ್ಲ ಅಂತ ಕೊರಗೋದು, ಈ ದಾರಿದ್ರ್ಯ ಅಲ್ಲ ಅವರಿಗೆ. ಹೊಟ್ಟೆಗೆ ಹಿಟ್ಟಿಲ್ಲ. ರಾಯರು ಏನು ಮಾಡಿದ್ರು ಗೊತ್ತು? ಎಷ್ಟು ದೊಡ್ಡ ಜ್ಞಾನಿಗಳಿ ಮಧ್ಯೆ ಏನಪ್ಪ ಏನೂ ಗೊತ್ತಿಲ್ಲ, ಸುಮ್ಮನೆ ಕೂತರು ಅಲ್ಲ. ಕೆಲವರು ಇರ್ತಾರೆ, ಏನೂ ಇಲ್ಲ, ಕೆಲಸನೂ ಇಲ್ಲ, ಯಾಕೆಂದ್ರೆ ಎಜುಕೇಷನ್ನೂ ಇಲ್ಲ. ಇವ್ರು ಹಾಗಲ್ಲ, ಎಷ್ಟು ಓದಿದ್ರು ಗೊತ್ತಾ ರಾಯರ ಅಷ್ಟೊತ್ತಿಗೆ? 20 ವರ್ಷಕ್ಕೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. 20 ವರ್ಷಕ್ಕೆ ಆಲ್ರೌಂಡರ್ ರಾಯರ ಅಷ್ಟೊತ್ತಿಗೆ. 20 ವರ್ಷಕ್ಕೇನೆ ಇಂಥ ಮಹಾನುಭಾವರು ಒಂದೊಂದು ವಿದ್ಯೆಗೆ ಬಂಗಾರದ ಮಣೆ ಕರೆಸ್ತಿದ್ರು. ಬೇಕಾದ ಇವತ್ತು ಕಾರ್ಪೆಂಟ್ರಿ ಬರುತ್ತೆ ಕೆಲಸ ಇದೆ, ಸ್ಮಿತಿ ಬರುತ್ತೆ ಕೆಲಸ ಇದೆ, ಏನು ಮಾಡಲಿ ಕೆಲಸ ಇದೆ, ಕೂಲಿ ಮಾಡಲಿ ಕೆಲಸ ಇದೆ. ರಾಯರ ಅಂತ ವೇದಾಂತ ವಿದ್ಯೆಯ ಕಲ್ಪವೃಕ್ಷ ಮಹಾಭಾಷ್ಯ ಅಂತ ಬಿರುದು ಅಷ್ಟೊತ್ತಿಗೆ ಅವರಿಗೆ, ಮಹಾಭಾಷ್ಯಾಚಾರ್ಯರು ಅಂತೇಳಿ. ನಮ್ಮ ಇತಿಹಾಸದಲ್ಲಿ ಆಮೇಲೆ ಆ ಬಿರುದು ಯಾರಿಗೂ ಬಂದೇ ಇಲ್ಲ ಅಂತ ಬಿರುದು ಅವರಿಗೆ. ಅಂತ ಪುಣ್ಯಾತ್ಮರು ಏನೋ ಸಂಪಾದನೆ ಮಾಡಬಾರದೇ ಇಲ್ಲ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಅನ್ನಕ್ಕೆ ಅಭಾವ ಇದೆ ಅಷ್ಟು, ಯೋಚನೆ ಇಲ್ಲ. ಜ್ಞಾನಕ್ಕೆ ಸುಧೀಂದ್ರ ಸ್ವಾಮಿಗಳಿದ್ದಾರೆ, ಪಾಠ ಹೇಳ್ತಿದ್ದಾರೆ, ಅದಕ್ಕಿಂತ ಏನೇನು ಬೇಕು ಅಂತ ಹೇಳೋದು. ದಿವಸ ಅಲ್ಲಿ ಪಾಠ ಕೇಳೋದು, ಮನೆಗೆ ಹೋಗೋದು, ಪಾಠ ಕೇಳೋದು, ಮನೆಗೆ ಹೋಗೋದು. ವೆಂಕಟಭಟ್ರು ಅಂತ ಅವ್ರ ಹೆಸರು, ವೆಂಕಟನಾಥಾಚಾರ್ಯರು ಅಂತ ಹೆಸರು. ಅವ್ರು ಹೇಗಿದ್ರು ಗೊತ್ತಾ? ಇಡೀ ಮಠದಲ್ಲಿ ವಾಸ. ಪಾಠದ ಕಾಲಕ್ಕೆ ಮಠ, ಊಟದ ಕಾಲಕ್ಕೆ ಮನೆ, ನಮ್ಮದು ಉಲ್ಟಾ ಪಲ್ಟಾ. ಪಾಠದ ಕಾಲಕ್ಕೆ ಪಾಠದಲ್ಲಿ ಮಠನೇ ಪಾಠನೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಇದ್ರೆ ನಾವು ಮನೇಲಿ ಇತ್ತು, ಉಪನ್ಯಾಸ ಬಂದು ಮಡಿಕೆ ನೋಡ್ಕೊಂಡು ಹೋಗ್ಬಿಡ್ತಾರೆ, ಕಡೆಗೆ ಪ್ರಸಾದ ಕೊಳತ್ತಿ ಬಂದ್ಬಿಡ್ತಾರೆ ವಾಪಸ್. ಊಟದ ಕಾಲಕ್ಕೆ ಮಠ, ಪಾಠದ ಕಾಲಕ್ಕೆ ಮನೆ, ನಮ್ಮದಿತ್ತು. ಅದಕ್ಕೆ ಮಠದ ಊಟನೇ ಹೊರತು ನಮ್ಮ ಮುಂದೆ ಹೋಗೋದೇ ಇಲ್ಲ. ರಾಯರು ಮಠದಲ್ಲಿ ಊಟನೇ ಮಾಡ್ತಿದ್ರು, ಮನೆಗೆ ಹೋಗ್ಬಿಡ್ತಿದ್ರಂತೆ. ಅದಕ್ಕೆ ಗೊತ್ತೇನೋ, ಮನೆ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ, ಅವ್ರನ್ನ ಬಿಟ್ಟು ಊಟ ಮಾಡಬಾರ್ದು. ಎಂಥ ಒಂದು ಬುದ್ಧಿ ರಾಯರು, ಹೆಂಡತಿ ಮಕ್ಕಳು ಊಟ ಮಾಡಬಾರ್ದು, ಪಾಪ ಡಿಪೆಂಡೆಂಟ್ಸ್ ಅವರು. ಮತ್ತೆ ಅವ್ರನ್ನ ಕರ್ಕೊಂಬನ್ನಿ ಅಂದರೆ ಕರ್ಕೊಂಬರಬಾರ್ದು, ಯಾಕೆಂದ್ರೆ ನಾನು ಓದ್ತೇನೆ ಊಟ ಮಾಡ್ಬೋದು, ಅವ್ರು ಊಟ ಮಾಡಬಾರ್ದು. ಎಂಥ ದೀಕ್ಷೆ ರಾಯರು, ಆ ಥರ ಇದ್ರೆ ಅಧಿಕಾರ ಇಲ್ಲ. ಸ್ಟೂಡೆಂಟ್ ಆದವರು ನೋ ಎಂಟ್ರಿ ಅಂತಾರಲ್ಲ, ಹಾಗೆ ಅವ್ರು ಬರಬಾರ್ದು, ನಾನು ಊಟ ಮಾಡಬಾರ್ದಿಲ್ಲಿ. ಅಂದರೆ ನಾನು ಊಟ ಮಾಡ್ಬೋದು ಅಷ್ಟೇನೆ, ಆದ್ರೆ ಅವ್ರು ಬರಹಾಗಿಲ್ಲ, ಅವ್ರು ಬಿಟ್ಟು ನಾನು ಊಟ ಮಾಡಬಾರ್ದು. ಅದಕ್ಕೆ ಮನೆಗೆ ಹೋಗಿಬಿಡ್ತಿದ್ದಾರೆ. ನಾವು ಹಾಗಲ್ಲ, ಮನೇಲಿ ಊಟನೂ ಮಾಡಿ ಮಠದಲ್ಲಿ ಕ್ಯಾರಿಯರ್ ತೊಗೊಂಡು ಮನೆಗೆ ಹೋದ್ರೆ ಎಲ್ಲರೂ ಕೆಲಸಕ್ಕೆ ಊಟ ಆಗಿಬಿಡ್ತಿದ್ದೆ ಆರಾಮಾಗಿ. ನಮ್ಮ ಟೆಕ್ನಿಕ್ ಇತ್ತು, ಸಿಂಪಲ್ ಟೆಕ್ನಿಕ್. ನಮ್ಮ ರಾಯರಿ ಟೆಕ್ನಿಕ್ ಬಿಟ್ಟರು ಅಂತ ಮಠಾಧೀಶರ ಆಗಿಬಿಟ್ರು ಮನೆಗೆ. ಈ ರೀತಿ ಮಾಡಲಿಲ್ಲ ಪ್ರಾಮಾಣ್ಯ. ಸತ್ಯಧರ್ಮ ರಥಾಯಚ ಅದಕ್ಕೆ ಕೊಂಡಾಡ್ತಾರೆ, ಸತ್ಯಧರ್ಮ ಬಿಡಲಿಲ್ಲ ಅವರು. ಅದಕ್ಕೆ ಮಠದ ಮಠಕ್ಕೆ ಅವ್ರ ಹೆಸರೇ ಬಂದುಬಿಡುತ್ತೆ ಅಂತ ಪುಣ್ಯಾತ್ಮರ. ಈ ರೀತಿ 4 ವರ್ಷ ಕಷ್ಟಪಟ್ಟಿದ್ದಾರೆ. ಒಂದು ಏಕಾಚಿ ಓಡಾಡ್ತೇವೆ ನಾವು. ಅವರ ಅಳಿಯ ಅವ್ರ ವಿಜಯ ಬರೆದವ್ರು ಯಾರೋ ಅಲ್ಲ, ಸ್ವಂತ ಅವರ ಅಕ್ಕನ ಮಗ ನಾರಾಯಣಾಚಾರ್ಯರು ಬರೀತಾರೆ. ಅವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲೆಲ್ಲ ಪಕ್ಷಕ್ಕೆ ಒಂದು ಏಕಾದಶಿ, ತಿಂಗಳಿಗೆ 2 ಏಕಾದಶಿ ಬಂದರೆ ಅವರಿಗೆ 15 ದಿವಸಕ್ಕೆ 8 ಏಕಾದಶಿ ಬರ್ತಿದ್ದು ಅಂತ. ಅಂದರೆ ಅವರು ಏಕಾದಶಿ ಉಪಾಸನ ಏಕಾದಶಿ ಅನುಸಂಧಾನ ಮಾಡ್ತಿದ್ರೆ ಹೊರತು ದುಃಖ ಪಡ್ತಿದ್ದಿಲ್ಲ ರಾಯ್. ನಾವು ಎಲ್ಲ ತಿಂದು ಇನ್ನೂ ಕೊರತಿರ್ತೇವೆ. ದಶಮಿ ಹೊಟ್ಟೆ ತುಂಬ ತಿಂದಿರ್ತಾನೆ, ಡಲ್ಲಾಗಿರ್ತಾನೆ. ನಾಳೆ ಏಕಾದಶಿ ಅದು ಗೋಳವನಿ ಪಾಪ, ಇವತ್ತು ತಿಂದಿರ್ಲೆಕ್ಕಲ್ಲ, ನಾಳೆ ಏಕಾದಶಿ ಅಂದರೆ ಡಲ್ಲಾಗಿ ಕೂತಿರ್ತೇವೆ. ಏನು ಮಾಡ್ತೀರಿ ಇವರಿಗೆ? ಇಂಥ ಜನಗಳು ಎಂದೆಂದೂ ಉದ್ಧಾರ ಆಗೋದಿಲ್ಲ ಮನುಷ್ಯ. ರಾಯರ ಜೀವನ ದೊಡ್ಡ ಕಲ್ಪವೃಕ್ಷ ಕಾಮಧೇನು ಅಂದರೆ ಅವ್ರ ಕಥೆನೇ ಕಲ್ಪವೃಕ್ಷ ಕಾಮಧೇ. ಆ ರೀತಿ ಮಾಡಿದ್ದಕ್ಕೆ ಏನು ಬಂತಿರಿ ಅಂದರೆ ನೋಡಿ, ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ, ಯಾರಿಗೆ ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ ಸಿಕ್ತಿತ್ತೋ ಅವ್ರ ಹೆಸರು ಹೇಳಿಕೊಂಡು ಮನುಷ್ಯ ಇವತ್ತು 2 ಹೊತ್ತು ಕೋಟ್ಯಂತರ ಜನ ಊಟ ಮಾಡ್ತಾರೆ. ನೆನಪಿರ್ಬೇಕು, ಕೋಟ್ಯಂತರ ಜನ. ಯಾತಕ್ಕೆ? ಅವ್ರು ಓದಿದ ಶಾಸ್ತ್ರ, ಅವ್ರ ಅಧ್ಯಯನ ಮಾಡಿದ ಗ್ರಂಥ. ಶಾಸ್ತ್ರ ಮುಖ್ಯಾದ ಅದಸ್ತ್ರ. ಇನ್ನರ್ಥ, ವಾರಾನ್ನದ ಹುಡುಗ ಫಸ್ಟ್ ರ್ಯಾಂಕ್ ಬಂದು IAS ಆಫೀಸರ್ ಹೇಗಿರ್ತಾರೆ ನೋಡಿ. ಇವತ್ತು IAS ಆಫೀಸರ್ ರಾಯರು ಬಂದು ಕೋಟಿ ಕೋಟಿ ಜನ ಆದರೂ ಸಾಟಿ ಆಗೋದಿಲ್ಲ, ಅಷ್ಟು ಮೇಲಿದ್ದಾರೆ ರಾಯರು. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾನ್ಲಬ್ಧ ಸಮಸ್ತ ಸಂಪತ್. ಏಕಾಶಿ ಉಪವಾಸ ಮಾಡಿ, ಸಂಧ್ಯಾವನ್ನೇ ಮಾಡಿ, ಪೂಜೆ ಮಾಡಿ. ತುಂಬ ಹೆಚ್ಚು ಬೇಕಾಗೋದಿಲ್ಲ ಇದಕ್ಕೆಲ್ಲ ಕೂಡ. 10-10 ನಿಮಿಷದ ಕೆಲಸಗಳು, 10 ನಿಮಿಷ ಸಂಧ್ಯಾವನ್ನೇ, 10 ನಿಮಿಷ ಇದು, 10 ನಿಮಿಷ ಜಪ, 1/2 ಗಂಟೆಯಲ್ಲಿ ಅನೇಕ ಮಾಡಿಬಿಡ್ಬೋದು. ಫಲ ಎಷ್ಟು ಗೊತ್ತಾ? ಜೀವನ ಪೂರ್ತಿ ಸುಖವಾಗಿರ್ಬೋದು. ತಾನು, ಮನೆಯವರು, ತಾನು ನಂಬಿದವರು ಹೆಸರು ಹೇಳಿದ್ರೆ ಸುಖ ಆಗಿರ್ಬೋದು ಗೊತ್ತಾ? ನಮಗದು ಗೊತ್ತೇ ಇಲ್ಲ. ಎಷ್ಟು ಸುಲಭದ ಕೆಲಸ ಕಳ್ಕೊಂಡ್ಬಿಡ್ತೇವೆ ನಾವು. ಹಾಗೆ ಮಾಡೋದಕ್ಕೆ ಹೋಗಬಾರದು. ರಾಯರ ಜೀವನ ಈ ಜಗತ್ತಿಗೆ ಪಾಠ ಹೇಳ್ಕೊಳ್ಳೋಕೆ ಬಂದ ಜೀವನ. ಆಗಿದ್ದ ಜ್ಞಾನಿಗಳ ಕಥೆ ನೆನಪಾಗ್ತದೆ. ಅವ್ರನ್ನ ಅರ್ಥ ಮಾಡ್ಕೋಬೇಕು ನಾವು. ಸ್ವಾಮಿ ಇಷ್ಟೆಲ್ಲ ಮಾಡ್ತೀರಲ್ಲ, ನಮಗೆ ಎಷ್ಟು ಕೊಡ್ತೀರೋ ಕೊಟ್ಟುಬಿಡಿ ಅಂತ ಕೇಳಬೇಕು. ಇಟ್ಸ್ ಸಾಕು ಅನ್ನಬಾರದು. ಅದಕ್ಕೆ ಅಂದ, ಸ್ವಾಮಿ ಇನ್ನೂ ದೊಡ್ಡ ಕೆಲಸ ಆಗಬೇಕು ನಿಮ್ಮಿಂದ, ನಮ್ಮಪ್ಪನ ಬದುಕಿಸಿಬಿಡಿ ಅಂತ ಕೇಳಿದ. ಅವರಂದ್ರು ನಡಿ ಹೋಗೋಣ ಅಂದ್ರಂತೆ. ಎಂಥ ಪುಣ್ಯಾತ್ಮರವರು, ಹೋಗಯ್ಯ ಬರೀ ಕೇಳ್ತೀನಿ ಅಂತ ಅನ್ನಲಿಲ್ಲ, ನಡಿ ಬರ್ತೀನಿ ಅಂತ ಹೇಳಿದ್ರು. ಸೀದಾ ಹೋದರು, ಡೌಟೇ ಪಡಲಿಲ್ಲ. ಇದು ಆಶ್ಚರ್ಯ. ರಾಯರಿಷ್ಣ ಮಗು ತಗೊಂಡ್ ಮನೆಯಲ್ಲಿ ತಂದ್ರು, ಪ್ರಶ್ನೆ ಮಾಡಿದ್ದೇ ಕೆಲಸ. ಸ್ವಲ್ಪ ಯೋಚನೆ ಮಾಡಲಿ, ಉಳಿದವರಾಗಿರೋ ಮೈಲಿಗೆ ಬಂದು ಮಠ ಬಿಟ್ಟು ಹೋಗ್ಬಿಡ್ತು, ಮನೆ ಬಿಟ್ಟು ಆಮೇಲೆ ಶುದ್ಧಿ ಆದ್ಮೇಲೆ ಬರ್ತೀನಿ ಅಂತ ಹೋಗ್ಬಿಡ್ತೀವಿ. ಹೋಗಲಿಲ್ಲ, ಶುದ್ಧಿ ಮಾಡ್ತೇನೆ ಅಂತ ಹೇಳಿದ್ರು ರಾಯರು. ಸೀದಾ ಕರ್ಕೊಂಡು ಹೋದ, ದೇಹ ತೀರಿಸಿಟ್ರು, ಜಪ ಮಾಡ್ದ, ಪ್ರಶ್ನೆ ಮಾಡೇ ಬಿಟ್ಟ, ಎದ್ದು ಕೂತೇ ಬಿಟ್ಟಂತ. ನಿದ್ದೆ ತಿಳಿದವನು ಎದ್ದಾಗೆದ್ರಂತೆ. ಮಲಿದವರು ಹೇಳ್ತಾರಲ್ಲ ಹಾಗೆದ್ರಂತೆ. ನಮ್ಮ ಮಲಿದವರು ಹೇಳಲ್ಲ ನಮ್ಮಲ್ಲಿ. ಎತ್ತಷ್ಟು ಅವ್ಯೋತ ಒದರಿ ಬಿಟ್ಟರೆ ಜನ ಎಲ್ಲ ಗಾಬರಿ ಆಗಿಬಿಡ್ತಾರೆ. ಆ ಡಲ್ಲಾಗಿ ಹೇಳ್ತಾರೆ, ಹೇಳ್ಬೇಕಾದ್ರೆ ಡಲ್ಲು, ಕಾಫಿ ಕುಡಿದು ಮತ್ತೆ ಡಲ್ಲು. ಅಂದರೆ ಡಲ್ಲೋ ಡಲ್ಲು, ಡಲ್ ಡಲ್ಲರದೆಲ್ಲ ಅಷ್ಟಷ್ಟೇ. ಬೂರೇ ನಮ್ಮ ಸ್ಥಿತಿ, ಬ್ರೈಟ್ ಇರೋದೇ ಇಲ್ಲ, ಬರುಷ್ ಆಗಿರ್ತಾರೆ. ಯಾವಾಗ ನೋಡಿದ್ರು ಗೋಳಾಟ, ಅಯ್ಯೋ ಯಾಕಯ್ಯ ಬೆಳಗ ದಾಸರು ತಮಾಷೆ ಮಾಡ್ತಾರಲ್ಲ, ಯಾಕೋ ಬೆಳಗಾಯಿತು, ಏನು ಮಾಡಲಿ ಹರಿ ಅಂತ ಹೇಳಕ್ಕೆ ಹಾಗೆ ಮಾಡಿಬಿಡ್ತಾರೆ. ತಪ್ಪದು, ಉಲ್ಲಾಸ ಜೀವನಿಗೆ ಬೇಕು. ಗೃಹಕರ್ಮ ವ್ಯಾಸರದಲ್ಲೇ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದಂದರಿತು ಹೇಳ್ತಾರೆ ದಾಸರು. ಓದದಿ ಸುಖವಾಗಿರಬೇಕಂತ, ಅದು ನಮ್ಮ ಜೀವನ ಸಾರ್ಥಕ. ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಎಂದು ಉತ್ಸಾಹ ನಾವು ಕಳ್ಕೊತೇವೋ ಜೀವನದಲ್ಲಿ, ಅಂದೇ ಕಥೆ ಮುಗಿದಂತೆ ಲೆಕ್ಕ. ಉತ್ಸಾಹ ಇರೋವರೆಗೂ ದೇವರು ನಮ್ಮನ್ನು ಇಟ್ಟಿರ್ತಾನೆ. ಉತ್ಸಾಹ ಹೋಯ್ತು ಅಂದ್ರೆ ಕಥೆ ಮುಗಿತು ಅಂತಾನೆ. ಪರಮೋತ್ಸಾಹದಲ್ಲಿ ಮಾಡುತ್ತಾ ಸಂಧ್ಯಾವನ್ನೇ ಖುಷಿ, ಪೂಜೆಗೆ ಖುಷಿ, ಪ್ರತಿಯೊಂದು ಯಾರೋ ಕೇಳಿದ್ರು ಕೊಡಕ್ಕೆ ಅಷ್ಟು ಖುಷಿ ಇರಬೇಕು. ನಮ್ಗಾಗಲ್ಲ, ಅಯ್ಯೋ ಹೋಗ್ಬೇಕಾ, ಅಯ್ಯೋ ಕೊಡಬೇಕಾ, ಹಾಗೆಲ್ಲ ಮಾಡಬಾರದು. ನಮಗೆ ದೇವರು ಕೈ ಕೊಟ್ಟಿದ್ದಾನೆ, ಕೇಳೋನು ಯಾವನೋ ಬಂದಿದ್ದಾನೆ, ಎಷ್ಟು ಭಾಗ್ಯ ಗೊತ್ತಾ ನಮಗೆ. ಅಕಸ್ಮಾತ್ ಕೈ ಇಲ್ಲದೆ ಏನು ಮಾಡ್ತಿದ್ದೀರಿ ನೀವೀಗ? ನೀರು ಮನೆಯಲ್ಲಿ ನೀರು ಕೇಳ್ತಾನೆ, ಇಷ್ಟು ಅದನ್ನೇ ಬೈದು ಕಳಿಸ್ಬಿಡ್ತಾರೆ, ಕೊಡೋದಿಲ್ಲ ಅಂತ ಹೇಳಿಬಿಟ್ಟು. ಯಾಕೆ? ಎಷ್ಟು ಸುಲಭ ಗೊತ್ತಾ? ಸಾಧನೆ ಎಂಬುದು ಕಷ್ಟ ಅಲ್ಲ, ಅಂತ ತಿಳ್ಕೊಳ್ಳೋದು ಭಾರಿ ಕಷ್ಟ. ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ, ಸಾದರದಿ ಗುರುಕರುಣ ತಾ ಪಡೆದ ಬಳಿಕ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ. ವಿಜಯದಾಸರ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮಸ್ಕಾರ ಮಾಡೋಕ್ಕಾಗೋದಿಲ್ಲ, ಹೋದಲ್ಲೂ ಬಿಟ್ಬಿಡಿ. ಮೈಮರೆತು ಮಲಗುವುದೇ ಮಹಿತಗೆ ನಮಸ್ಕಾರ, ಮಲಗತ್ತು ಮಲಗ್ತಿರಲ್ಲ ಸಾಕಷ್ಟು. ಮಲಗಬಾರ ಕೃಷ್ಣಾರ್ಪಣ ಅಂತ ಮಲಗಿ ಬೆಳಿಗ್ಗೆ ಹೇಳಿ, ದೀರ್ಘದಂಡ ನಮಸ್ಕಾರ ಆಗಲಿಲ್ಲ ಅಂದರೆ ನಮಸ್ಕಾರ ಆಗಲಿ. ಬರದೇ ಹೋದವರಿಗೂ ಕೂಡ ಬೆಟ್ಟಿಡನ್ ಇದ್ದವರು ಸಾಕಾಗಿ ನಮಸ್ಕಾರ ಮಾಡ್ಕೊಂಡಿದ್ದ ಲೆಕ್ಕ. ಅನುಸಂಧಾನ ಮಾಡಿಬಿಡಿ. ಕೈಮೀರಿ ಹೋದದ್ದೆ ಕೃಷ್ಣಾರ್ಪಣ, ಯಾರ ಕೈಗೂ ಕೊಟ್ಟ ಅಭ್ಯಾಸ ಇಲ್ಲ ನಿಮಗೆ. ಬಿಟ್ಬಿಡಿ, ಹೋಗಲಿ. ದಾರಿಯಲ್ಲಿ ಬರ್ತಿದ್ದ, ಮಿಲ್ಲಿಗೆ ಹೋಗಿ ಬರ್ತಿದ್ದ, ಹಿಟ್ಟು ಗಾಳಿ ಬೀಸ್ತು ಹಾರಿಕೊಂಡು ಹೋಗಿಬಿಡ್ತು. ತಲೆ ಕೆಳಗಡೆ ವಾಪಸ್ ಬರೋದಿಲ್ಲ ಅದು. ಆಗ್ಲಾರು ಕೃಷ್ಣಾರ್ಪಣನು ಕೊನೆ ಪಕ್ಷ ಕೊಟ್ಟನು ಬೇಡ. ಅದಾಗಿ ಹಾರೋದ್ನಾರು ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಅದಾಗಿ ಹೋದ ಕೃಷ್ಣ ಅಷ್ಟಾರು ಪುಣ್ಯ ಕಟ್ಟಿಕೊಂಡು ಹೇಳ್ತಾರೆ. ನಮಗೆ ಅದು ಬೇಡ ಅಂತೇಳಿ ಬೈದು ಬಿಡ್ತೇವೆ, ಶಾಪ ಹಾಕಿಬಿಡ್ತೇವೆ. ತಡಿದ್ರ ಗಾಳಿ ಬಂದು ಬೀಸೋಯ್ತು, ಹಾಗೆ ಶಾಪ ಹಾಕಿ ಕೆಡಿಸಿಬಿಡ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಸಾಧನೆ ಬೇರೆ, ಬರೀ ಬದುಕು ಬೇರೆ. ಬರೀ ಬದುಕನ್ನು ಹುಟ್ಟಿದವನ್ನೆಲ್ಲ ಸಾಯೋವರೆಗೂ ಬದುಕೇ ಇರ್ತಾರೆ, ಅದು ದೊಡ್ಡದಲ್ಲ. ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು. ಅಚೀವ್ಮೆಂಟ್ ಅಂದರೆ ದೇವರನ್ನು ಕಾಣಬೇಕು, ದೇವರನ್ನು ತಿಳಿಬೇಕು, ಶಾಸ್ತ್ರ ಓದಬೇಕು. ಅದಕ್ಕೆ ಇವರು ದೊಡ್ಡವರು ಅನುಗ್ರಹ ಮಾಡಲಿಕ್ಕೆ ಬಂದಿರೋದು. ಅದೆಲ್ಲ ನೋಡಿದ ಕಷ್ಟ ಎದುಕುತ್ತ ಅವನು ಆಶ್ಚರ್ಯ, ಏನು ಮಗನೇ ಅಂತ ಕೇಳ್ತಾರೆ. ಅಪ್ಪ ನೀನು ಬದಿಸ್ಬಿಟ್ರಿ ಆಚಾರ್ಯರು ಅಂತ ಹೇಳಿದ್ರೆ ಖುಷಿಯಾಗಿ ಹೋಯ್ತು. ಆಮೇಲೆ ಆಚಾರ್ಯ ದಯವಿಟ್ಟು ಎಲ್ಲಿ ಹೋಗಬೇಡಿ, ಇಲ್ಲೇ ಇದ್ಬಿಡಿ, ಯಜ್ಞ ನೀವೇ ಮಾಡಿಸಿ ಅಂದ್ರಂತೆ. ಪೂರ್ವೈತ್ಯನ ಅವರದೇ ನಡೆಯುತ್ತೆ. ಬ್ರಹ್ಮಜ್ಞಾನಿಗಳು ಏನು ಪುಣ್ಯ ಮಾಡಿರ್ಬೇಕು, ಎಲ್ಲ ಯಜ್ಞ ಮಾಡಿಸ್ಬಿಡ್ತಾರೆ. ಮುಂದೇನು ಮಾಡಬೇಕು ಅಂದರೆ ರಾಜ ನೋಡ್ತಾನೆ, ಸ್ವಾಮಿ ನನಗೆ ಭಾರಿ ಖುಷಿ ಆಯಿತು, ಯಜ್ಞ ಮುಗಿತು, ಎಲ್ಲ ಮುಗಿತು, ದಯವಿಟ್ಟು ನನಗೆ ಗೀತೋಪದೇಶ ಮಾಡಿ ಅಂತೇಳಿ ಉಪದೇಶ ಮಾಡಿಸಿಕೊಂಡು ಮಗನಿಗೆ ರಾಜ್ಯ ಕೊಟ್ಟು ವನಪ್ರಸ್ಥರ ಸದ್ಗತಿ ಹೊರಟುಬಿಟ್ಟಾರೆ. ಇವರು ವಾಪಸ್ ಸಿದ್ಧ ಸಾಧನ ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಎಂಥ ಕಥೆ ಇದು! ಆ 12ನೇ ಅಧ್ಯಾಯದ ಸಿದ್ಧಿಯ ಫಲವಾಗಿ ಲೀಲಾಜಾಲವಾಗಿ ಕುದುರೆ ಅಂತ ಅಂದ್ಕೊಟ್ಟ, ಬದುಕಿಸ್ತ ಮಂತ್ರ ಹೇಳಿಕೊಟ್ಟ, ಉದ್ಧಾರ ಮಾಡಿದ್ದೆ. ಇವತ್ತು ನಾವು ಇನ್ನೊಬ್ಬರು ಉದ್ಧಾರ, ನಾವು ಉದ್ಧಾರ ಆದರೆ ಸಾಕಾಗಿದೆ, ಅಷ್ಟು ಮಾಡಿ ಅಂತ ಹೇಳ್ತಾರೆ. ಏನು ಕಥೆ ಬಂದಿದೆ ಅದರೊಳಗೆ ಅಂತ ಕೇಳಿದ್ರೆ ಅರ್ಜುನ ಕೇಳ್ತಾನೆ, ಕೃಷ್ಣ ಜಗತ್ತಿನಲ್ಲಿ ನಿನ್ನನ್ನು ಯಾರು ಉಪಾಸನೆ ಮಾಡ್ತಾರೋ, ಏಚಾಪ್ಯಕ್ಷರ ಭವ್ಯಕ್ತಂ, ಲಕ್ಷ್ಮೀ ಉಪಾಸನೆ ಯಾರು ಮಾಡ್ತಾರೋ, ತೇಷಾಂ ಕೇ ಯೋಗವಿತ್ತಮಾಹ, ಇಬ್ಬರಲ್ಲಿ ಯಾರು ಬೆಟರ್ ಅಂತ ಅರ್ಜುನ ಕೇಳ್ತಾನೆ. ನಿನ್ನ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋರು ಒಂದು ಗುಂಪು, ಮಹಾಲಕ್ಷ್ಮಿ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋರು ಇನ್ನೊಂದು ಗುಂಪು, ಇಬ್ಬರಲ್ಲಿ ಯಾರು ಶ್ರೇಷ್ಠ? ಅರ್ಜುನ ಪ್ರಶ್ನೆ. ಇದರಿಂದ ಏನು ಗೊತ್ತಾಯ್ತು ಅಂದ್ರೆ ಆಚಾರ್ಯ ಹೇಳ್ತಾರೆ, ಮಹಾಲಕ್ಷ್ಮಿ ಉಪಾಸನೆಯಿಂದನೂ ಮೋಕ್ಷ ಇದೆ, ನಾರಾಯಣ ಉಪಾಸನೆಯಿಂದನೂ ಮೋಕ್ಷ ಇದೆ. ಒಂದು ಒಂದಕ್ಕೆ ಎರಡು ರೂಟೇ ಇದೆ. ಈಗ ಯಾವ ರೂಟ್ ಬೆಟರ್ ಅಂತ ಕೇಳ್ತಾರಲ್ಲ, ನನ್ನ ಬ್ರಹ್ಮಾದಿಗಳ ಬಗ್ಗೆ ಕೇಳೋದಿಲ್ಲ, ಯಾಕಂದ್ರೆ ಅವ್ರು ಮೋಕ್ಷ ಕೊಡೋದೇ ಇಲ್ಲ ಅವ್ರು ಯಾರು ಕೂಡ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ ಅಪಾಂಗಲವ ಮಾತ್ರ ಊರ್ಜಿತಾಸ ಹಿರಿಯತ್ ಕಟಾಕ್ಷ ಫಲವತಿ ಅಜಿತಂ ನಮಾಮಿ ಶ್ರಿಯಂ ವಸಾನ ಅಮೃತತ್ವ ಮಾಯನ್. ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೆ ಮೋಕ್ಷ ಸಿಗ್ತದೆ, ನಾರಾಯಣ ಆರಾಧನೆ ಮೋಕ್ಷ ಸಿಗುತ್ತೆ, ಯಾರು ಬೆಟರ್ ಅಂತ ಕೇಳಿದೆ. ಇದು ಅದರ ಪ್ರಶ್ನೆ. ಅದು ಕಥೆ ಅದಕ್ಕೆ ಏನು ಬಂತಿಲ್ಲ, ಲಕ್ಷ್ಮೀ ಕಥೆನೇ ಬಂತಿದ್ರು ಅವ್ರು, ಸರಿಯಾಗಿ ಮಹಾಲಕ್ಷ್ಮಿ ಕಥೆನೇ ಹೇಳಿ. ರವೀಂದ್ರ ಹೇಳಿ ಗುರುದೇವರ ಏನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದೆ. ನಿರ್ಗುಣೋಪಾಸನೆ ಶ್ರೇಷ್ಠನೋ ಸಗುಣೋಪಾಸನೆ ಶ್ರೇಷ್ಠನೋ ಅಲ್ಲೇ ಅಲ್ಲ, ಲಕ್ಷ್ಮೀ ಉಪಾಸನೆ ಶ್ರೇಷ್ಠನೋ ಕೃಷ್ಣನ ಉಪಾಸನೆ ಶ್ರೇಷ್ಠನೋ ಅದಕ್ಕೆ ಉತ್ತರ ಕೊಡ್ತಾರೆ ಅರ್ಜುನ. ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷ ಆಗುತ್ತೆ ಇಲ್ಲ ಅಂತಲ್ಲ, ಅದು ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷ ಆಗೋದು ತುಂಬ ಕಷ್ಟ. ನೆನಪಿರಿ, ಸನ್ನಿಯಮ್ಮೆ ಇಂದ್ರಿಯ ಗ್ರಾಮಂ, ಬಹಳ ಕಷ್ಟ ಲಕ್ಷ್ಮೀ ಉಪಾಸನೆ. ನನ್ನ ಉಪಾಸನೆಯಿಂದ ಮೋಕ್ಷ ಭಾರಿ ಸುಲಭ. ಅದಕ್ಕೆ ತೇಷಾಂ ಅಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ವೈಯಾವೇಶಿತ ಚೇತಸಾಂ. ಯಾರು ನನ್ನನ್ನು ಆರಾಧನೆ ಮಾಡ್ತಾರಲ್ಲ ಅವ್ರಿಗೆ ಬೇಗ ಮುಕ್ತಿ ಕೊಡ್ತೇನೆ, ಸುಲಭವಾಗಿ ಕೊಡ್ತೇನೆ. ಮದ್ಭಕ್ತ ವಿಶಿಷ್ಯತೆ ಯೋ ಮದ್ಭಕ್ತ ಸಮೇ ಪ್ರಿಯ, 20ನೇ ಶ್ಲೋಕ ಇರೋದ್ರೊಳಗೆ ಯೋ ಮದ್ಭಕ್ತ ಸಮೇ ಪ್ರಿಯ. ಮತ್ತೆ ಹೇಳ್ತಾರೆ, ಕ್ಲೇಶೋ ಅಧಿಕರ್ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಲಕ್ಷ್ಮೀ ಉಪಾಸನೆ ಮಾಡೋರಿಗೆ ಬಹಳ ಕಷ್ಟ, ನನ್ನ ಉಪಾಸನೆ ಭಾರಿ ಸುಲಭ. ನನ್ನ ಉಪಾಸನೆ ಮಾಡೋರಿಗೆ ನಾನೇ ಮೋಕ್ಷ ಕೊಟ್ಬಿಡ್ತೇನೆ. ಲಕ್ಷ್ಮೀ ಉಪಾಸನೆ ಮಾಡ್ತಾರಲ್ಲ, ಲಕ್ಷ್ಮೀ ನನ್ನ ಹತ್ರ ಕರ್ಕೊಂಡು ನನ್ನಿಂದ ಮೋಕ್ಷ ಕೊಡಿಸ್ತಾರೆ. ಇಷ್ಟೆಲ್ಲಾದರೂ ನಾರಾಯಣ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ, ಲಕ್ಷ್ಮೀ ಬೈಪಾಸ್ ಮಾಡಬಹುದು, ನಾರಾಯಣ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನನ್ನ ಉಪಾಸನೆ ಶ್ರೇಷ್ಠ ಅಂತ ಭಗವಂತ ಹೇಳ್ತಾರೆ. ಅದೇ ಕಥೆ ಇಲ್ಲಿ ಬಂದಿರೋ ಆ ಲಕ್ಷ್ಮೀ ಕೇಳಿ ಹೇಳಿದ ಸಿದ್ಧ ಸಾಧನೆ ಅಂತಾರೆ, ಮಾಡಿಕೊಡ್ತಾರೆ, ಹೋಗುತ್ತೆ ಕಳಿಸ್ಬಿಡ್ತಾರೆ. ಸಿದ್ಧ ಸಾಧನ ಯಾರು ಅಂದರೆ ಕರೆದ್ರೆ ದೇವತೆಗಳು ಮುಂದಿತ್ಕೊಂಡಿರುತ್ತೆ ಬಂತು. ಆ ದೇವರ ಹೆಸರಲ್ಲಿ ಇನ್ನೊಂದು ರೂಪ ಸಿದ್ಧಿದ ಸ್ಥಿತಿ ಸಾಧನ, ಅದು ವಿಷ್ಣು ಸಾಧನ ಬರುತ್ತಲ್ಲ, ಅದು ಲಕ್ಷ್ಮೀ ಉಪಾಸನೆ ಮಾಡಿದರೆ ದೇವರ ಹತ್ರ ಕಳಿಸ್ತಾರೆ ಹೊರತು ಸ್ವಂತ ಕೊಡೋದಿಲ್ಲ. ಅವರು ಅಸ್ವತಂತ್ರರು, ನಾರಾಯಣ ಸ್ವತಂತ್ರ. ಲಕ್ಷ್ಮೀ ಉಪಾಸನೆ ಮಾಡಿದರೆ ಕಷ್ಟ, ನಾರಾಯಣ ಉಪಾಸನೆ ಸುಲಭ, ಮೋಕ್ಷ ಗ್ಯಾರಂಟಿ. ರಾವಣ ಏನು ಮಾಡಿದ, ಸೀತಾ ಬೇಕು ಅಂತ ಹೋದ, ಪರಿಸ್ಥಿತಿ ಗೊತ್ತಲ್ಲ, ಸ್ವಪಿತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯ, ಸರ್ವಸ್ವ ಕಳ್ಕೊಂಡು ಹೋಗಿಬಿಟ್ಟ. ಹನುಮಂತೇವರು ಸೀತೆ ಹತ್ರ ಹೋಗಲಿಲ್ಲ, ರಾಮದೇವರ ಹತ್ರ ಹೋದರು. ಅದಕ್ಕೆ ಇವತ್ತು ಕೂಡ ಭದ್ರಾಚಾರ್ಯ ಎಲ್ಲರೂ ಕಾಪಾಡ್ತಾ ಇದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಿ. ಲಕ್ಷ್ಮೀ ಆರಾಧನೆ ಮಾಡಲಿಕ್ಕೆ ಹೊರಟಿದ್ದಕ್ಕೆ ಸರ್ವನಾಶ, ನಾರಾಯಣ ಆರಾಧನೆ ಮಾಡಲಿಕ್ಕೆ ಬಂದಿದ್ದಕ್ಕೆ ಲೋಕ ಗುರುತ್ವ ಅವರಿಗೆ ಬಂತು. ಆದ್ದರಿಂದ ತುಂಬ ಜನ ನೆನ್ಪಿಟ್ಕೊಂಡಿರಬೇಕು, ಲಕ್ಷ್ಮೀ ಪೂಜೆ ಮಾಡೋರು ಮನೆ ಮನೆಗೆ ಸಿಗ್ತಾರೆ. ನಾರಾಯಣ ಲಕ್ಷ್ಮೀ ಗಂಡ ಅಂತಲೇ ಜನ ಜನಕ್ಕೆ ಗೊತ್ತಿಲ್ಲ. ಲಕ್ಷ್ಮೀ ಪೂಜೆ ಮಾಡಿದ್ದು ಮಾಡಿದ್ದೇನೆ, ಭಾಗ್ಯದ ಲಕ್ಷ್ಮೀ ಪ್ರಾರಂಭ ಅಷ್ಟೇ. ಪುರಂದರ ವಿಠಲನ ರಾಣಿ ಇಲ್ಲೇ ಇಲ್ಲ, ಪುರಂದರ ವಿಠಲನ ರಾಣಿ ಅಂದಮೇಲೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಅಂತ ಪತಿವ್ರತೆ ಇಲ್ಲ. ಅಮ್ಮ ನಿನ್ನ ಗಂಡನ ಬಿಟ್ಟು ನೀನು ಒಬ್ಬಳೆ ಬಾ ಅಂತ ಕರೆ ಯಾರು ಪತಿವ್ರತೆ ಮನೆ ಬರ್ತಾಳ, ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾರಾಯಣರ ಸಮೇತ ಕರೆದ್ರೆ ಮಾತ್ರ ಬರ್ತಾಳೆ, ಹೊರತು ಇದನ್ನು ಬರೋದಿಲ್ಲ. ಬರೀ ಉಪಾಸನೆ ಲಕ್ಷ್ಮೀ ಉಪಾಸನೆ ಮಾಡಿದರೆ ಉಪಾಸಿತ ಶಪೇ ದೇಶ, ಶಾಪ ಕೊಡ್ತಾರಂತ ಲಕ್ಷ್ಮೀ ದೇವಿ. ಆದ್ರೆ ನಾರಾಯಣ ಸಮೇತ ಉಪಾಸನೆ ಮಾಡಿದರೆ ಲಕ್ಷ್ಮೀ ಉಪಾಸನೆ ಬಿಟ್ಟುಬಿಡಿ, ನಾರಾಯಣ ಮಾತ್ರ ಮಾಡಿ, ಲಕ್ಷ್ಮೀ ಖುಷಿ ಪಟ್ಟುಬಿಡ್ತಾರಂತೆ. ಅದಕ್ಕೆ ಕೊರ್ತಾ ಯಜಮಾನರು ಪೂಜೆ ಮಾಡಿದ್ದಾರೆ, ಸಾಕೇ ಸಾಕು ಅಂತೆ. ಆದ್ದರಿಂದ ಲಕ್ಷ್ಮೀ ಉಪಾಸನೆ ನಾರಾಯಣ ಉಪಾಸನೆಯಲ್ಲಿ ನಾರಾಯಣನ ಉಪಾಸನೆ ಸರ್ವಶ್ರೇಷ್ಠ ಅದನ್ನು ಹೇಳ್ತಕ್ಕಂಥ ಕಥೆ ಇದನ್ನು ಅರ್ಥ ಮಾಡಿಕೊಂಡ್ರೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ. ಮಾಡಿದ್ದು ಏನು ವೈಭವ, ಬಂಗಾರದ ಮಂಟಪ, ವೈಭವೇನ ವೈಭವ, ಏಕಾಶಿ ಈರುಳ್ಳಿ ಹುಳಿ, ಏನು ಗತಿ ಅದರೊಳಗೆ? ನಾರಾಯಣ ಬಿಟ್ಟಾಗಲಿಲ್ಲ, ಈಗ ನಾರಾಯಣ ಏಕಾಶಿ ಉಪವಾಸ ಮಾಡಿ ವರಲಕ್ಷ್ಮಿ ಪೂಜೆ ಬಿಟ್ಟುಬಿಡಿ, ಏನು ಯೋಚನೆ ಮಾಡಬೇಡಿ, ಸಂಪತ್ತು ಹರಿದು ಬರುತ್ತೆ ಅಂತ ಹೇಳ್ತಾ. ವರಲಕ್ಷ್ಮಿ ಪೂಜೆ ಮಾಡೇ ಇಲ್ಲ, ಏಕಾಶಿ ಉಪವಾಸ ಮಾಡ್ತಾನೆ, ಸಂಪತ್ತು ಮನೆಗೆ ಬರುತ್ತೆ. ಏಕಾಶಿ ಉಪವಾಸ ಮಾಡಿಲ್ಲ, ವರಲಕ್ಷ್ಮಿ ಪೂಜೆ ಮಾಡ್ತಾನೆ, ವರಮಹಾಲಕ್ಷ್ಮಿ ಶಾಪ ಹಾಕ್ತಾಳಂತೆ, ಯಾರು ಬರೋದಿಲ್ಲ ನಿಮ್ಮ ಮನೆಗೆ, ಯಜಮಾನರು ಕರೆದಿಲ್ಲ ಆದ್ದರಿಂದ. ವರಮಹಾಲಕ್ಷ್ಮಿ ಪೂಜೆ ಬಿಡಿ ಅಂತ ಹೇಳ್ತಾ ಇಲ್ಲ, ಏಕಾಶಿ ಉಪವಾಸ ಮಾಡಿ ಮಾಡಿದರೆ ಖುಷಿ ಪಡ್ತಾನೆ. ಏಕಾಶಿ ಉಪವಾಸ ಮಾಡಿ ವರಲಕ್ಷ್ಮಿ ಮಾಡಿ, ಏಕಾಶಿ ಉಪವಾಸ ಮಾಡಿ ಗಣೇಶನ ಪೂಜೆ ಮಾಡಿ, ಏಕಾಶಿ ಉಪವಾಸ ಮಾಡಿ ಏನಾದರೂ ಬೇಕಾದ್ರೂ ಮಾಡಿ. ಆದರೆ ಏಕಾಶಿ ಉಪವಾಸ ಬಿಟ್ಟರೆ ಮಾತ್ರ ತೀರ್ಥಯಾತ್ರೆ ಎಲ್ಲ ದಾನ ಪಾನ ಎಲ್ಲ ವೇಸ್ಟ್ ಅದಕ್ಕೆ. ಇದು ನಮಗೆ ಅರ್ಥ ಆಗಬೇಕು. ಅದು ಮಾಡಿಸ್ಕೊಡ್ಲಿಕ್ಕೆ ರಾಯರಂಥವ್ರು ಅವತಾರ ಮಾಡಿರೋದು ಗೊತ್ತಾಗಿಬಿಟ್ರೆ ಭಗವದ್ಗೀತೆಯ ಅಧ್ಯಯನ ನಮ್ಮ ಜೀವನಕ್ಕೆ ಹೊಸ ರೂಪ ಕೊಡ್ತದೆ. ವರಲಕ್ಷ್ಮಿ ಪೂಜೆಗೆ ಎಷ್ಟು ಕಷ್ಟ ಗೊತ್ತಾ? ತುಂಬ ಕಷ್ಟ. ಏಕಾಚಿ ಏನು ಕಷ್ಟ ಇಲ್ಲ, ಯಾಕೆ ಏನೂ ಇಲ್ಲ. ಅವತ್ತಿನ ದಿವಸ ವರಲಕ್ಷ್ಮಿ ಪೂಜೆ ವೈಭವ ಬೇಕು, ಕಾಚನ ಕರಬೇಕು, ಏನೇನೋ ಕೊಡಬೇಕು. ಏಕಾಚಿ ಏನು ಕೊಡಾಗಿ, ಯಾರು ಏನು ಕೊಡಾಗಿಲ್ಲ. ಫೀ ಒಂದು ಪೈಸೆ ಖರ್ಚಿಲ್ಲದೆ ಮಾಡೋರು ಅಂತ ಅಂದ್ರೆ ಏಕಾಚಿ ಒಂದೇನೆ. ಒಂದು ನಯ ಪೈಸೆ ಖರ್ಚಿಲ್ಲ, ಯಾರಿಗೂ ಖರ್ಚಿಲ್ಲ, ನೋಡೋರಿಗಿಲ್ಲ, ಹೋಗೋರಿಗೆಲ್ಲ ಯಾರಿಗೂ ಇಲ್ಲ. ಫಲ ಮಾತ್ರ ವೈಕುಂಠ ಲೋಕ. ಅಂದಮೇಲೆ ಯಾರು ಬಿಡ್ತಾರೆ? ಅದು ಜನಕ್ಕೆ ಗೊತ್ತಿಲ್ಲ ಅಂತ ಹಾಳಾಗ್ತಿರ್ತಾರೆ ಹೊರತು ಬೇರೆಯಲ್ಲ. ಆಚಾರ ಹೇಳ್ತಾರೆ, ನಕಾಶಿ ನಗಯ ಗಂಗಾ ನರೇವಾ ನಚ ಗೌತಮಿ ನಚಾಪಿ ಗೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ತಿನಾಥ್. ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ, ಎಲ್ಲ ತೀರ್ಥಗಳ ಸ್ನಾನ ಮಾಡಿದರೂ ಕೂಡ ಒಂದು ಏಕಾಶಿ ಉಪವಾಸದ 116th ಆಗೋದಿಲ್ಲ ಅಂತ ಆಚಾರ ಹೇಳ್ತಾರೆ. ಅಷ್ಟು ದೊಡ್ಡದು ಇದೆಲ್ಲ ಕೂಡ. ಆಮೇಲೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಸಿ. ಅಶ್ವಮೇಧಯಾಗ ಸಾವಿರಾರು ಮಾಡಿ, ಆದರೆ ಏಕಾಶಿ ಉಪವಾಸ ಅದಕ್ಕಿಂತ 16 times ಜಾಸ್ತಿ ಇರುತ್ತಂತೆ. ನೆನ್ಬಿಟ್ಕೊಂಡು ಏಕಾಶಿ ಉಪವಾಸ ಸರಿಗಟ್ಟತಕ್ಕಂಥ ವ್ರತ ಇನ್ಯಾವುದೂ ಇಲ್ಲ, ಒಂದೇ ಒಂದಿದೆ ಅಂತ ಹೇಳ್ತಾರೆ. ನಮಗೆ ಖುಷಿ ಆಗೋದು ಹೇಳಿಬಿಡಿ, ಅದೇ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಜನ. ಒಂದೇ ಒಂದಿದೆ, ಕೃಷ್ಣಾಷ್ಟಮಿ ಬರುತ್ತಲ್ಲ ಅದು ಭಾರಿ ದೊಡ್ಡದಂತೆ. ಒಂದು ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿದರೆ 20 crore ಏಕಾಶಿ ಉಪವಾಸ ಮಾಡಿದ ಪುಣ್ಯ ಬರುತ್ತೆ. ನಮ್ಮ ಜನಕ್ಕೆ ಎಷ್ಟು ಖುಷಿ ಆಗುತ್ತೋ, ನಿಶ್ಚಿಂತೆ ಆಯ್ತು ಬಿಡಿ. ಎಲ್ಲ ಏಕಾಶಿಯನ್ನು ಕೃಷ್ಣಾರ್ಪಣೆ ಮಾಡಿ ಕೃಷ್ಣಾಷ್ಟಮಿ ಒಂದೇ ಮಾಡಿಬಿಡೋಣ, ಇನ್ನು ಹತ್ರ ಬೇರೆ ಬರ್ತದೆ, ಶ್ರಾವಣ ಮಾಸ ಬಂತಲ್ಲ, ಖುಷಿನೇ ಆಗಿಬಿಡುತ್ತೆ ಜನಗಳಿಗೆ. ಆದರೆ ಹೇಳ್ತಾರೆ ವೇದವ್ಯಾಸ ದೇವರು, ಕೃಷ್ಣಾಷ್ಟಮಿ ಉಪವಾಸ ಮಾಡಿದ್ರೆ 20 crore ಏಕಾಶಿ ಉಪವಾಸ ಮಾಡಿದ ಪುಣ್ಯ ಬರುತ್ತೆ. ಯಾರಿಗೆ ಅಂದರೆ, ಎಲ್ಲ ಏಕಾಶಿ ತಪ್ಪದೇ ಉಪವಾಸ ಮಾಡಿ ಕೃಷ್ಣಾಷ್ಟಮಿ ಮಾಡ್ತಾರಲ್ಲ ಅವರಿಗೆ ಹೊರತು ಉಳಿದವರಿಗೆ ಅದು ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅಂದಮೇಲೆ ಈಗ ಮಾಡಲೇಬೇಕಾಯ್ತು, ಪ್ರತಿಯೊಂದು ಏಕಾಶಿಯನ್ನು ಮಾಡಿ ಕೃಷ್ಣಾಷ್ಟಮಿ ಮಾಡಿ, ಉಳಿದ ವ್ರತ ಮಾಡಿಬಿಡಿ, ಬಿಟ್ಟು ಯೋಚನೆ ಮಾಡಬೇಕು, ಖಂಡಿತ ವಿಷ್ಣು ಲೋಕನೇ ಸಿಗುತ್ತೆ ಅಂತ ವ್ರತ ಇದೆ ಅಂತ ತತ್ವ ಹೇಳಿದ್ರು. ರಾಯರು ಎಲ್ಲರೂ ಬೇರೆ ವ್ರತ ಹೇಳಿದ್ದಾರೆ ನೋಡಿಬೇಕಾದ್ರೆ, ಇದೊಂದನ್ನೇ ಹೇಳು, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಇದನ್ನು ತೀರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇದು ಗೀತಾ ಮಹಾತ್ಮೆಯ ಫಲ. ಇದು ಇಂಥ ಗೀತಾ ಮಹಾತ್ಮೆಯ 6 ಕಥೆ ಆಯಿತು ಫಾಸ್ಟ್ ಆಗಿ. ಇರೋದು ಒಟ್ಟು 18 ಕಥೆಗಳು, ಮೊದಲ 6 ಕಥೆಗಳು ಇನ್ನೊಂದು ಹೊಸಕೇರಿ ಮಠದಲ್ಲಿ ಆಗಿತ್ತು. ಮುಂದಿನ 6 ಅಧ್ಯಾಯ ಬೇಕು ಅಂದರೆ ರಾಮ ಮಂದಿರದಲ್ಲಿ 9, 10, 11 July 9, 10, 11 NRKನಲ್ಲಿ ರಾಮ ಮಂದಿರದಲ್ಲಿ ಪ್ರವಚನ ಮುಂದುವರಿಯುತ್ತೆ. ಉಳಿದ 6 ಅಧ್ಯಾಯಗಳೊಂದಿಗೆ ಅಲ್ಲಿ ಒಟ್ಟು ಮುಗಿಯುತ್ತೆ. ಅದನ್ನು ಆ ಪುಸ್ತಕ ಅಂತೂ ಸಿಕ್ಕೇ ಸಿಗುತ್ತೆ, ಈಗಲೇ ಸಿಗುತ್ತೆ, ಆ ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳ್ತಾ. ಇದೊಂದು ಒಳ್ಳೆಯ ವಿಶೇಷವಾದ ಕಾಲ. ಮೊದಲನೇದಾಗಿ ಆಷಾಢ ಮಾಸ ಚಾತುರ್ಮಾಸಕ್ಕೆ ಮುನ್ನುಡಿ, ಇನ್ನು ಟೀಕಾರ ನಾಳೆ ಇನ್ನೊಂದು ಮುದ್ರಾಧಾರಣೆ ರೆಡಿ ಆಗಬೇಕು. ಹತ್ತಿರ ಏಕಾಶಿ ದಿವಸನೇ ವಿಶೇಷವಾದಂಥ ಮುದ್ರಾ ತಪ್ತ ಮುದ್ರಾಧಾರಣೆಗೆ ಶ್ರೇಷ್ಠವಾದ ದಿವಸ ಅದು. ಅವತ್ತಿಂದ ಚಾತುರ್ಮಾಸ ವ್ರತ ಶುರು, ದಶಮಿಯಿಂದನೇ ಧಾರಣೆ ಪಾರಣೆ ಮಾಡೋರು ಮಾಡ್ಬೋದು, ಅನೇಕ ವ್ರತಗಳು ಮಾಡಲಿಕ್ಕೆ ಬರುತ್ತೆ. ಆದರೆ ಯಾವುದೇ ಮಾಡಿದರೂ ಕೂಡ ಏಕಾದಶಿ ಉಪವಾಸ ಕೃಷ್ಣಾಷ್ಟಮಿ ಬಿಟ್ಟು ಮಾಡಿದರೆ ಎಲ್ಲ ವ್ರತಗಳು ವೇಸ್ಟ್ ಆಗುತ್ತೆ, ಬರೀಬಾರ್ದು. ಅದನ್ನು ಮಾಡಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ದೇವರು ಸಾಕಷ್ಟು ಮೆಚ್ಚುತ್ತಾನೆ. ಮೊದಲ ತಿಂಗಳು ಪೂರ್ತಿ ಶಾಖವ್ರತ, ಯಾವ ತರಕಾರಿನೂ ಉಪಯೋಗಿಸಾಗಿಲ್ಲ, ಹಣ್ಣು ಬರೋದಿಲ್ಲ. ಆಮೇಲೆ 2ನೇ ವ್ರತದಲ್ಲಿ ಅದು ಬರೀ ಮೊಸರಿನ ವ್ರತ, ಮೊಸರು ಮಜ್ಜಿಗೆ ಬರುತ್ತೆ, ಮೊಸರಿಂದ ಡೈರೆಕ್ಟ್ ಮಾಡೋದು ಯಾವುದು ಬರೋದಿಲ್ಲ, ಮಜ್ಜಿಗೆ ಕಡದ ಬಿಟ್ಟ ಬರೋದ್ರಿಂದ ಮಜ್ಜಿಗೆ ಬರುತ್ತೆ. ಮೊಸರಿಂದ ಮಾಡ್ತಕ್ಕಂಥ ಶ್ರೀಕಂಠ ಏನೋ ಮಾಡ್ತಿರ್ತಾರೆ, ಅದ್ಯಾವುದು ಬರೋದಿಲ್ಲ. ಆಮೇಲೆ 3ನೇ ವ್ರತದಲ್ಲಿ ಕ್ಷೀರ ಹಾಲು ಬರೋದಿಲ್ಲ, ಒಂದು ತಿಂಗಳು ಪೂರ್ತಿ ಹಾಲು ಬರೋದಿಲ್ಲ. ಅಕಸ್ಮಾತ್ ಅದರಲ್ಲಿ ಹಾಲಿಂದ ಮಾಡಿದ ಕೋವಾ ಇತ್ಯಾದಿನೂ ಬರೋದಿಲ್ಲ, ಪೇಡೆ ಗಿಡೆ ಕೂಡ ಬರೋದಿಲ್ಲ, ಆದರೆ ಮೊಸರು ಬರುತ್ತೆ, ಹಾಲಿಂದ ಮೊಸರು ಮಜ್ಜಿಗೆ ಅವೆಲ್ಲ ಬರುತ್ತೆ. ಕೊನೆ ವ್ರತದಲ್ಲಿ ದ್ವಿದಳ ಧಾನ್ಯ ಬರೋದಿಲ್ಲ, ಬಹುಬೀಜದ ಬರೋದಿಲ್ಲ. ಅಕಸ್ಮಾತ್ ವ್ರತ ಮಾಡದೆ ಹೋದರೆ ಏನಾಗುತ್ತೆ ಅಂತ ಕೇಳಿದರೆ, ಮೊದಲ ವ್ರತ ಮಾಡದೆ ಹೋದರೆ ದೇವರಿಗೆ ಈಟಿ ತಗೊಂಡು ಚುಚ್ಚಿದ ಪಾಪ ಬರುತ್ತೆ. ಈ ಗೋವ್ರತ ಹಸು ಇದು ಮೊಸರಿನ ವ್ರತ ಮಾಡದೆ ಹೋಗಿಬಿಟ್ರೆ ಗೋಮಾಂಸ ಭಕ್ಷಣ ಮಾಡಿದಷ್ಟು ಪಾಪ ಬರುತ್ತೆ. ಕ್ಷೀರವ್ರತ ಮಾಡದೆ ಹೋಗಿಬಿಟ್ರೆ ಸುರಾಪಾನ ಸಮಂಸ್ಮೃತಂ ಮದ್ಯಪಾನ ಮಾಡಿದ ಪಾಪ ಬರುತ್ತೆ. ಕೊನೆಯ ವ್ರತ ಮಾಡದೆ ಹೋಗಿಬಿಟ್ರೆ ಕೃಮಿ ಭೋಜನ ನರಕ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಸದ್ಗತಿ ಆಗುತ್ತೋ ಬಿಡುತ್ತೋ, ಅನರ್ಥ ಆಗಬಾರ್ದು ಎಂಬ ದೃಷ್ಟಿಯಿಂದಾರೆ ಮಾಡಬೇಕು. ಇನ್ನು ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡು ದೇವರು ಖಂಡಿತ ಮಾಡ್ತಾರಾದ್ರಿಂದ ನಮಗೆ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ಎಷ್ಟು ಪ್ರಯತ್ನಪಟ್ಟರು ಫಲ ಇದೆ ನೆನಪಿರಬೇಕು. ಅಂಥ ಶ್ರೇಷ್ಠವಾದ ವ್ರತಗಳಿವು. ಅಂಥ ಪರ್ವಕಾಲದಲ್ಲಿ ಗೀತಾ ಮಹಾತ್ಮೆ ಪ್ರವಚನ ನಡೆದಿದೆ. ಅಂಥ ಇದಕ್ಕೆ ಕಾರಣವಾಗಿದ್ದು ಎರಡು. ಒಂದು ಕಡೆಗೆ ಇಲ್ಲಿಯ ಕೃಷ್ಣಾಚಾರ್ಯರು ತುಂಬ ದಿವಸದಿಂದ ಇಲ್ಲಿ ಪ್ರವಚನ ಆಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಅವರ ಅಪೇಕ್ಷೆ ಒಂದು ಕಡೆ ಆದರೆ ಇನ್ನೊಬ್ಬರು ಪ್ರಭಾಕರ್ ರಾಯರು ಅಂತೇಳಿ ಒಬ್ಬರು, ಅವರ ಮಾವಂದಿರಿಗೋಸ್ಕರವಾಗಿ ಇವರ ದಂಪತಿಗಳು ರಾಮರಾಯರು ಅಂತ ಅವ್ರ ಮಾವಂದಿರು ಇತ್ತೀಚೆಗೆ ಅವರು ನಿರ್ಯಾಣ ಹೊಂದಿದ್ದಾರೆ. ಅವ್ರ ಸದ್ಗತಿಗೋಸ್ಕರವಾಗಿ ಭಾಗವತ ಯಾವ್ದಾರ ಹೇಳಿಸಿದ್ರೆ ಅವ್ರ ಸದ್ಗತಿ ಆಗುತ್ತೆ ಅಂತ ನಿಯಮ. ಗೀತಾ ಮಹಾತ್ಮೆ ಅಂತೂ ಮತ್ತೊಂದು ಭಾಗವತ ಇದ್ದಾಗ ಲೆಕ್ಕ. ಆ ದೃಷ್ಟಿಯಿಂದ ಅವರು ಇದರಲ್ಲಿ ಸೇವಾಕರ್ತರಾಗಿ ಭಾಗವಹಿಸಿದ್ದಾರೆ. ರಾಮರಾಯರ ಮಗಳು ಮತ್ತು ಅಳಿಯಂದಿರ ಸೇವೆ, ಈ ಕಡೆ ಕೃಷ್ಣಾಚಾರ್ಯರ ಸೇವೆ. ಕೃಷ್ಣಾಚಾರ್ಯರು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಕ್ಕೆ ಒಂದೇ ಗುರುತು ಅಂದರೆ, ಮೊದಲೇ ದಿವಸ ನೋಡಿದರೆ ಕರೆಂಟ್ ಇಲ್ಲದೆ ಭಜಿತೆ ಆಗಿವೆ ಜನಗಳಿಗೆ. ಅವ್ರು ಹೇಳಿದರು ನಾಳೆ ದಿವಸ ಏನಾದ್ರು ಯು ಪಿ ಎಸ್ ಹಾಕೇ ಹಾಕ್ತೀನಿ ಅಂತ ಹೇಳಿದರು. ನಿನ್ನ ಹಾಕ್ಸೇ ಬಿಟ್ರು ಪಾಪ. ಬಹುಶಃ ಇಷ್ಟು ಶ್ರದ್ಧೆಯಿಂದ ಏನಾದ್ರು ಉಪನ್ಯಾಸ ಕಾರ್ಯಕ್ರಮ ಮಾಡೋದಾದರೆ ಎಲ್ಲ ಕಡೆ ಪ್ರವಚನ ಮಾಡ್ಬೋದು, ಏನು ತೊಂದರೆ ಇಲ್ಲವೇ ಇಲ್ಲ. ಇರೋ ಉಪಯೋಗ ಬಾಡಿ ಕೊಟ್ಬಿಡ್ತಾರೆ ಎಷ್ಟೋ ಜನ. ಅಂತ ಪುಣ್ಯಾತ್ಮಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಒಂದು ಉತ್ಸಾಹಕ್ಕೆ ಇಷ್ಟು ವಿಶೇಷ ಅನುಗ್ರಹವನ್ನು ಹರಿಗುರುಗಳು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಪ್ರಭಾಕರ ದಂಪತಿಗಳು ಮಾಡಿರ್ತಕ್ಕಂಥ ಕಾರ್ಯ ಹರಿವಾಗಲಿ ಪ್ರೀತಿಕರವಾಗಲಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ತಡವಾಗಿ ಶುರುವಾಗಿ ತಡವಾಗಿ ಬಿಟ್ಟರೂ ಕೂಡ ಒಳ್ಳೆ ಆಸಕ್ತಿಯಿಂದ ಒಂದು ಭಾಗವಹಿಸಿದ್ದೀರಿ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾನ. ಅಂದತೀರ್ಥ ವರದೆ ಧಾರವಾರಣ್ಯ ಪಾವಕೆ ಘನದಾಯಿನಿ ಸಕಲ ಶ್ರೀನಿವಾಸ.